ಶಾಖಾಯ ಕವನಾಶಾಯ ಶ್ರೀಶಾಯ ಗುಣರಾಶಯ ವಿದ್ಯಾಯ ಶುದ್ಧವಿದ್ಯಾಯ ಪದ್ಮಾಯ ನಮೋ ನಮಃ ವಸತು ಶ್ರೀಮದಾನಂದತೀರ್ಥೈರ್ಗುಣೋಕಂಬರೆ ಯದ್ವಿಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತ ವಾಣಿತೇ ಕರವಾಣ್ಯಂಬ ಶರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಂ ನಿಖಿಲಪೂರ್ಣಗುಣಾರ್ಣಮುಚ್ಯ ಸೂರ್ಯಾಮಿತದ್ಯುತಿಮಶೇಷನಿರಸ್ತದೋಷಂ ಸರ್ವೇಶ್ವರಂ ಗುರುಮದೇಶನುತಂ ಪ್ರಣಮ್ಯ ವಕ್ಷ್ಯಾಮಿ ರುಗರ್ಥಮತಿತುಷ್ಟಿಕರಂ ತದಸ್ಯ. ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ಋಗ್ಭಾಷ್ಯ ಬರೀತಾ ಇದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವು ಸಹ ನಾಲ್ಕು ಸಹ ಅತ್ಯಂತ ಪ್ರಮಾಣಭೂತವಾದ ಗ್ರಂಥಗಳು. ಮುಂದಿನ ಶ್ರೀಮದಾಚಾರ್ಯರು ಅನೇಕ ಸತಿ ಉಲ್ಲೇಖ ಮಾಡ್ತಾರೆ. ಇವೆಲ್ಲ ಶಾಸ್ತ್ರಮಿತ್ಯ ವಿಧೀಯತೆ ಸರ್ವೇ ಇವೆಲ್ಲ ಸದಾಗಮಃ ಇತ್ಯಾದಿ ಮಾತುಗಳಿಂದ ತಿಳಿಸಿದ್ದಾರೆ. ಅದರಲ್ಲಿ ಋಗ್ವೇದಕ್ಕೆ ಅರ್ಥವನ್ನು ಬರೀತಾ ಆಚಾರ್ಯರು ಅನೇಕ ರೀತಿಯಲ್ಲಿ ಇದಕ್ಕೆ ಮಹತ್ವವನ್ನು ಹೇಳ್ತಾರೆ. ಉಳಿದ ಎಲ್ಲ ಮತಾಚಾರ್ಯರು ಸಹ ವೇದಗಳನ್ನು ಎರಡು ಭಾಗ ಮಾಡಿಕೊಂಡು ಜ್ಞಾನಕಾಂಡ ಕರ್ಮಕಾಂಡ ಅಂತ ಮಾಡಿಕೊಂಡ್ರು. ವಿಶೇಷವಾಗಿ ಅದ್ವೈತಿಗಳು ಮತ್ತು ವಿಶಿಷ್ಟಾದ್ವೈತಗಳು ಮೊದಲಾದವರೆಲ್ಲ ಈ ಭಾಗ ಮಾಡಿಕೊಂಡು ಜ್ಞಾನಕಾಂಡ ಕರ್ಮಕಾಂಡ ಇದೆಲ್ಲ ಕೂಡ ಋಗ್ವೇದ ಯಜುರ್ವೇದಾದಿಗಳ ಮಂತ್ರಭಾಗವೆಲ್ಲ ಅದಿಷ್ಟು ಕರ್ಮಕಾಂಡ, ಉಪನಿಷತ್ ಭಾಗಗಳು ಮಾತ್ರ ಜ್ಞಾನಕಾಂಡ ಅಂತ ಹೇಳಿ ಅದನ್ನು ಪೂರ್ತಿ ಗೌಣ ಮಾಡಿಬಿಟ್ಟು ನಮಗಿದು ಮಾತ್ರ ಯುಗ್ಧ ಅಂತ ತಿಳಿದಾಕಿದ್ರು. ಮೀಮಾಂಸಕರು ಏನು ಮಾಡಿದರು, ಈ ವಿಭಾಗ ಒಪ್ಕೊಂಡು ಕರ್ಮಕಾಂಡ ನಮಗೆ ಪ್ರಧಾನ, ಉಪನಿಷತ್ ಪ್ರಧಾನ ಅಲ್ಲ ಅಂತ ತೆಗೆದುಹಾಕಿಬಿಟ್ರು. ಇನ್ನು ಕೆಲವರು ಎರಡು ಪ್ರಧಾನ ಅಲ್ಲ ಅಂತ ಬಿಟ್ಟವರು ಇದ್ದಾರೆ. ಎರಡು ವೇದಗಳನ್ನೇ ಅಪ್ರಮಾಣ ಅಂತ ಕರೆದವರಿದ್ದಾರೆ. ವೇದಗಳನ್ನು ಪ್ರಮಾಣ ಅಂತ ಒಪ್ಪಿದರೂ ಕೂಡ ನೈಯಾಯಿಕರು ವೇದಗಳೂ ಪ್ರಮಾಣ ಅಂತ ಹೇಳಿರೋ ವೇದಗಳೇ ಪ್ರಮಾಣ ಅಂತ ಹೇಳಿಲ್ಲ, ವೇದಗಳೂ ಪ್ರಮಾಣ ಅಂದರೆ ಅದಕ್ಕೆ ಸೆಕೆಂಡರಿ ಇಂಪಾರ್ಟೆನ್ಸ್ ಕೊಟ್ಟು. ಮುಖ್ಯವಾಗಿ ಶ್ರೀಮದಾಚಾರ್ಯರು ವೇದಗಳಲ್ಲಿ ಆ ಭಾಗ ಈ ಭಾಗ ಅಂತಿಲ್ಲ, ವೇದಶ್ಚ ಸರ್ವೈರಹಮೇವ ವೇದ್ಯಃ. ಭಗವದ್ಗೀತೆಯಲ್ಲಿ ವೇದಗಳಿಂದ ಒಂದು ಎರಡು ಭಾಗ ಮಾಡಲಿಲ್ಲ, ಸರ್ವೈಹಿ ಎಲ್ಲ ವೇದಗಳು ತನ್ನನ್ನೇ ಹೇಳ್ತಾ ಇವೆ. ಸರ್ವೇ ವೇದ ಯತ್ಪದ ಮಾಮನಂತಿ, ಇದೆಲ್ಲ ಕಠೋಪನಿಷತ್ತಿನ ಮಾತು. ಎಲ್ಲ ವೇದಗಳು ದೇವರನ್ನೇ ಹೇಳ್ತಾ ಇವೆ ಅಂತ ಹೇಳಿದ ಮೇಲೆ ವಿಭಾಗ ಮಾಡೋದಕ್ಕೆ ಅರ್ಥ ಇಲ್ಲ. ಹೀಗಾಗಿ ಅವರು ಮಾಡಿದ ವಿಭಾಗ ವೇದಕ್ಕೆ ಸಮ್ಮತವಲ್ಲದ ವಿಭಾಗ ಮಾಡಿದರು. ಹೀಗೆ ಅದು ಅತ್ಯಂತ ತಪ್ಪು ದಾರಿ ಹಿಡಿದರು, ಆಚಾರ ವಿಭಾಗ ಮಾಡಲಿಲ್ಲ. ಆದರೆ ಅದು ಅರ್ಥ ಹೇಗೆ ತಿಳಿಬೇಕಾಗಿದೆ, ಮೇಲ್ನೋಟಕ್ಕೆ ವೇದ ಬಂದ ಕೊರಟಾಗ ಅವ್ರು ಹೇಳೋದು ಸರಿ ಅನ್ಸಕ್ಕೆ ಕಾಣಿಸುತ್ತೆ ನೋಡಿದರೆ. ಯಾಕೆ ಈ ದೇವತೆಗಳ ಸ್ತೋತ್ರ ಯಾವುದೋ ಕರ್ಮದ ಆಚರಣೆ ಸಂಬಂಧಪಟ್ಟು ವಿಚಾರಗಳು ಬರುತ್ತಲ್ಲ ಅಂತ ಕೇಳಿದರೆ ಅಲ್ಲ, ನೋಡಿದ ಸುಮ್ಮನೆ ಸ್ವಲ್ಪ ಓದಿಬಿಟ್ರೆ ಇಂದ್ರ ಅಗ್ನಿ ಮೊದಲಾದವರ ಸ್ತೋತ್ರಗಳು ಯೋಗದಲ್ಲೇ ಕಾಣ್ತೇವೆ ನಾವು. ಇನ್ನೂ ಹೇಳೋದಾದರೆ ಇವತ್ತು ಸಿಕ್ಕಿರ್ತಕ್ಕಂಥ ಋಗ್ವೇದದೊಳಗೆ ವಿಷ್ಣು ಸೂಕ್ತಗಳೇ ಕಡಿಮೆ, ಇಂದ್ರ ಸೂಕ್ತಗಳೇ ಭಾರಿ ಜಾಸ್ತಿ. ಇಂದ್ರ ಅಗ್ನಿ ಮೊದಲಾದವರ ಸ್ತೋತ್ರನೇ ಹೆಚ್ಚು ಮಾಡಿದಾಗ ಕಾಣಿಸುತ್ತೆ. ಅವಾಗ ಅನೇಕರಿಗೆ ಗೊಂದಲ ಬರೋ ಸಂಭವ ಉಂಟು. ಬೇರೆಯವರೆಲ್ಲ ಆಧುನಿಕರೆಲ್ಲ ಬರೀ ವೇದ ಓದಲು ಕೊಟ್ಟವ್ರು ಏನು ಮಾಡಿದರು, ಇಂದ್ರ ವೇದಿಕ್ ಗಾಡ್, ವಿಷ್ಣು ಪೌರಾಣಿಕ್ ಗಾಡ್ ಅಂತ ಚೇಂಜ್ ಮಾಡಿಬಿಟ್ರು. ಅಂದರೆ ವೇದದ ಹೆಚ್ಚು ವೈದಿಕ ದೇವರು ಅಂದರೆ ಇಂದ್ರನೇ, ಪುರಾಣದ ದೇವರು ವಿಷ್ಣು ಅಂತ ಹೇಳಿ ವಿಕೃತವಾದ ಚಿತ್ರ ಕೊಟ್ಟರು. ಇದೆಲ್ಲದನ್ನು ಹೊಂದಿಸ್ಬೇಕು, ಎಷ್ಟು ದೊಡ್ಡ ಸವಾಲಿನ ಪ್ರಶ್ನೆ ಇದೆ. ಆಚಾರ ಎಲ್ಲವನ್ನು ಹೇಗೆ ಕೂಡಿಸ್ತಾರೆ ಅರ್ಥ ಮಾಡಿಕೊಂಡ್ರೆ ಪೂರ್ಣಪ್ರಜ್ಞರು ಪೂರ್ಣಪ್ರಜ್ಞರೇ, ಉಳಿದ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು, ಅದೆಲ್ಲ ತಿಳಿಸಿಕೊಡ್ತಾರೆ. ಇನ್ನು ವೇದಗಳು ಅನಂತ ವೇದಗಳಿವೆ, ಎಲ್ಲದರ ಅರ್ಥ ಮಾಡಿ ಎಷ್ಟು ಕಷ್ಟದ ಸಂಗತಿ ಅದು. ಒಂದು ವೇದಗಳು ಅಧ್ಯಾತ್ಮಪರ ಅಂತ ಹೇಳಿದಾಗ ಮಾತ್ರ ಜ್ಞಾನಕಾಂಡ ಅಂತ ಗೊತ್ತಾಗೋದು, ಅದನ್ನು ಹೇಳಬೇಕು. ಅಜ್ಞಾನಿ ದೇವತಾಪರ ಹೇಗೆ ಅಂತ ಹೇಳಬೇಕು, ಎಲ್ಲದನ್ನು ಪ್ರತಿಯೊಂದು ಪದಗಳು ಕೂಡ ಸುಮ್ಮನೆ ವಿಷ್ಣುಪರ ಅಂತ ಹೇಳಿದರೆ ಸಾಲದು, ನಿರ್ವಚನೆ ಮಾಡಿ ತೋರಿಸ್ಬೇಕು ಅದನ್ನು. ಆ ಮೂಲಕ ವೇದಾರ್ಥಕ್ಕೆ ಒಂದು ಗೈಡೆನ್ಸ್ ಕೊಡಬೇಕು. ಇದು ದೊಡ್ಡ ಕೆಲಸ ಇದು. ಒಂದು ಅದಕ್ಕೆ ಆಚಾರ್ಯರಿಗೆ ವೇದ ಪ್ರವಚನಾಚಾರ್ಯರು ಅಂತ ಹೇಳುತ್ತಾರೆ. ವೇದ ಪ್ರವಚನಾಚಾರ್ಯ ಶಿಷ್ಯೋಸವಿತಿ ಮಾನಿತಃ, ಪದ್ಮನಾಭತೀರ್ಥರು ಹೋದಲ್ಲೆಲ್ಲ ಅವರನ್ನು ಓಹೋ ವೇದ ಪ್ರವಚನಾಚಾರ್ಯರ ಶಿಷ್ಯರು ಬಂದರು ಅಂತ ಅವರು ಸ್ವಾಗತ ಮಾಡ್ತಿದ್ರು. ಅಂಥ ವೇದಗಳ ಬಗ್ಗೆ ಆಚಾರ್ಯ ವೇದಘೋಷ ಅಂತಲೂ ಅಷ್ಟು ಅದ್ಭುತವಾಗಿತ್ತು. ಗುರುಕುಲವಾಸದಲ್ಲಿ ಇದ್ದಾಗಲೇ ನಾರಾಯಣ ಉಪನಿಷತ್ತನ್ನು ಯಾರು ಗುರು ಯಾರು ಹೇಳಿಕೊಟ್ಟಿದ್ದಿಲ್ಲ ತಮ್ಮ ಪಾಠಶಾಲೆಯಲ್ಲಿ. ಆಚಾರ್ಯರಿಗೆ ಹೇಳು ಅಂತ ಹೇಳಿ ತಕ್ಷಣ ಅದನ್ನು ಪೂರ್ತಿ ಹೇಳಿಬಿಟ್ರು. ಆಶ್ಚರ್ಯ ಆಗೋಯ್ತು. ಅವ್ರು ಹೇಳ್ತಕ್ಕಂಥ ರೀತಿ ನೋಡಿ ಬೃಹಸ್ಪತಿ ಆಚಾರ್ಯ ಮತ್ತು ದೇವತೆಗಳು ಸಹ ತಮ್ಮ ಉಚ್ಚಾರಣೆಯನ್ನು ವೆರಿಫೈ ಮಾಡಿಕೊಂಡ್ರು, ಸರಿ ಇದೆಯಲ್ಲ ಅಂತ ಹೇಳಿಬಿಟ್ಟು. ಅಷ್ಟರ ಮಟ್ಟಿಗೆ ಆಚಾರ್ಯರು ವೇದ ವ್ಯಾಖ್ಯಾನ ಕೌಶಲರು, ವೇದ ಉಚ್ಚಾರಣ ಕೌಶಲ ಅವರದ್ದು, ಅದೆಲ್ಲ ಅರ್ಥ ಮಾಡಿಕೊಂಡು ಈ ಋಗ್ಭಾಷ್ಯನ ನೋಡಬೇಕು. ಋಗ್ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಆಚಾರ್ಯರು ಒಟ್ಟು ಋಗ್ವೇದ ಇವತ್ತು ನಮಗೆ ಸಿಕ್ಕಿರೋದು ಎಲ್ಲ ವೇದಗಳು ಅನಂತ ವೈವೇದಾಹ. ಋಗ್ವೇದ ನಮಗೆ ಸಿಕ್ಕಿರೋದು ಭಾರಿ ಕಡಿಮೆ, 10,000 ಚಿಲ್ಲರೆ ಮಂತ್ರ ಅಷ್ಟೇ, ಮಹಾಭಾರತಕ್ಕಿಂತ ಕಡಿಮೆ. ಮಹಾಭಾರತ ಸಿಕ್ಕಿರೋ 100,000 ಶ್ಲೋಕ ಕೊನೆ ಪಕ್ಷ. ಇದಾಗಲೇ ಬರೀ 10,000 ಮಂತ್ರ ಮಾತ್ರ, ಅನಂತ ಇರಬೇಕಾದ 10,000 ಮಂತ್ರ ಮಾತ್ರ. ಅದರಲ್ಲಿ ಆಚಾರ್ಯರು ಇರೋದು 64 ಅಧ್ಯಾಯ ನಮಗೆ ಸಿಕ್ಕಿರೋ, 64 ಅಧ್ಯಾಯ. ಆಚಾರ್ಯರು ಅದರಲ್ಲಿ 3 ಅಧ್ಯಾಯಕ್ಕೆ ಮಾತ್ರ ಭಾಷ್ಯ ಬರೀತಾರೆ, ಒಟ್ಟು 489 ಮಂತ್ರಗಳಿಗೆ ಮಾತ್ರ ಅರ್ಥ ಬರೀತಾರೆ. ಆ ಮೂಲಕವಾಗಿ ಇಡೀ ವೇದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ತೋರಿಸ್ತಾರೆ. ಮೊದಲನೇ ಶ್ಲೋಕ ಇದು: ನಾರಾಯಣಂ ನಿಖಿಲಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿಮಶೇಷ ದಿರಸ್ತ ದೋಷಂ. ನಾರಾಯಣ ನಿಖಿಲಪೂರ್ಣ ಗುಣಾರ್ಣಂ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಹೇಳಿದ್ರಲ್ಲ ಹಾಗೆ. ಉಚ್ಚ ಸೂರ್ಯಾಮಿತ ದ್ಯುತಿಂ, ಉಚ್ಚ ಸೂರ್ಯಾಮಿತ ದ್ಯುತಿಂ, ಉನ್ನತವಾದ ಸೂರ್ಯರು ಅನಂತ ಅಂತ ಕಾಂತಿ ಹೊಂದಿರತಕ್ಕಂತಹ. ಅಶೇಷ ನಿರಸ್ತ ದೋಷಂ, ಸಮಸ್ತ ದೋಷ ದೂರನಾದಂತಹ. ಸರ್ವೇಶ್ವರಂ ಗುರುಂ ಅಜೇಶ ನುತಂ ಪ್ರಣಮ್ಯ. ಸರ್ವೇಶ್ವರನಾದಂತಹ, ಗುರುವಾದಂತಹ ಆಚಾರ್ಯ ಗುರು ವೇದವ್ಯಾಸ ದೇವರೇ ನಾರಾಯಣನಾದ್ದರಿಂದ ಗುರುಂ. ಅಜ ಈಶ ನುತಂ, ಅಜ ಬ್ರಹ್ಮ, ಈಶ ರುದ್ರ, ಅವರಿಂದ ನೂತನಾದಂತಹ ಅವನನ್ನು ಪ್ರಣಮ್ಯ ಅಸ್ಯ, ಆ ಪರಮಾತ್ಮನಿಗೆ ಅತಿತುಷ್ಟಿಕರಂ, ಅತ್ಯಂತ ಪ್ರಿಯಕರವಾದಂತಹ ಋಗರ್ಥಂ ವಕ್ಷ್ಯಾಮಿ. ಋಗರ್ಥವನ್ನು ಹೇಳ್ತೇನೆ, ಇದಕ್ಕೆ ಋಗರ್ಥಂ ವಕ್ಷ್ಯಾಮಿ, ಗೀತವರು ಗೀತಾರ್ಥಂ ವಕ್ಷ್ಯಾಮಿ, ಸೂತ್ರಾರ್ಥ ಉಚ್ಚತೆ, ಹೀಗೆ ಆ ಮೂಲಾರ್ಥವನ್ನು ಹೇಳ್ತೇವೆ ಅಂತ ಹೇಳಿ ಹೊರಟಿದ್ದ. ನಿಖಿಲ ಅಂದರೆ ಎಲ್ಲ ಅಂತ ಅರ್ಥ, ನಿಖಿಲ ಅಂದರೆ ಅಖಿಲ. ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಮುಂದೆ ಬರಬೇಕಲ್ಲ. ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋಪ್ಯಸೌ ಪೂರ್ಣೋ ಭೂತಿವರೋ ಅನಂತ ಸುಖೋಯದ್ ವ್ಯಾಹೃತೀರಿತಃ. ಈಗ ಓಂಕಾರದ ಅರ್ಥದಿಂದ ಶುರು ಮಾಡ್ತಾರೆ. ಮೊದಲು ಗಾಯ ಓಂಕಾರ, ಆಮೇಲೆ ವ್ಯಾಹೃತಿಗಳು, ಆಮೇಲೆ ಗಾಯತ್ರಿ, ಆಮೇಲೆ ವೇದಗಳು, ಇದು ಪ್ರಮೇಯ. ಅದಕ್ಕಾಗಿ ಓಂ ಅಶೇಷ ಗುಣಾಧಾರ, ಓಂ ಅಂದರೆ ಅಶೇಷ ಗುಣಪೂರ್ಣ ಅಂತ ಅರ್ಥ. ಇತಿ ನಾರಾಯಣೋಪ್ಯಸವು, ನಾರಾಯಣ ಅಂದರೆ ಅಶೇಷ ಗುಣಪೂರ್ಣ ಅಂತ ಅರ್ಥ. ನಾರಾಹ ಅಂದರೆ ಗುಣ, ನಾರಾಯಣ ಗುಣಾಯನ, ಓಂ ಅಂದರೆ ಗುಣಾಯನ. ಸೊ ಓಂ ಇಟ್ಟುಕೊಂಡು ನಾರಾಯಣ ಅಂತಾಯಿತು, ಓಂ ಅಂದರೆ ನಾರಾಯಣ. ಸೊ ಯಾವುದೇ ಗ್ರಂಥವನ್ನು ಓಂ ಅಂತ ಶುರು ಮಾಡ್ತೇವೆ ಅಂದರೆ ನಾರಾಯಣ ಅಂತ ಶುರು ಮಾಡ್ತೀವಿ ಅಂತ. ಈಗ ಎಲ್ಲ ವೇದ ಮಂತ್ರಗಳು, ಮುಖ್ಯವಾಗಿ ಯಾವುದೇ ಶಾಸ್ತ್ರ ಹೇಳಬೇಕಾದರೂ ನಾರಾಯಣನೇ ವಾಚ್ಯನಾದವ. ಪೂರ್ಣ ಭೂತಿ, ಭೂಹು ಅಂದ್ರೇನು? ಪೂರ್ಣ ಭೂಹು ಪೂರ್ಣ, ಭುವ ಅಂದರೆ ಭೂತಿವರ, ಗಾಯತ್ರಿ ಮಂತ್ರದ ವ್ಯಾಹೃತಿಗಳು. ಭುವ ಭೂವಾಹ ಭೂತಿವರ, ಭೂತಿ ಅಂದರೆ ಮಹಾಲಕ್ಷ್ಮಿ, ಭೂತಿರ್ ಮಹಾಲಕ್ಷ್ಮೀ, ನ್ಯಾಯಸೌಧದ ಕೊನೆಯ ಮಾತದು, ಭೂತಿ ಮಹಾಲಕ್ಷ್ಮೀ. ಭೂತಿವರ ವರವರಾಯಿತು ಲಕ್ಷ್ಮೀಪತಿಯಾದವನಿಗೆ, ಲಕ್ಷ್ಮಿಯಿಂದ ಶ್ರೇಷ್ಠನಾದವನಿಗೆ. ಅನಂತ ಸುಖ ಸ್ವಹ, ಅನಂತ ಸುಖ ಸುಹು ಸುವಹ ಸುತ್ಯಾನಂದ ಸಮುದ್ದಿಷ್ಟ ಒರೀತಿ ಜ್ಞಾನ ಉಚ್ಚತೆ ಅಂತ ಬೃಹತ್ ಭಾಷೆಯಲ್ಲಿ ಹೇಳ್ತಾರೆ. ಅದಕ್ಕೆ ಅತ್ಯಂತ ಜೀವರೆಲ್ಲರೂ ಸ್ವರೂಪದಲ್ಲಿ ಯೋಗ್ಯರೆಲ್ಲ ಸುಖಿಗಳೇ, ಅದು ಅನಂತ ಸುಖ ಪರಮಾತ್ಮ ಅನಂತ ಸುಖನಾದ್ದರಿಂದ ಕ್ವಾಲಿಟೇಟಿವ್ ಅನಂತ ಸುಖ, ಕ್ವಾಂಟಿಟೇಟಿವ್ ಅನಂತ ಸುಖ ಎರಡೂ ದೇವರಿಗಿದೆ. ಯದ್ ವ್ಯಾಹೃತಿ ರೀತ, ಇದಿಷ್ಟು ವ್ಯಾಹೃತಿಗಳ ಅರ್ಥ. ಪೂರ್ಣ ಭೂತಿವರ ಅನಂತ ಸುಖ ಯತ್ ವ್ಯಾಹೃತಿ ರೀತ, ಓಂಕಾರದರ್ಥ ನಾರಾಯಣ ಗುಣಪೂರ್ಣ, ಇದು ವ್ಯಾಹೃತಿಗಳ ಅರ್ಥ. ಗುಣೈಸ್ತತ ಪ್ರಸವಿತ ತತ್ ಸವಿತೃವರೆಣ್ಯಂ, ತತ್ ಅಂದರೆ ಗುಣೈಹಿ ತತಃ, ತತ್ ಅಂದರೆ ವ್ಯಾಪ್ತ ಅಂತ ಅರ್ಥ, ಗುಣಗಳಿಂದ ವ್ಯಾಪ್ತನಾದವನು. ಆಮೇಲೆ ತತ್ ಸವಿತು ಪ್ರಸವಿತ ಜಗತ್ ಸೃಷ್ಟಿಕರ್ತ ಅಂತ ಅರ್ಥ, ಸೂರ್ಯ ಅಂತ ಅರ್ಥ ಮಾಡಿಬಿಡ್ತಾರಲ್ಲ. ಸವಿತು ಪ್ರಸವಿತು ಜಗತ್ ಪ್ರಸವಿತು ಜನ್ಮಾದ್ಯಸ್ಯ ಯತಃ, ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡತಕ್ಕಂತಹ. ವರೇಣ್ಯಂ ವರಣೀಯ, ಪ್ರತಿ ಪದಕ್ಕೂ ಹೇಗೆ ಅರ್ಥ ಬರೀತಾ ಹೋಗ್ತಾರೆ ಶ್ಲೋಕ ರೂಪದಲ್ಲಿ. ವರಣೀಯ ವರಣೀಯ ಭಜನೀಯ, ಸರ್ವರಿಂದನೂ ಕೂಡ ಸೇವನೀಯನಾದಂತಹ. ಯಾತಕ್ಕೆ ದೇವ ಗುಣೋನ್ನತೇ, ದೇವ ಅಂದರೆ ಗುಣಪೂರ್ಣನಾದಂತಹ. ಆಮೇಲೆ ಭರ್ಗ ಭಾರತಿ ಜ್ಞಾನರೂಪತ್ವ, ಭರಗ ಭಾರತಿ ಜ್ಞಾನರೂಪತ್ವ, ಭಾ ರತಿ ಜ್ಞಾನರೂಪ, ಭಾರೂಪ ರತಿರೂಪ ಅಂದರೆ ಜ್ಞಾನರೂಪನಾದಂತಹ, ಅದಕ್ಕೆ ಭರ್ಗ. ಧ್ಯೇಯ ಧೀಮಹಿ ಧ್ಯೇಯ ಅಖಿಲೈಹಿ ಜನೈಹಿ ಧಿಯೋ ಯೋ ನಹ ಅಂತ ಹೇಳಿದ್ರಿಂದ, ನಮ್ಮೆಲ್ಲರ ಬುದ್ಧಿಗಳನ್ನು ಪ್ರೇರೇಪಿಸೋದರಿಂದ ಅಖಿಲೈರ್ಜನೈಹಿ ಧ್ಯೇಯ. ದೇವರು ಕೆಲವರು ಮಾತ್ರ ಬುದ್ಧಿ ಪ್ರೇರೇಪಣೆ ಮಾಡಿದರೆ ಅವರಷ್ಟೇ ಧ್ಯಾನ ಮಾಡಿದರೆ ಸಾಕಾಗ್ತಿತ್ತು. ಎಲ್ಲರ ಬುದ್ಧಿಯನ್ನು ಪ್ರೇರೇಪಣೆ ಮಾಡೋದ್ರಿಂದ ಏನು ಮಾಡಬೇಕೀಗ? ಎಲ್ಲರೂ ಧ್ಯಾನ ಮಾಡಬೇಕು. ಅದಕ್ಕೋಸ್ಕರ ಧ್ಯೇಯ ಅಖಿಲೈಹಿ ಜನೈಹಿ ಪ್ರೇರಕೋ ಅಶೇಷ ಬುದ್ಧಿ ನಾಂ ಧಿಯೋ ಯೋ ನಹ ಪ್ರಚೋದಯಾತ್. ಅಶೇಷ ಬುದ್ಧೀನಾಂ ಪ್ರೇರಕ, ಅಶೇಷಾನಾಂ ಬುದ್ಧೀನಾಂ, ಎಲ್ಲರ ಬುದ್ಧಿಗಳಿಗೂ ಪ್ರೇರಕ, ಸರ್ವೇಂದ್ರಿಯ ಪ್ರೇರಕ, ಅಥವಾ ಅಶೇಷ ಬುದ್ಧಿ ಎಲ್ಲ ಬುದ್ಧಿಗೂ ಪ್ರೇರಕ. ಮತ್ತೆ ಸುಬುದ್ಧಿ ದುರ್ಬುದ್ಧಿ ತಾರತ ಎಲ್ಲ ಬಂದೋಯ್ತು ಅದಕ್ಕೆ. ಕ್ವಾಲಿಟೇಟಿವ್ ಬುದ್ಧಿ, ಕ್ವಾಂಟಿಟೇಟಿವ್ ಬುದ್ಧಿ, ಅಶೇಷ ಬುದ್ಧಿ ನಾಂ ಪ್ರೇರಕ. ಇದೆಲ್ಲ ಏನು? ಸ ಗಾಯತ್ರಿ ಅರ್ಥ ಈ ರೀತಿ, ಇಷ್ಟು ಗಾಯತ್ರಿ ಮಂತ್ರದ ಅರ್ಥ. ಗಾಯತ್ರಿ ಇಷ್ಟು ಓದ್ಬಿಟ್ರೆ ಗಾಯತ್ರಿ ಮಂತ್ರ ಹೇಳಿದಾಗಾಯ್ತು. ಪ್ರತಿಯೊಂದು ಪದನೂ ಶ್ಲೋಕ ರೂಪಾಯಿ ಬಿಡಿಸ್ತಾರೆ. ಆಚಾರ ಋಗ್ಭಾಷ್ಯದ ವೈಶಿಷ್ಟ್ಯ ಮತ್ತೊಂದು ಅಂದರೆ ಶ್ಲೋಕರೂಪದ ಭಾಷ್ಯ ಇದು. ಅರ್ಥ ಆಯ್ತಾ? ಶ್ಲೋಕರೂಪ ಋಗ್ವೇದಕ್ಕೆ ಯಾರೂ ಭಾಷ್ಯ ಬರೆದಿಲ್ಲ, ಫಸ್ಟ್ ಟೈಮ್ ಆಚಾರ್ಯ ಬರೀತಾರೆ. ಶ್ಲೋಕರೂಪ ಬರೆಯೋದು ಯಾತಕ್ಕೆ ಕಷ್ಟ ಅಂದರೆ ಅರ್ಥ ಹೇಳ್ಬೇಕಾದ್ರೆ ಗದ್ಯ ಭಾಳ ಸಿಂಪಲ್ಲು, ಪದ್ಯ ಭಾರಿ ಡಿಫಿಕಲ್ಟು. ಆಚಾರ್ಯ ಅದನ್ನೇ ಆರಿಸ್ಕೊಳ್ತಾರೆ ಅವ್ರು, ಯಾವುದು ಡಿಫಿಕಲ್ಟ್ ಆರಿಸಿ ಅದು ಸುಲಭವಾಗಿ ಹೇಳ್ತಾರೆ. ಮತ್ತೆ ಆಶ್ಚರ್ಯ, ಡಿಫಿಕಲ್ಟನ್ನು ಆರಿಸಿಕೊಂಡು ಸುಲಭವಾಗಿ ಆ ಸಿಸ್ಟಮೆಟಿಕ್ ಓದ್ತಾ ಹೋದ್ರೆ ಕರೆಕ್ಟಾಗಿ ಮ್ಯಾಚ್ ಆಗ್ಬೋದು. ಆ ರೀತಿ ಗೊಡಿಸೋದು ಜನ್ಮದಲ್ಲೇ ಸಾಧ್ಯ ಇಲ್ಲ. ಅದನ್ನೆಲ್ಲ ಮಾಡ್ತಾ ಪ್ರೇರಕೋ ಅಶೇಷ ಬುದ್ಧೀನಾಂ ಸಹ ಗಾಯತ್ರ್ಯರ್ಥ ಈರಿತಃ. ಓಂ ಆಯಿತು, ವ್ಯಾಹೃತಿ ಆಯಿತು, ಗಾಯತ್ರಿ ಆಯಿತು, ಇದು ಮೂಲ ಮಂತ್ರ. ಅದಕ್ಕೆ ವ್ಯಾಖ್ಯಾನ ಮಾಡಿ ಮುಗೀತೀಗ. ಸಹ ಪೂರ್ಣತ್ವಾ ಪುಮಾನ್ನಾಮ, ಗಾಯತ್ರಿ ಮಂತ್ರದ ವಿಸ್ತಾರವೇ ಪುರುಷ ಸೂಕ್ತ. ಅದು ಮೂರು ಪಾದ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಅದಕ್ಕೆ ಪುರುಷ ಸೂಕ್ತ ಮೂರು ವರ್ಗ ಪುರುಷ ಸೂಕ್ತಕ್ಕೆ, ಗೊತ್ತಾಯ್ತಾ? ಸೊ ಒಂದೊಂದು ಒಂದೊಂದು ವ್ಯಾಹೃತಿ ಗಾಯತ್ರಿ ಮಂತ್ರದ ಒಂದೊಂದು ಪಾದ, ಭೂಹು ಭುವಃ ಸ್ವಃ, ಮೂರು ವ್ಯಾಹೃತಿಗಳು, ಮೂರು ಪಾದ ಗಾಯತ್ರಿ. ಅದಕ್ಕೆ ಪುರುಷ ಸೂಕ್ತ ಮೂರು ವರ್ಗ, ಗೊತ್ತಾಯ್ತಾ? ಸೊ ಗಾಯತ್ರಿ ಅರ್ಥನೇ ಪುರುಷ ಸೂಕ್ತ ಅರ್ಥ. ಅದಕ್ಕೋಸ್ಕರ ಅಭಿಷೇಕಕ್ಕೆ ಗಾಯತ್ರಿ ಮಂತ್ರ ಉಪಯೋಗಿಸಬೇಕು, ಪುರುಷ ಸೂಕ್ತ ಹೇಳಬೇಕು, ಸಮಸ್ತ ವೇದದ ಸಾರ ಅದು. ಅದಕ್ಕೇನರ್ಥ? ಸಪೂರ್ಣತ್ವಾತ್ ಪುಮಾನ್ನಾಮ, ಪುರುಷ ಅಂದರೆ ಪೂರ್ಣ ಅಂತ ಅರ್ಥ. ಪೌರುಷೇ ಸೂಕ್ತ ಈರಿತ, ಪುರುಷ ಸೂಕ್ತದಲ್ಲಿ ಪರಮಾತ್ಮ ಪುರುಷ ಶಬ್ದಕ್ಕೆ ಪೂರ್ಣ ಅಂತ ಹೆಸರು. ಯಾವುದರಿಂದ ಪೂರ್ಣ? ಮತ್ತೆ ಗುಣಪೂರ್ಣ ಅಂತ ಅರ್ಥ. ಸಏವ ಅಖಿಲ ವೇದಾರ್ಥ, ಆದ್ರಿಂದನೇ ಯಾವನು ಓಂಕಾರದ ಅರ್ಥನೋ ಅದು ವ್ಯಾಹೃತಿ ಅರ್ಥ, ಯಾವುದು ವ್ಯಾಹೃತಿ ಅರ್ಥನೋ ಅದು ಗಾಯತ್ರಿ ಅರ್ಥ, ಯಾವುದು ಗಾಯತ್ರಿ ಅರ್ಥನೋ ಅದು ಪುರುಷ ಸೂಕ್ತ ಅರ್ಥ. ಪುರುಷ ಸೂಕ್ತನೇ ವೇದಾರ್ಥ. ದೇರ್ಫೋರ್ ಎಲ್ಲ ವೇದಕ್ಕೆ ಯಾರ ಅರ್ಥ? ನಾರಾಯಣ. ಸಿಂಪಲ್ ಈಕ್ವೇಷನ್, ಗೊತ್ತಾಯ್ತಾ? ಹೆಡ್ಡಿಂಗ್ ಓಂ ಮೊಮ್ಮದ್ ಹೆಡ್ಡಿಂಗ್, ಓಂಕಾರದಿಂದ ಶುರುವಾದ ಎಲ್ಲ ಪ್ರತಿ ಹಂತದಲ್ಲೂ ದೇವರನ್ನೇ ಹೇಳ್ತಾ ಹೋಗ್ತಾ ಇದೆ. ಬಸ್ಸನ್ನ ಊರಿಗೆ ಹೊರಟು ಎಲ್ಲ ಕಡೆ ಯಾವ ಡೈರೆಕ್ಷನ್, ಯಾವ ಕಡೆ ಇರಬೇಕದು? ಆ ಊರ ಕಡೆ ಡೈರೆಕ್ಷನ್ ಇರಬೇಕು. ಎಲ್ಲವರು ದಾರಿ ತಪ್ಪಿದಾಗ ಲೆಕ್ಕ, ಯಾವ ಕಡೆ ಊರಿಗೆ ಹೋಗ್ತಾ ಅದು ಊರು ಸೀದಾ ಹೇಗೆ ಹೋಗ್ತಿರಬೇಕೋ ಆ ರೀತಿಯಲ್ಲಿ ಪ್ರತಿಯೊಂದು ವೇದ ಮಂತ್ರಗಳು. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಅಷ್ಟೇ. ಇಷ್ಟು ಹೇಳಿ ಸರ್ವಶಾಸ್ತ್ರಾರ್ಥ ಏವಚ, ಅಖಿಲ ವೇದಾರ್ಥ ಯಾವರು ಅವರೇ ಸರ್ವಶಾಸ್ತ್ರಾರ್ಥ. ಮತ್ತೆ ಅದಕ್ಕೆ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸಯೇವ ಸರ್ವಶಬ್ದಾರ್ಥ ಇತ್ಯಾಹ ಉಪನಿಷತ್ ಪರ, ಉಪನಿಷತ್ ಹೇಳ್ತಾ ಇದೆ, ಅವನೇ ಸರ್ವವೇದಾರ್ಥ ಅಂತ ಹೇಳ್ತಾ ಇದೆ ಉಪನಿಷತ್. ಆದ್ದರಿಂದ ಇದು ಡೆರಿವೇಷನ್ ಪ್ರಕಾರ ಆತ್ಮೆ, ಡೈರೆಕ್ಟ್ ಹೇಳೋ ಪ್ರಕಾರ ಆತ್ಮೆ. ತಾವಾ ಏತಾ ರುಚಃ ಇತಿ ವಿಶೇಷೇಣ ಅಪಿ ರುಗರ್ಥತಾಂ, ತಾವಾ ಏಚಾ ರುಚಃ ಸರ್ವಾ ವಾಚಃ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ. ಐತರೆ ಇದೊಳಗೆ ಎಲ್ಲ ಘೋಷ ಈಶ ಎಲ್ಲ ಹೇಳೋದಲ್ಲ ಯಾರನ್ನ? ನಾರಾಯಣನನ್ನ. ಅದು ಆಯಿತು. ಜೊತೆ ಇನ್ನೊಂದಿದೆ ಅಲ್ಲಿ, ಏನೇನೋ ಹೆಸರು ಬರುತ್ತೆ, ಹೇಗೆ ವಿಷ್ಣು ಆಗ್ತಾನೆ ಅಂತ ಕೇಳಿದರೆ, ಯೋ ದೇವ ನಾಮ ನಾಮಧ ಏಕಏವ, ಎಲ್ಲ ದೇವತೆಗಳ ಹೆಸರು ಇರೋದು ಯಾರಿಗೆ ಅಂದರೆ ವಿಷ್ಣುವಿಗೊಂದೇ. ಇನ್ನೂ ಹೇಳೋದಾರೆ ಎಲ್ಲ ವಿಷ್ಣುವಿನ ಹೆಸರನ್ನೇ ಬೇರೆ ದೇವ ಇಟ್ಕೊಂಡಿದ್ದಾರೆ ಅಷ್ಟೇ. ವಿಷ್ಣುವಿನ ಹೆಸರನ್ನೇ ಎಲ್ಲ ದೇವತೆಗಳು ಇಟ್ಕೊಂಡಿರೋದ್ರಿಂದ ಅಲ್ಲಿ ಇಂದ್ರ ಸರ್ವೋತ್ತಮ ಅಂತ ಬಂದು ಏನು ಗಾಬರಿ ಆಗಬೇಕಾಗಿಲ್ಲ. ಇಂದ್ರ ಅಂದರೆ ಯಾರು? ನಾರಾಯಣ ಅಷ್ಟೇ. ಅಗ್ನಿ ಸರ್ವೋತ್ತಮ ಅಂದರೆ ನಾರಾಯಣ ಸರ್ವೋತ್ತಮ. ಯಾರ ಬಗ್ಗೆ ಏನೇ ಬಂದರೂ ಕೂಡ ಸರ್ವೋತ್ತಮ ಅಥವಾ ಯಾರಿಗೆ ಬರೋದು? ವಿಷ್ಣು ಬಗ್ಗೆನೆ. ಅದು ಎಲ್ಲಿ ಬಂದಿದೆ? ಯೋ ದೇವ ನಾಮ ನಾಮಧ ಏಕಏವ, ಪ್ರಸಿದ್ಧವಾದ ವೇದ ಮಂತ್ರ ವಿಶ್ವಕರ್ಮ ಸೂಕ್ತದೊಳಗೆ. ನಾಮಧ ನಾಮಧಾರಕಃ, ಎಲ್ಲ ದೇವರನ್ನ ಹೆಸರನ್ನ ಹೊಂದಿರತಕ್ಕಂಥವ್ರು ವಿಷ್ಣುವೇ. ಅದಕ್ಕೆ ಅದಾಯಿತು. ದೇವನಾಮನಾಂ ವಿಶೇಷತಃ, ಅದರಲ್ಲೂ ಕೂಡ ದೇವತೆಗಳ ಹೆಸರಂತೂ ಭಾರಿ ವಿಶೇಷ. ಸ್ಪಷ್ಟತ್ವ ತದ್ಗತತ್ವೇನ, ಇದೆಲ್ಲ ಕೂಡ ಸ್ಪಷ್ಟ ಇರೋದ್ರಿಂದ ತಾಯ ಎರಡು ರೀತಿಯಲ್ಲಿ ಎಲ್ಲ ದೇವತೆಗಳ ಹೆಸರು ವಿಷ್ಣುವಿಗಿದೆ. ಯಾವ ಸೂಕ್ತವೂ ವಿಷ್ಣುವನ್ನೇ ಹೇಳುತ್ತೆ, ಅಥವಾ ಎಲ್ಲ ದೇವತೆಗಳು ಒಳಗೆ ವಿಷ್ಣು ಇದ್ದಾನೆ ಮತ್ತೆ ವಿಷ್ಣುವನ್ನೇ ಹೇಳುತ್ತೆ. ಹೆಸರು ಅವನು, ಒಳಗಿರೋದು ಅವನೇ ಅಂತರ್ಯಾಮಿ. ಈ ರೀತಿಯಿಂದ ವಿಷ್ಣು ಸರ್ವೋತ್ತಮ ಮತ್ತು ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ. ಇದು ಓದಿದವರಿಗೆ ಯಾವ ಗೊಂದಲ ಕೂಡ ಬರೋದಿಲ್ಲ. ಮತ್ತು ಯಾವಾಗಲೂ ಕೂಡ ಇವತ್ತು ವೇದ ಪಾಠ ಯಾರೇ ಮಾಡಲಿ ಕಡೆಯೋ ಒಂದು ಮಾತು ಹೇಳುತ್ತಾರೆ, ಎಲ್ಲರೂ ಹೇಳಲೇಬೇಕಾದ್ರೆ ವೇದ ಪಾರಾಯಣ ಫಲ ಬರಲಿಲ್ಲ ಹೋದರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಎಷ್ಟೆಷ್ಟು ವೇದಾಕ್ಷರ, ವೇದಗಳಲ್ಲ ವೇದಾಕ್ಷರಗಳು ಎಷ್ಟೆಷ್ಟನ್ನು ಹೇಳ್ತಾರೋ ಒಂದೊಂದು ಅಕ್ಷರನ ವಿಷ್ಣುವನ್ನು ಹೇಳುತ್ತೆ ಅಂತ ಎಲ್ಲರೂ ಅದ್ವೈತಿಗಳು ಆ ಮಂತ್ರ ಹೇಳೇ ಮುಗಿಸ್ಬೇಕಂದ್ರೆ ಮತ್ತೆ ಬೇರೆ ದಾರಿ ಇಲ್ಲ. ಅವರು ಕೂಡ ಹರಹ ಓಂ ಅಂತ ಶುರು ಮಾಡೋದಿಲ್ಲ, ಏನು ಶುರು ಮಾಡಬೇಕು? ಹರಿ ಓಂ ಅಂತಲೇ ಆಡಬೇಕು. ಏನು ಇಷ್ಟಲ್ಲಿ ಇಷ್ಟು ಇಟ್ಕೊಂಡು ಏನು ದಾರಿ ತಪ್ಪಾಯಿತು? ಎಷ್ಟು ಹೇಳಿದ್ರು ದಾರಿ ಬರಲೇಬೇಕು. ಅರ್ಥ ಇಟ್ಕೊಂಡ್ಬಿಟ್ರೆ ಎಲ್ಲರ ಬಾಯಲ್ಲೂ ಕೂಡ ಆ ಮಾತು ಬರಲೇಬೇಕು. ಹಠ ಹಿಡಿದು ಅವ್ರು ದಾರಿ ತಪ್ಪಿಸ್ತಾರೆ ಹೊರತು ಸರಿಯಾದ ದಾರಿ ಹೋದ್ರೆ ದಾರಿ ತಪ್ಪೋ ಚಾನ್ಸೇ ಇಲ್ಲ. ಯಾವ ಶಬ್ದಗಳಿವೆ? ಇದು ಸ್ವಲ್ಪ ಮುಂದೆ ಬಂದುಬಿಡಿ, ಹೊರಗೆ ತುಂಬ ಇದೆ. ಮುಂದೆ ಬನ್ನಿ, ಬಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಒಳಗಡೆ ಬನ್ನಿ. ಏನು ಯಾವ ಶಬ್ದಗಳಿದೆ? ಎಲ್ಲ ಯಾವ ಪದಾರ್ಥ ವರ್ಣಗಳು ವಾಚ್ಯ ಸರ್ವ ಘೋಷ ಸರ್ವ ಸ್ವರ. ಅದು ಕಪ್ಪೆ ಒಟ್ಟು ಕೊಟ್ಟೋದು, ಹಲ್ಲಿ ನೊಚ್ಚು ಕೊಟ್ಟೋದು ಎಲ್ಲ ಹಿಡಿದ ಮೇಲೆ ಇನ್ನೇ ದುಡಿತೆ ನಿಮಗೆ. ಉಳಿದಿದ್ದು ಯಾವುದೀಗ? ಉಸಿರಾಟ ಬಿಡೋದ್ರೆ ಹಂಸ ಸೋಹ, ಉಸಿರು ಬಿಡಬೇಕಾದ್ರೂ ಕೂಡ ಹಂಸ ಸೋಹಂ ಸ್ವಾಹ. ಉಸಿರಾಟ ಸರಿನೋ ಹೆಸರ್ವತ್ತಮತ್ತನ ಹೇಳು, ಇನ್ಯಾವ ಶಬ್ದ ಉಳಿಲಿಲ್ಲ ಬಾಕಿಯಾಗಿ. ಅರ್ಥ ಆಯ್ತಾ? ಇಷ್ಟು ಹೇಳಿ ಇನ್ನು ಒಂದು ಸೂಕ್ತಕ್ಕೆ ಅರ್ಥ ಬರಲಿ, ಸೂಕ್ತ ಅರ್ಥ ಬರಲಿ ಶುರು ಮಾಡ್ತಾರೆ. ಮೊದಲನೇಗೆ ಅಗ್ನಿ ಸೂಕ್ತ, ಅಗ್ನಿಮೇಳೆ ಪುರೋಹಿತಮ್ ಅಂತ ಪ್ರಾರಂಭ. ಅಗ್ನಿಮೇಳೆ ಪುರೋಹಿತಮ್ ಅಂತ ಹೇಳಿದ್ರೆ ಅಗ್ನಿ ಅಂದರೆ ವಿಷ್ಣು ಯಾರಾಗ್ತಾರೆ ಅಂದರೆ ಹೇಳ್ತಾರೆ ಆ ವ್ಯಾಹೃತಿ ಅಂತ ಹೇಳಿದರೆ ವಿಶೇಷೇಣ ವ್ಯಾಹ್ರಿಯಂತೆ ಏಭೀತಿ ವ್ಯಾಹೃತಿ ಅಂದರೆ ಪರಮ ಓಂಕಾರದ ವಿಸ್ತಾರ ಅಂತ ಅರ್ಥ. ವ್ಯಾಹೃತಿ ಶಬ್ದಕ್ಕೆ ವಿಶೇಷವಾದ ವ್ಯಾಖ್ಯಾನ, ಓಂಕಾರದ ವ್ಯಾಖ್ಯಾನ ವ್ಯಾಹೃತಿಗಳು. ಅದಕ್ಕೆ ವ್ಯಾಖ್ಯಾನವಾಯಿತು ಗಾಯತ್ರಿ ಮಂತ್ರ. ವಿ ಆಹರಣ ವ್ಯಾಹರಣ, ಆಹೃತಿ ಆಹೃತಿ, ವಿ ಆಹೃತಿ ವ್ಯಾಹೃತಿ. ಗೊತ್ತಾಯ್ತಾ? ಚೆನ್ನಾಗಿ ಹೇಳೋದು ಅಂತ ಅರ್ಥ. ಓಂಕಾರ ಏನಾಗಿತ್ತು? ತುಂಬ ಇದಾಗಿತ್ತು, ಕನ್ಸೈಸ್ ಆಗಿತ್ತು, ಸ್ವಲ್ಪ ವಿಸ್ತಾರ ಮಾಡಿದ್ದು ವ್ಯಾಹೃತಿ ಅಂತ ಆಯಿತು. ಗೊತ್ತಾಯ್ತಾ? ಎಕ್ಸ್ಪ್ಯಾಂಡೆಡ್ ಫಾರ್ಮ್ ವ್ಯಾಖ್ಯಾನ ಅಂತ ಹೇಳಿದ್ರೆ ಆ ಥರ. ಆದ್ದರಿಂದ ಎಲ್ಲ ವ್ಯಾಹೃತಿಗಳು, ವ್ಯಾಹೃತಿಗಳು ಮುಂದೆ ತಂತ್ರಸಾರ ಬಂದಾಗ ಇನ್ನೂ ಬರುತ್ತೆ ನೋಡೋಣ ಅಂತ. ಇನ್ನೂ ಕೆಲವು ಹೇಳೋದಿದೆ ಆ ಬಗ್ಗೆ. ಓಂ ಅಂತಲೇ ಶುರು, ಓಂ ಇಲ್ಲದೆ ಶುರು ಆಗಲ್ಲ ಯಾವುದು ಕೂಡ. ಮೂಲಭೂತವಾಗಿ ಬಂದಿದ್ದು ಯಾವುದು? ಓಂಕಾರನೇ ಫಸ್ಟ್ ಮೊದಲು ಹೊರಗೆ ಬಂದಿದ್ದು. ಆದರೆ ಓಂಕಾರ ಇಲ್ಲದೆ ಯಾವುದು ಹೇಳಬಾರದು ಕೇಳಬಾರದು ಇರೋದು ಓಂಕಾರನೇ. ಇರೋದು ಓಂಕಾರದಿಂದನೇ. ಓಂ ಅಂತ ಹೇಳಿ ಮುಂದೆ ಶುರು ಮಾಡಿದೆ. ಯಾಕೆ ಹಾಕೋದಿಲ್ಲ ಅಂದರೆ ಅದು ಅದು ತಪ್ಪದು. ಮೊದಲು ಓಂ ಎಲ್ಲಿ ಹಾಕ್ಬೇಕು ಅಂತ ಗುರು ಹರಿವು ಹೋಗ್ತದೆ. ಮೊದಲು ಓಂ ಅಂತ ಹಾಕಿಬಿಟ್ಟು ಆಮೇಲೆ ಶುರು ಮಾಡೋದು. ಓಂ ಹೆಡ್ಡಿಂಗ್, ಎಲ್ಲ ಶಾಸ್ತ್ರ ಹೆಡ್ಡಿಂಗ್ ಓಂ ಅಂತೇಳಿ. ಹಾಂ, ಆಮೇಲೆ ಅಗ್ನಿಬೇಳೆ ಪುರೋಹಿತಮ್ ಅಂತ ಹೇಳಬೇಕು. ಹರಿ ಹರಿ ಓಂ ಅಂದ್ರೆ ಆಯ್ತು. ಹರಿ ಅಷ್ಟೇ, ಹರಿ ಓಂ ಅಂದ್ರೆ ಹರಿ ಅಂದ್ರೆ ಹರತೀತಿ ಹರಿ ಸರ್ವ ಪಾಪ ಹರಕನ ಹರಕನಾದ್ರಿಂದ ಅದನ್ನೇ ಹರಿ. ಸರ್ವ ಗುಣಗಳನ್ನು ಹರಣ ತನ್ನ ತಗೋತಾನಾದ್ರಿಂದ ಹರಿ. ಹರಿ ಅಂದ್ರೆ ಗುಣಪೂರ್ಣ, ದೋಷ ದೂರ ಎರಡರ್ಥನ ಬಂದಿರುತ್ತಾದ್ರಿಂದ ಹರಿನಾಮಾನಿ ಅಂತ ಹೇಳಿದ್ರಿಂದ ಗುಣಪೂರ್ಣಸ್ಯ ನಾಮಾನಿ ಅಂತ. ದೋಷ ದೂರಸ್ಯ ನಾಮಾನಿ ಬಹಳ ಸುಲಭವಾಗಿ ತಿಳಿಯುತ್ತೆ. ಹರಿ ಓಂ ಅಂದ್ರೇನು? ಓಂ ಅಂದ್ರೆ ಗುಣಪೂರ್ಣ, ಹರಿಯೇ ಓಂ ಅಂದ್ರೆ ಗುಣಪೂರ್ಣ. ಯಾರಪ್ಪ ಗುಣಪೂರ್ಣ? ಹರಿಯೇ ಗುಣಪೂರ್ಣ ಅಷ್ಟೇ. ಗೊತ್ತಾಯ್ತಾ? ಹರಿಹಿ ಗುಣಪೂರ್ಣ ಅಂಥೇಳಿ ಹೀ ಈಸ್ ಗುಡ್ ಅಂತ ಹೇಳ್ತೀವಲ್ಲ ಆ ಥರ. ಹರಿ ಓಂ ಅಂದ್ರೂ ಅದೇ ಅರ್ಥ, ಬಿಡಿಸಿದ್ದು ಹರಿಹಿ ಓಂ ಅಂತ ಆಯ್ತು ಅಷ್ಟೆ. ಆಯ್ತಾ? ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರಕ್ತಧಾತವ್. ಇಲ್ಲಿಂದ ಪ್ರಾರಂಭ ನೋಡೋಕ್ಕೆ ಏನಾಯ್ತು ಇದು? ಅಲ್ಲ ರೀ, ಅಷ್ಟು ಹರಿಸರೋತ್ವ ಅಂತ ಹೇಳ್ಕೊತೀರಿ ನೀವು. ನೋಡಿದರೆ ಅಗ್ನಿಮೇಳೆ ಶುರುವಾಗುತ್ತಲ್ಲ ಅಂತ ಕೇಳಿದರೆ ಏನೂ ಇಲ್ಲ. ಅಗ್ನಿ ಅಂದರೆ ಯಾರು ಗೊತ್ತಾ ಇಲ್ಲಿ ಬಂದಿರೋದು? ತತ್ರಾಹ ಅಗ್ರೇ ಅಗ್ನಿನಾಮಕಂ. ಅಗ್ನಿ ಅಂದರೆ ವಿಷ್ಣುವೇ. ಯಾತಕ್ಕೆ? ಅಗ್ರಣೀತ್ವಂ ಯದಗ್ನಿತ್ವಂ ಇತ್ಯಗ್ರೇ ಅಗ್ನೇ ನಾಮ ತದ್ಭವೇ. ಅಗ್ರೇ ನಾಮ ತದ್ಭವೇ ಅಗ್ರಣಿ ಅಂತ ಅರ್ಥ. ನಿನ್ನೆ ಬಂದಿದೆ ವಾಯುದೇವರಿಗೆ ಅಗ್ನಿ ಅಂತ ಯಾತಿ ಕರೀತಾರೆ ಅಂತ ಹೇಳಬೇಕಾದ್ರೆ ಅಗ್ರಣಿ ಆಗಿದ್ದರಿಂದ ಮತ್ತು ಅಗ್ರ ನೇತ್ರೂ ಆದ್ದರಿಂದ ಹೀಗೆಲ್ಲ ಹೇಳಿರೋದ್ರಿಂದ ಅಗ್ರಣೀತ್ವಂ ಯದಗ್ನಿತ್ವಂ. ಅಗ್ರಣಿ ಹಿ ಗ್ರಾಮಣಿ ಶ್ರೀಮಾನ್, ವಿಷ್ಣು ಸಹಸ್ರನಾಮದಲ್ಲೇ ಅಗ್ರಣಿ ಅಂದರೆ ಅಗ್ನಿ ಅಂತ ಅರ್ಥ. ನಾಮ ತದ್ಭವೇತ್ ಏವಮೇವಾಹ ಭಗವಾನ್ ನಿರುಕ್ತಿಂ ಬಾದರಾಯಣ. ಈ ನಿರುಕ್ತಿ ಯಾರು ಹೇಳಿದ್ರೆ ಅರ್ಥ ಅಂತ ಕೇಳಿ. ವೇದವ್ಯಾಸ ನಿರುಕ್ತಿ ಇದೆ ಜನಕ್ಕೆಲ್ಲ ಗೊತ್ತಿರೋದು. ಯಾಸ್ಕ ನಿರುಕ್ತಿ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ. ವೇದಾಂಗಗಳು ಆರು, ಶಿಕ್ಷಾ ವ್ಯಾಕರಣಂ ನಿರುಕ್ತಂ ಛಂದ ಜ್ಯೋತಿ ಕಲ್ಪ ಅಂತೇಳಿ ಆರು ವೇದಾಂಗಗಳು. ಅದರಲ್ಲಿ ನಿರುಕ್ತ ಅಂಬೋದೇನು? ನಿರ್ವಚನ ಹೀಗೆ ಮಾಡಿ ಅರ್ಥ ಮಾಡ್ಕೋಬೇಕು ಅಂತ ವೇದಿಕ್ ಡಿಕ್ಷನರಿ, ಇನ್ನೂ ಹೇಳಬೇಕಾದ್ರೆ ವೇದಿಕ್ ಲೆಕ್ಸಿಕಾಗ್ರಫಿ ಅಂತ ಕರೀತಾರೆ ಆ ಪದಲ್ಲಿ ಅರ್ಥ ಆಗಿ ಮಾಡ್ಕೋಬೇಕಾದ್ರೆ. ಅಲ್ಲಿ ವ್ಯಾಸ ನಿರುಕ್ತಿ ಪ್ರಸಿದ್ಧವಾಗಿ ನಿರುಕ್ತಿ ಯಾವುದು? ಯಾಸ್ಕ ನಿರುಕ್ತಿ ಅಂತ ಹೇಳಿ. ಮೂಲ ನಿರುಕ್ತಿ ಯಾವುದು? ವ್ಯಾಸ ನಿರುಕ್ತಿ. ಇವತ್ತು ಮಹಾವ್ಯಾಕರಣದ ಪಾಣಿನಿ ವ್ಯಾಕರಣ ಬಂತಲ್ಲ ಹಾಗೆ, ಮೂಲ ವ್ಯಾಕರಣ ಮಹಾವ್ಯಾಕರಣ, ಮೂಲ ನಿರುಕ್ತಿ ವ್ಯಾಸ ನಿರುಕ್ತಿ. ವೇದವ್ಯಾಸರ ಅರ್ಥ ಮಾಡಿರೋದೇ ಹಾಗೆ. ಆದ್ದರಿಂದ ಸರಿ, ಇನ್ನು ಅಗ್ನಿ ಇಟ್ಕೊಂಡು ಕೂಡ ಭಗವದ್ಗೀತೆ ಓದಿದರೆ ಏನು ಹೇಳ್ತಾರೆ? ಯದಾದಿತ್ಯ ಕಥಂ ತೇಜ ಜಗದ್ಭಾಸ ಇತೇ ಖಿಲಂ ಹೆಚ್ಚಂದ್ರಮಸಿ ಹೆಚ್ಚಾಗ್ನೋ. ಅಗ್ನಿಗಿರೋದು ಯಾರು? ಮತ್ತೆ ವಿಷ್ಣುವೇ. ಭಗವದ್ಗೀತೆ ಪ್ರಕಾರ ಕೂಡ ವಿಷ್ಣುವೇ. ಮತ್ತು ಸರ್ವೈಶ್ಯ ವೇದೇ ರಹಮಯ ವೇದ ಅಂತ ಹೇಳಿದ ಮೇಲೆ ಅಗ್ನಿ ಶಬ್ದದಿಂದ ವೆಚ್ಚರಾದವನು ಯಾರು? ವಿಷ್ಣುವೇ. ಅದಕ್ಕೆ ಏವಮೇವಾಹ ಭಗವಾನ್ ನಿರುಕ್ತಿಂ ಬಾದರಾಯಣ ಯಥೈವಾಜ್ಞಾದಯ ಶಬ್ದಾಹ ಪ್ರವರ್ತಂತೆ ಚ ನರ್ದನೆ. ಹೌದು ಹೌದು ಹೌದು. ಎರಡೀಗ ವೇದಿಕ್ ತಿಷ್ಟರಿ ಒಂದು ಎಲ್ಲರೂ ಒಪ್ಪಿರೋದು ಯಾಸ್ಕ ನಿರುಕ್ತಿ ಇದ್ದೇ ಇದೆ. ಯಾಸ್ಕ ನಿರುಕ್ತಿಯಲ್ಲೂ ಕೂಡ ಜನ ತಿಳ್ಕೊಂಡು ಅರ್ಥ ಅಲ್ಲ, ಹೊಸ ಹೊಸ ಅರ್ಥಗಳು ಅದರಲ್ಲಿರೋದು. ಸಾಮಾನ್ಯ ಅರ್ಥಗಳನ್ನ ಹೇಳೋದಿಲ್ಲ ಹೊಸ ಹೇಗೆ ಪದ ಸ್ಪ್ಲಿಟ್ ಮಾಡಿ ಹೇಳೋದು. ನಿರುಕ್ತಿ ಅಂದರೆ ನಿರ್ವಚನ, ನಿರುಕ್ತಿ ಅಂದರೆ ಪದನ ಒಡೆದು ಹೇಳೋದು. ಅವಾಗ ಎಲ್ಲ ಮೇಲ್ನೋಟದ ಅರ್ಥ ತಗೋಬೇಡಿ, ಒಳಿನ ಅರ್ಥ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಹೋಯ್ತದ. ಮೂಲಭೂತವಾದ ವ್ಯಾಸ ನಿರುಕ್ತಿ. ಇವರೆಲ್ಲ ವ್ಯಾಸ್ಕರ ಏನು ಮಾಡ್ತಾರೆ, ಸಾಮಾನ್ಯ ಪದಗಳ ಅರ್ಥ ಬಿಡಿಸ್ತಾ ಇಂದ್ರ ಇಂದ್ರ ಯಾಕೆ ಅಂತ ಆ ರೀತಿ ಬಿಡಿಸ್ಬಿಡ್ತಾರೆ ಅಷ್ಟೇ. ವೇದವ್ಯಾಸರು ವಿಷ್ಣು ಹೇಗಾಗುತ್ತೆ ಅಂತ ತೋರಿಸ್ತಾರೆ ಅಷ್ಟೇ ವ್ಯತ್ಯಾಸ. ಹೊರಗಿನ ಅಗ್ನಿಗೆ ಆಗೋದಿಲ್ಲ ಅಂತ ಗೊತ್ತಾಗೋದು ಯಾಸ್ಕ ನಿರುಕ್ತ ನೋಡಿದಾಗ ಗೊತ್ತಾಯ್ತಾ, ಅದು ವಿಷ್ಣುವಿಗೆ ಆಗತಕ್ಕಂಥ ವ್ಯಾಸ ನಿರುಕ್ತಿ ನೋಡಿದಾಗ. ಎರಡು ನಿರುಕ್ತಿ ನಮಗೆ ಬೇಕು, ಮೂಲ ನಿರುಕ್ತಿ ಅಂದರೆ ವ್ಯಾಸ ನಿರುಕ್ತಿಯೇ. ಅದಕ್ಕೋಸ್ಕರ ಈ ನಿರುಕ್ತಿಯಲ್ಲಿ ಕಾಡೋದಿಲ್ಲ ಅಂದರೆ ಬಾದರಾಯಣ ಅಂತ ಹೇಳಿದ್ರಿಂದ ವ್ಯಾಸ ನಿರುಕ್ತಿ. ಮುಂದೆ ವ್ಯಾಸ ಪದನೇ ಹೇಳ್ತಾರೆ ಆಚಾರ್ಯ, ವ್ಯಾಸ ನಿರುಕ್ತಿ ಅಂತಲೇ ಹೇಳ್ತಾರೆ. ಯಥೈವ ಅಜ್ಞಾದಯ ಶಬ್ದಾಹ ಪ್ರವರ್ತಂತೇ ಜನಾರ್ದನೆ ತಥಾ ನಿರುಕ್ತಿಂ ವಕ್ಷ್ಯಾಮೋ ಜ್ಞಾನಿನಾಂ ಜ್ಞಾನಸಿದ್ಧಯೇ. ಇದು ವ್ಯಾಸ ನಿರುಕ್ತಿಯ ಮಾತಿದೆ. ಇತಿ ಇತಿ ತೇನ ಅಗ್ನಿ ಶಬ್ದ, ಇದು ವೇದವ್ಯಾಸ ಹೇಳಿದ್ದಾರೆ. ಒಟ್ಟು ಜನರಲ್ ಏನು ಅಂದರೆ, ಯಥೈವ ಅಜ್ಞಾದಯ ಶಬ್ದಾಹ ಪ್ರವರ್ತಂತೆ ಜನಾರ್ದನೆ ತಥಾ ನಿರುಕ್ತಿಂ ವಕ್ಷ್ಯಾಮ. ಯಜ್ಞಾದಿ ಎಲ್ಲ ಶಬ್ದಗಳು ಕೂಡ ಯಾರ ಕಡೆಗೆ ಹೋಗ್ಬೇಕದು, ಜನಾರ್ದನ ಕಡೆಗೆ ಹೋಗಬೇಕು. ಅದು ಥಿಯರಿ ಇದ್ದೇ ಇದೆ, ನಾವು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಅಂತ ಅರ್ಥ. ನಿರುಕ್ತಿ ಅಂದ್ರೇನು, ಡೆಮಾನ್ಸ್ಟ್ರೇಟ್ ಮಾಡೋದು. ಮಹಾಭಾರತ ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತಂ, ಇದು ನಿರುಕ್ತಿ. ನಿರುಕ್ತಿ ಅಂದರೆ ಹೀಗಳು ನಿರುಕ್ತಿ. ನದಿ ಅಂತ ಯಾತ ಕರೀತಾರೆ, ರಿವರ್ ಇಂಗ್ಲೀಷ್ ರಿವರ್ ಅಂದರೆ ರಿವರ್ ಅಷ್ಟೇ ಇದೆ ಇಲ್ಲಿ ಸಂಸ್ಕೃತದಲ್ಲಿ ಆಗಲ್ಲ. ನದನ್ಯಾತೀತಿ ನದಿ, ಶಬ್ದ ಮಾಡ್ತಾ ಹರಿಯುತ್ತೆ ಅದಕ್ಕೆ ನದಿ ಅಂತ ಹೆಸರು. ನಾದ ಮಾಡುತ್ತೆ, ಅದು ಎಷ್ಟು ಅರ್ಥ ಇದೆ. ಇಂಗ್ಲೀಷ್ನಲ್ಲಿ ಎಲ್ಲ ಪದಗಳು ಸುಮ್ಮನೆ ಹೆಸರುಗಳಷ್ಟೇ, ನಿರ್ವಚನ ಬರೋದಿಲ್ಲ. ಇಲ್ಲಿ ನಿರ್ವಚನ ಬರೋದು ಸಂಸ್ಕೃತದಲ್ಲಿ. ಈ ಕೆರೆಯನ್ನು ಶಬ್ದ ಮಾಡೋದಿಲ್ಲ, ಅದಕ್ಕೆ ಹರಿಯೋದಿಲ್ಲ. ಅರ್ಥ ಆಯ್ತಾ? ಸಮುದ್ರ ಕೂಡ ನದಿಯಲ್ಲ, ಹರಿಯೋದಿಲ್ಲ ಸಮುದ್ರ. ಸಮುದ್ರ ಹರಿಯೋದಿಲ್ಲ, ಬರೀ ಕೆರೆ ಬಾವಿ ಹರಿಯೋದಿಲ್ಲ, ಇವತ್ತು ನದಿಗಳು ಹರಿಯೋದಿಲ್ಲ ಅಂತ ಸ್ಥಿತಿ ಬಂದೋಗ್ಬಿಟ್ಟಿದೆ. ಗೊತ್ತಾಯ್ತಲ್ಲ, ನದಿ ಹರಿಯುತ್ತೆ, ರಾತ್ರಿ ಒಳ್ಳೆ ಶಬ್ದ ಕೇಳುತ್ತೆ, ಮಲಿಕೊಂಬಿಟ್ಟು ನೈಜ ಮಾಡಿಕೊಂಡು ಬರೋ ಶಬ್ದ ಕೇಳುತ್ತಾ ಇರುತ್ತೆ, ಅದಕ್ಕೆ ನದಿ ಅಂತ ಹೆಸರು. ಹಾಗಲ್ಲಿ ನಮ್ಮ ಗಲಾಟಿ ಮಧ್ಯೆ ಅದು ಕೇಳೋದಿಲ್ಲ ಅಷ್ಟೇ ಹೊರತು, ಯಾವಾಗಲೂ ಶಬ್ದ ಇರುತ್ತೆ, ಅದಕ್ಕೆ ನಾದ ಇರೋದು ನದಿ ಆಯ್ತಾಕೆ. ನದನ್ಯಾತಿ ಇತಿ ನದಿ. ಅದೇ ರೀತಿ ಎಲ್ಲ ಶಬ್ದ ಅರ್ಥ ತಿಳ್ಕೋಬೇಕು. ಜ್ಞಾನಿನಾಮ್ ಜ್ಞಾನ, ಯಾತಕ್ಕೆ ಹೇಳ್ತೇನೆ ನಾವು ಇದನ್ನು ಅಂತ ಕೇಳಿದ್ರೆ ಹೇಳ್ತಾರೆ, ಜ್ಞಾನಿನಾಮ್ ಜ್ಞಾನ ಸಿದ್ಧಯೇ, ಜ್ಞಾನಿಗಳಿಗೆ ಜ್ಞಾನ ಗಟ್ಟಿಯಾಗಬೇಕು, ಅದಕ್ಕೆ ಹೇಳ್ತಾ ಇದ್ದೇವೆ. ಒಂದು ಜ್ಞಾನ ಏನು ಬಂತು, ಸರ್ವಶಬ್ದ ವಿಷ್ಣುವಾಚಕ ಜ್ಞಾನ ಬಂತು, ಜ್ಞಾನ ಸಿದ್ಧಿಯಾಗಬೇಕಾದ್ರೆ ಇದನ್ನು ಓದಬೇಕು ಅಂತ. ಇತಿ ತೇನಾಗ್ನಿ ಶಬ್ದೋ ಅಯಮಗ್ನೇ ಏವ ಅಭಿಪೂಜ್ಯತ ಅಯಮಗ್ರೇ ಏವ ಅಭಿಪೂಜ್ಯತ ಅಗ್ರತ್ವಂ ಅಗ್ರನೇತೃತ್ವ ಅತಿ ಅತಿಂ ಅಂಗ ಅಂಗಾಂಗ ನೇತೃತಾಂ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಇತಿ ತೇನ ಅಗ್ನಿ ಶಬ್ದೋ ಅಯಂ ಅಗ್ರೇ ಏವ ಅಭಿಪೂಜ್ಯತಾಂ, ಅಗ್ರೇ ಏವ ಅಭಿಪೂಜ್ಯತಾಂ ಭಕ್ತಿ. ಮೊದಲಿಗೆ ದೇವರ ಆರಾಧನೆ ಮಾಡಬೇಕು, ಮೊದಲೇ ಆರಂಭದಲ್ಲೇ ವಿಷ್ಣುವಿನ ಆರಾಧನೆ ಮಾಡಬೇಕು ಅಂದರೆ ಅಗ್ನಿ ಶಬ್ದ ಬಂದಿದೆ. ಅಗ್ರತ್ವ ಅಗ್ರ ನೇತೃತ್ವ ಅತಿಂ ಅಂಗಾಂಗ ನೇತೃತಾಂ, ವಿಷ್ಣು ಹೇಳ್ತಾರೆ ಅಗ್ರತ್ವ ಶ್ರೇಷ್ಠ, ಅಗ್ರ ನೇತೃತ್ವ ಶ್ರೇಷ್ಠರಿಗೆ ನಾಯಕ, ಆಮೇಲೆ ಅತ್ತಿ ಎಲ್ಲವನ್ನು ತಿನ್ನುವವನು, ಅಂಗ ನೇತೃತಾಂ ಎಲ್ಲ ಅಂಗ ದೇವತೆಗಳು ಅವನು ನೈಮನ ಮಾಡುವವನು, ಹೀಗೆಲ್ಲ ಅಗ್ನಿ ಶಬ್ದಕ್ಕೆ ಅನೇಕ ಅರ್ಥ. ಆಹ ತಮ್ಮ ಸ್ತೌಮ್ಯ ಅಶೇಷಸ್ಯ ಪೂರ್ವವೇವ ಹಿತಂ ಪ್ರಭುಂ, ಈಡೆ ಅಂದರೆ ಸ್ತೌಮಿ ಅಂತ ಅರ್ಥ. ಇದನ್ನೆಲ್ಲ ಟೀಕಾರ್ಯಾರು ಭಾಷೆ ಟೀಕಾ ಬರೀತಾರೆ, ಎಲ್ಲವನ್ನು ತೋರಿಸ್ತಾ ಹೋಗ್ತಾರೆ. ಆಮೇಲೆ ರುಚಾಂ ಪದಾನ್ ಉಪಾದಾಯ ತೇಷಾಂ ಭಾಷ್ಯ ಪದೈಸ್ಸಹ ಕುರ್ಮಃ ಸಂವಾದಿತಾ ಮಾತ್ರಂ, ಇಷ್ಟನ್ನು ಟೀಕಾರ್ಯಾರು ಬರೀತಾರೆ. ವೇದದ ಮಂತ್ರ ಯಾವುದು, ಆಚಾರ್ಯದ ಯಾವುದು, ಜೋಡಿಸಿಬಿಟ್ಟು ಬಿಡಿಸ್ತಾ ಹೋಗ್ತಾರೆ ನಮಗೆ, ಮತ್ತೆ ಪ್ರೂವ್ ಮಾಡ್ತಾರೆ ಆಚಾರ್ಯ ಅರ್ಥ, ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದಕ್ಕೆ ರಾಯರು ಏನು ಮಾಡಿದ್ದಾರೆ, ಋಗರ್ಥ ಮಂಜರಿ ಮಂತ್ರಾರ್ಥ ಮಂಜರಿಯಲ್ಲಿ ಖಂಡಾರ್ಥ ಬರೀ ಎಲ್ಲದಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ಇದು ತಿಳ್ಕೊಂಡ್ರೆ ನೀಟ್ ಯಾವ ಕಾಂಪ್ಲಿಕೇಶನ್ ಇಲ್ಲ ತಿಳಿಸೋಗ್ಬಿಡುತ್ತೆ. ಅದನ್ನೆಲ್ಲ ಹೇಳೋದಕ್ಕೆ ಆಹ ತಮ್ಮ ಸ್ತೌಮ್ಯ ಅಶೇಷಸ್ಯ ಪೂರ್ವವೇ ಹಿತಂ ಪ್ರಭುಂ. ಪೂರ್ವಹಿತಂ ಅಂದ್ರೇನು, ಪೂರ್ವವೇ ಸದಾಕಾಲ ಹಿತಕಾರ ಪರಮಾತ್ಮ ಒಬ್ಬನೇನೆ, ನಮ್ಮ ಮುಂದಿನ ಹಿತ ಮಾಡೋನು ಅವನೇ, ಎಲ್ಲ ಕಾಲಕ್ಕೆ ಹಿತೈಷಿ ಅವನೇ. ಋತ್ವಿಂ ನಿಯಾಮಕತ್ವೇನ ಯಜ್ಞಾನ ಋತ್ವಿಜಂ ಸದಾ, ಅಲ್ಲೇನೆ ಋತ್ವಿಜಂ ಅಂತಿದೆ, ಏನಿದೆ ಋತ್ವಿಂ ನಿಯಾಮಕತ್ವೇನ, ಎಲ್ಲ ಋತ್ವಿಕಗಳು ನಿಯಾಮಕನಾದವನ ಯಾರು, ಪರಮಾತ್ಮನೇ. ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯಾ ವ್ಯವಹೃತೇರಪಿ ಗತ್ಯಾ ರತ್ಯಾ ಚ ದೇವಾಖ್ಯಂ ಹೋತೃ ಸಂಸ್ಥಂ ವಿಶೇಷತಃ ದೇವಂ ಅಂತ ಪದ ಇದೆ. ಅದಕ್ಕೆ ಏಳು ಅರ್ಥ ಹೇಳ್ತಾರೆ ದೇವನ. ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯ ವ್ಯವಹೃತೇ ಗತ್ಯ ರತ್ಯ, ಇಷ್ಟು ದೇವಶಬ್ದಕ್ಕೆ ಅರ್ಥ. ಇಂಥ ದೇವರು ನಾರಾಯಣ, ಇದು ಅಗ್ನಿ ಕೊಡೋದಿಲ್ಲ ಇವೆಲ್ಲ ಕೂಡ, ಯಾರಿಗೆ ಅಪ್ಲೈ ಆಗೋದಿದು, ನಾ ದೇವರಿಗೆ ಮಾತ್ರ ಅಪ್ಲೈ ಆಗೋ ಪದಗಳು. ಮುಂದೆ ಗತ್ಯಾರತ್ಯಾಚ ದೇವಾಖ್ಯಂ ಹೋತೃ ಸಂಸ್ಥಂ ವಿಶೇಷತಃ ಅಗ್ನಿ ಸಂಸ್ಥೇನ ರೂಪೇಣ ಯಥೋಗ್ನಿ ಯಥೋಗ್ನಿ ಹೋತೃದೇವತಾ ಇಂದ್ರಿಯಾಗ್ನಿಷು ಚ ಅರ್ಥಾನಾಂ ಯದ್ಧೋತ ಹೋತೃನಾಮಕ. ಅದೇನು ಹೋತೃ ಅಂತ ಕೇಳಿದರೆ, ಇಂದ್ರಿಯಗಳು ಅರ್ಥಗಳು, ಇಂದ್ರಿಯಗಳೇ ಅಗ್ನಿಗಳು, ಅರ್ಥಗಳೇ ವಿಷಯಗಳು. ಅದು ಟಚ್ ಮಾಡುತ್ತಾನೆ ಪರಮಾತ್ಮ, ಅದಕ್ಕೆ ಹೋಮ ಇದ್ದಾಗ ಲೆಕ್ಕ. ಇವೆಲ್ಲ ಭಗವದ್ಗೀತೆಯ ಯಜ್ಞಗಳು ಹೇಳಬೇಕಾದ್ರೆ ಮಾತು ಬರುತ್ತೆ. ಇಂದ್ರಿಯಾಗ್ನಿಷು ಜುಹ್ವತಿ, ಅದೆಲ್ಲ ಕೂಡ ಅನುಸಂಧಾನ ಮಾಡೋದಕ್ಕೆ ಅಹದೆ ಅಂತ ಹೇಳಿ. ರತ್ನ ರತಿಧಾರಕ ಉತ್ತಮತ್ವಾತ್ ರತ್ನ ರತ್ನಾತಮ, ಅದು ಸೂಪರ್ಲೇಟಿವ್. ರತ್ನಧಾತಮ ಅಂದರೆ ರತಿಧಾರಕ ಉತ್ತಮತ್ವ, ನಮಗೆ ಆನಂದಾದಿಗಳನ್ನು ಕೊಡತಕ್ಕಂಥವನು, ಅತ್ಯುತ್ತಮನಾದವನು, ಮಹಾ ಆನಂದಪೂರ್ಣನಾದವನು, ಅದಕ್ಕೆ ಪರಮಾತ್ಮನಿಗೆ ರತ್ನಧಾತಮ ಅಂತ ಸೂಪರ್ಲೇಟಿವ್ ಕರೆದಿದ್ದಾರೆ. ಇದೆಲ್ಲ ಹೇಳ್ತಾ ಹೋಗ್ತಾ ಆ ಮಂತ್ರದ ಅರ್ಥ ಹೇಳ್ತಾ ಕೊನೆಗೆ ಒಂದು ಸ್ಯಾಂಪಲ್ಗೆ ಅರ್ಥ ಹೇಳಿಬಿಡ್ತಾರೆ, ಆದರೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಒಂದು ಸ್ಯಾಂಪಲ್ಗೆ ಅರ್ಥ ಮಾಡಿ ಹಿಂದೂ ಮುಂದೆ ಹೇಗೆ ಅರ್ಥ ಮಾಡಬೇಕು ಅಂತ ನೋಟ್ ಕೊಡ್ತಾರೆ. ಇದು ವಂಡರ್ಫುಲ್ ಯಾವುದದು ಇಂಟ್ರೊಡಕ್ಷನ್ನು, ಇಡೀ ವೇದ ಸಾಹಿತ್ಯನೇ ಆಗಿ ಓದಬೇಕು ಅಲ್ಲಿಂದ ಶುರುವಾಗುತ್ತೆ. ಮುನಿಸ್ತು ಸರ್ವ ವಿದ್ಯ ರಾಯರು ಏನು ಮಾಡಿಬಿಡ್ತಾರೆ, ಇದನ್ನು ಮೊದಲು ಶಿಫ್ಟ್ ಮಾಡ್ಕೋತಾರೆ, ಮಂತ್ರಾರ್ಥ ಮುಂದೆ ಮೊದಲು ಇದೆಲ್ಲ ಬರೆದ್ಬಿಟ್ಟು ಆಮೇಲೆ ಅರ್ಥ ಬರಲು ಶುರು ಮಾಡ್ತಾರೆ. ಇದು ಆಚಾರ್ಯ ಮೊದಲು ಸ್ಯಾಂಪಲ್ ತೋರಿಸ್ಬಿಟ್ಟು ಯಾಕೆ ಮೊದಲು ಕುತ್ರ ಬರೆದು ಭಾಷ್ಯಕಾರರ ಶೈಲಿ, ಅದು ಟಿಪ್ಪಣಿಕಾರರ ಶೈಲಿಯಲ್ಲಿ ಅವರು ಬರೀತಾರೆ. ಈ ಮೊದಲಿಂದ ಶುರು ಮಾಡಬೇಕು. ಅನಂತ ವೇದಗಳಿವೆ, ವೇದಗಳಿಗೆ ಬಂದ ಏನು ತಿಳ್ಕೋಬೇಕು ಅಂತ ಹೇಳಿದೆ. ಋಷಿಗಳು ಗೊತ್ತಾಗ ಋಷಿಗೆ ಗೊತ್ತಾಗದು ಯಾವ ವೇದನೂ ಓದಾಗಿಲ್ಲ, ಇಲ್ಲದೆ ಹೋಗಿಬಿಟ್ರೆ ಇದು ಟೈಟಲ್ಲೆಸ್ ಬುಕ್ ಆದಾಗುತ್ತೆ. ಟೈಟಲ್ಲೆಸ್ ಬುಕ್ಕು, ಆಥರ್ಲೆಸ್ ಬುಕ್ಕು, ಯಾವುದೇ ಪುಸ್ತಕ ಫಸ್ಟ್ ನೋಡೋದೇನು ನಾವೀಗ, ಈ ಪುಸ್ತಕ ಯಾವುದು ಆಥರ್ ಯಾವುದು, ಅದಿಲ್ಲದವ್ರ ಪುಸ್ತಕ ನೋಡೋಕ್ಕಾಗೋದೇ ಇಲ್ಲ. ಅದೇ ರೀತಿ ವೇದ ಮಂತ್ರಕ್ಕೆಲ್ಲ ಆ ರೀತಿ ಓದಬೇಕು. ನಮಗೆ ಅನಂತ ವೇದಗಳು ಏನಂತ ಹುಡುಕ್ತೀವಿ ನಾವೀಗ, ಯಾವುದೋ ವೇದ ಮಂತ್ರ ಗೊತ್ತಾಯ್ತು, ದೃಷ್ಟಿಚಂದ್ರ ಹಾಕಿಯಲ್ಲಿ ಏನು ಮಾಡಬೇಕು ಅದಕ್ಕೆ ಅಂತ ಕೇಳಿದರೆ ಎಲ್ಲದಕ್ಕೂ ಉತ್ತರ, ಮುನಿಸ್ತು ಸರ್ವವಿದ್ಯಾನಾಂ ಭಗವಾನ್ ಪುರುಷೋತ್ತಮ. ನಿಮಗೆ ಗೊತ್ತಾಗಲಿಲ್ಲ ಹೋದಲ್ಲ ದೇವರ ಋಷಿ ಅಂತ ಹೇಳ್ಬಿಟ್ಟು, ನಾರಾಯಣ ಋಷಿ ಎಲ್ಲ ಮಂತ್ರಗಳನ್ನು ಹೇಳಿದ್ದಾರೆ ಫಸ್ಟ್ ಟೈಮು ದೇವರೇನೆ. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಮೊನ್ನೆ ಚಾಂದೋಗ್ಯದಲ್ಲಿ ಬಂತು, ಹಯಗ್ರೀವ ಮುಖೋತ್ಥಾನಿ ಯಾನಿ ವಾಕ್ಯಾನಿ ತಾಳಿಯಿತು. ಪ್ರತಿಯೊಂದು ವೇದಗಳು ಯಾರಿಂದ ಬಂದಿದ್ದು? ಹಯಗ್ರೀವ ದೇವರಿಂದ, ನಾರಾಯಣನಿಂದ. ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಭು, ಭಾಗವತ ತಾತ್ಪರ್ಯ. ವೇದಗಳನ್ನು ಫಸ್ಟ್ ಉಚ್ಚಾರಣೆ ಮಾಡಿದ ನಾರಾಯಣ, ಆದ್ದರಿಂದಾಗಿನೇ ಎಲ್ಲ ವೇದ ಮತ್ತು ಋಷಿಗಳು ಯಾರು ಅಂದರೆ ನಾರಾಯಣನೇ. ಹಾಂ ಹೌದು, ಅಖಂಡವಾಗಿ ಆ ಋಷಿ ಚಂದ್ರ ಸಲ ಎಲ್ಲ ಮೊದಲೇ ದೇವರೇ ಋಷಿ. ಅದು ಪೂರ್ತಿ ಮೊದಲು ಕೇಳಬೇಕು, ಬ್ರಹ್ಮದೇವ್ರು ಏನಂತ ಹೇಳ್ತಾರೆ ಎಲ್ಲದಕ್ಕೂ? ನಾರಾಯಣ ಋಷಿ ಅಷ್ಟೇ. ಆಮೇಲೆ ಅಲ್ಲಿ ಬಂದರೆ ಬ್ರಹ್ಮದೇವ ಋಷಿ ಅದೆಲ್ಲ ಹೇಳ್ತಾ ಹೋಗ್ತಾರೆ, ಕಂಪ್ಲೀಟ್ ಹೇಳ್ತಾರೆ. ಈಗ ಋಷೇಷದಶ್ಚ ವೇದಾನಾಂ ಯೋ ಬ್ರಹ್ಮಾಣವಿತಿ ಶ್ರುತಿ, ಎಲ್ಲ ವಿದ್ಯೆಗಳಿಗೂ ಪರಮಾತ್ಮ, ವಿಶೇಷತ ವೇದಗಳಿಗೆ ಪರಮಾತ್ಮ. ಯಾಕೆ ವೇದಗಳು ನಿತ್ಯವಾಗಿರೋದ್ರಿಂದ. ಋಗ್ವೇದಾಧಿಕಮಶ್ಚೈವ ಶಶಿತಂ ಪ್ರಾಹಚಾಪರ ಹೇಳ್ತಾರೆ ಬೃಹದಾರಣ್ಯದೊಳಗೆ. ಪರಮಾತ್ಮ ವೇದಾರಣ್ಯ ಹೇಳ್ತಾನೆ, ಹೇಗೆ ದಿಶ್ಯ ಉಸಿರು ಬಿಟ್ಟ, ಒಂದ್ಸರ್ತಿ ಉಸಿರು ಬಿಟ್ಟು ಎಲ್ಲ ವೇದ ಬಂದು ಹೋಗ್ಬಿಡುತ್ತೆ. ಒಂದ್ಸಲ ವೇದ ಹೇಳಿದ್ರೆ ಉಸಿರು ಬಿಡ್ತಾರೆ, ಉಸಿರು ಬಿಟ್ಟರೆ ವೇದ ಆಯ್ತು, ಅರ್ಥ ಆಯ್ತಾ? ವೇದ ಹೇಳಿದ್ರೆ ಉಸಿರು ಬಿಟ್ಟು ವೇದ ಅಲ್ಲ, ಉಸಿರೇ ವೇದ ಆಯ್ತು. ಅಷ್ಟರ ಮಟ್ಟಿಗೆ ಪರಮಾತ್ಮ ತಿಳಿಸಿದ್ದಾನೆ. ವಾಚೋ ಬಹು ವೃಷತೀಹಿ ಹಯಗ್ರೀವಾದಿತಿ ಸ್ಫುಟಂ, ವಚೋ ವಚೋ ಭಾಗವತೇಪ್ಯಸ್ತಿ ಬ್ರಹ್ಮಾಂಡೇಪಿ ತಥಾಪರಂ. ಎಷ್ಟು ಕಡೆ ಪ್ರಮಾಣ ಕೊಡ್ತಾರೆ ಭಾಗವತ ನೋಡಿ, ಇದನ್ನು ನೋಡಿ. ಸತ್ರೇಮ ಮಾಸ ಭಗವಾನ್ ಹಯಶೀರ್ಷಾದ್ಯೋ ಸಾಕ್ಷಾತ್ ಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಅಖಿಲ ದೇವತಾತ್ಮ ವಾಚೋ ಬಭೂವು ಋಷತೀಹಿ ಶತತಶ್ಚ ನಸ್ತಃ. ಭಾಗವತ ವಾಕ್ಯನ ಅಷ್ಟೇ ಕೋಟ್ ಮಾಡಿದರು. ಹಯಗ್ರೀವಾದಿಮಾ ವಿದ್ಯಾ ಶಶಿತತ್ವೇನ ನಿಸೃತಃ ಬ್ರಹ್ಮಣ ಸ್ವೀಕೃತಾಸ್ತಾಶ್ಚ ರುದ್ರಶೇಷ ವಿಪಾ ಅಪಿ. ಮೊದಲು ಹಯಗ್ರೀವ ದೇವರು, ಆಮೇಲೆ ಬ್ರಹ್ಮದೇವರು, ಆಮೇಲೆ ಗರುಡಶೇಷ ರುದ್ರದೇವರು, ಈ ಕ್ರಮದಲ್ಲಿ ಬಂತು. ಮುಂದೆ ದಕ್ಷಾದ್ಯಾ ಸನಕಾದ್ಯಾಶ್ಚ ಶಕ್ರಾದ್ಯಾ ಮನವಸ್ತಥ, ಇವರೆಲ್ಲ ಋಷಿಗಳಾಗ್ತಾ ಬಂದ್ರೆ. ಆಮೇಲೆ ಜಗೃಹಸ್ತೇಚ ವಿಶ್ವಸ್ಮಿನ್ ಚಕ್ರುಹು ವ್ಯಾಪ್ತಾ ತಥೋಖಿಲಾ. ಈ ರೀತಿ ಎಲ್ಲ ವೇದಗಳು ಕೂಡ ಎಲ್ಲ ಕಡೆ ಋಷಿಗಳ ಮೂಲಕ ವ್ಯಾಪ್ತವಾಗ್ತಾ ಬಂದವು. ಉಕ್ತಂ ಪದ್ಮಪುರಾಣೇ ಚ ಕಪಿಲೋ ಭಗವಾನಜ ಪ್ರೋವಾಚ ಬ್ರಹ್ಮಣೇ ವಿದ್ಯಾ ಹೃದಿಸ್ಥೋ ಬಾದರಾಯಣ. ಪದ್ಮಪುರಾಣದಲ್ಲಿ ಸ್ಪಷ್ಟ ಹೇಳ್ತಾರೆ, ಕಪಿಲೋ ಭಗವಾನಜ ವೈಗ್ರೀವ ರೂಪದಿಂದನೂ ಹೇಳಿದ, ಕಪಿಲ ರೂಪದಿಂದನೂ ಹೇಳಿದ. ಓಂಕಾರಪೂರ್ವಕ ವಿದ್ಯಾ ಪ್ರೇರಯತ್ಯಖಿಲೇಷ್ವಪಿ ಸದೇವ ಸದೈವ ಬ್ರಹ್ಮಣೇ ಪೂರ್ವಂ ಇತಿ ಸಾತ್ವತ ಸಂಹಿತ. ಸಾತ್ವತ ಸಂಹಿತದಲ್ಲೂ ಈ ಮಾತು ಸ್ಪಷ್ಟ ಬಂದಿದೆ. ಸಕೃನ್ ನಿಗದ ಮಾತ್ರೇಣ ಗೃಹೀತಂ ಬ್ರಹ್ಮಣಾಖಿಲಂ ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದ ನಿತ್ಯಶಕ್ತಿತಃ. ದೇವರ ಮಹಿಮೆ ಒಂದು ಕ್ಷಣಕ್ಕೆಲ್ಲ ವೇದ ಹೇಳಿಬಿಟ್ಟ. ಬ್ರಹ್ಮದೇವರ ಹಿರಿಮೆ ಏನೋ ಗೊತ್ತಾ, ಇಮ್ಮಿಡಿಯೇಟ್ ಗ್ರಾಸ್ ಮಾಡಿದ್ರೆ ಅದನ್ನು. ಅಷ್ಟು ಒಂದ್ಸರ್ತಿ ಹೇಳಿದ ಪರಮಾತ್ಮ ಒಂದ್ಸರ್ತಿ ಎಲ್ಲ ಬ್ರಹ್ಮದೇವರು ಏನು ಮಾಡಿಬಿಟ್ರಂತೆ ತಿಳ್ಕೊಂಡ್ಬಿಟ್ರು. ಸಕೃನ್ ನಿಗದ ಮಾತ್ರೇಣ, ಇದು ಬ್ರಹ್ಮದೇವರ ವೈಶಿಷ್ಟ್ಯ. ರೆಕಾರ್ಡ್ ರೆಕಾರ್ಡ್ ಎಷ್ಟೊತ್ತು ಬೇಕು ರೆಕಾರ್ಡ್ ಮಾಡ್ಬೇಕಾದ್ರೆ? ಮಾಡ್ತಲಕ್ಕೆ ರ್ಯಾಸ್ ಮಾಡ್ತಾ ಹೋಗುತ್ತೆ ಹೊತ್ತಾನೆ. ಅಂತ ಫಸ್ಟ್ ಫೈನೆಸ್ಟ್ ರೆಕಾರ್ಡರ್ ಬ್ರಹ್ಮದೇವರು, ಎಲ್ಲದನ್ನ ಆ್ಯಸ್ ಇಟ್ ಇಸ್ ಏನು ಮಾಡಿಬಿಟ್ರು ಅವರು, ನೋ ವೇರಿಯೇಷನ್ ಅಟ್ ಆಲ್, ಕಂಪ್ಲೀಟ್ ವೇದ ರೆಕಾರ್ಡ್ ಮಾಡಿಕೊಂಡ್ರು ಆ ಕ್ಷಣದಲ್ಲಿ ಎಲ್ಲಿ ತಲೆಯೊಳಗೇನೆ. ಅದಕ್ಕೆ ಅವ್ರು ನೆಕ್ಸ್ಟ್ ಪರಮಋಷಿ ಯಾರಾಗ್ತಾರೆ ಅವರೇನೆ. ಸಕೃನ್ ನಿಗದ ಮಾತ್ರೇಣ ಗೃಹೀತಂ ಬ್ರಹ್ಮಣಾಖಿಲಂ ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದ ನಿತ್ಯಶಕ್ತಿತಃ. ಬ್ರಹ್ಮದೇವರು ಸ್ವಂತ ಶಕ್ತಿನೂ ಅಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ, ದೇವರ ಅನುಗ್ರಹದಿಂದ ಆಯ್ತದು. ತೇನ ಚ ಆಮೇಲೆ ಬಂದಿದ್ದು, ಬಟ್ ಎಲ್ಲ ರೂಪದಿಂದಲೂ ಪರಮಾತ್ಮ ಹೇಳ್ತಾರೆ. ರೂಪ ರೂಪಗಳಿಗೆ ಭೇದ ಇಲ್ಲ, ಮತ್ತು ರೂಪಗಳೆಲ್ಲ ಎಲ್ಲ ಆಮೇಲೆ ಬಂದಿದ್ದಾಮೇಲೆ ಆದರೂ ಕೂಡ ಇರೋದು ಯಾವಾಗಲೂ ಯಾವಾಗಲೂ ತೋರಿಸ್ತಾರೆ ಅಷ್ಟೇ ಹೊರತು ಯಾವಾಗಲೂ ಏನಾಗಿದೆ ಅದು ಯಾವಾಗಲೂ ಇದ್ದೇ ಇದೆ. ಪುಸ್ತಕ ನೋಡ್ತೀವಿ ನಾವೀಗ, ನಾವು 20 ಪುಟ ಓದ್ತೇವೆ, ಬಟ್ 20 ಕೂಡ ಪುಟದಲ್ಲಿ ಏನಾಗಿದೆ ಈಗ ಅದು ಇಲ್ಲೇ ಇದೆ. ಇದೇ ಇದೀಗ ನಾವು ಓದ್ಕೋತಾ 20 ಬರ್ತೀವಿ ಅಷ್ಟೇ ಹೊರತು, ನಾವು ಒಂದೊಂದು ಪುಟ ಓದಿದ ಮೇಲೆ ಪ್ರಿಂಟ್ ಮಾಡಿ ಕೊಡೋದಿಲ್ಲ, ಒಂದು ಮುಗಿಸಿದಾರೆ ಅಂತ ಕೇಳಾಗಿಲ್ಲ. ಆ ಟೈಪ್ ಅಂದರೆ ವ್ಯಾತಕ್ಕೆ ಅರ್ಥ ಆಗುತ್ತೆ ಅಂದರೆ, ಈಗ ಒಂದು ಪುಸ್ತಕ ಅಂದರೆ ಎಲ್ಲ ಪೇಜಸ್ ಹೇಗಿರುತ್ತೋ ಎಲ್ಲ ರೂಪ ಒಟ್ಟಿಗೆ ಇರುತ್ತೆ. ಯಾವ್ಯಾವ ರೂಪ ಬೇಕೋ ಆ ಕ್ರಮದಲ್ಲಿ ತೋರಿಸ್ತಾರೆ ಅಷ್ಟೇ ಹೊರತು ಇರೋದು ಮಾತ್ರ ಹೇಗದು ಒಟ್ಟಿಗೆ ಪುಸ್ತಕ ಬರೆಯಬಿಟ್ಟು ಬರೆಯೋದಾದ್ರೆ ನಮ್ಮಲ್ಲಿ ದೇವರು ಅದು ಇಲ್ಲಿ ಅಭಿವ್ಯಕ್ತಿ ಅಷ್ಟೇ. ಅದು ಯಾವ ದೃಷ್ಟಾಂತನೂ ಪರ್ಫೆಕ್ಟ್ ಅಲ್ಲ, ನೆನಪಿರಬೇಕು. ಯಾವುದೇ ದೃಷ್ಟಾಂತ ಕೊಟ್ಟರು ಕೂಡ ಅದು ಇಂಪರ್ಫೆಕ್ಟೇ, ಬಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಷ್ಟೇ. ಪ್ರಥಮ ಪ್ರತಿಪತ್ರುತ್ವ ಪುನಿರ್ಬ್ರಹ್ಮಾಖ್ಯದಶ್ಯ ತೇನಚ ಅನಂತ ಶಕ್ತಿತ್ವ ತಿಗಪತ್ ಸಮುದೀರಿತಂ. ಪರಮಾತ್ಮ ಅನಂತ ಶಕ್ತಿ ಆದ್ದರಿಂದ ಒಟ್ಟಿಗೆ ಹೇಳಿಬಿಟ್ಟ ಆಚಾರ್ಯರೇ ನಾಲ್ಕು ಅಧ್ಯಾಯ ಪಟಪಟ ಹೇಳಿದ್ದಾರೆ. ಇನ್ನು ಅನಂತವೇದ ಪರಮಾತ್ಮ ಒಟ್ಟಿಗೆ ಹೇಳಿದ, ಬ್ರಹ್ಮದೇವರು ತಿಳ್ಕೊಂಡ್ರು. ಅದಕ್ಕೆ ನೆಕ್ಸ್ಟ್ ಮುನಿಗಳು ಯಾರು ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಸುಪರ್ಣೋ ಅಖಿಲ ವೇದಾನಾಂ ಪಂಚರಾತ್ರಸ್ಯ ನಾಗರಾಟ್. ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಎಲ್ಲ ವೇದಗಳಿಗೆ ಆಮೇಲೆ ಗರುಡ, ಬ್ರಹ್ಮದೇವರು ಎಲ್ಲದಕ್ಕೂ ಋಷಿಗಳಾದರು, ನೆಕ್ಸ್ಟ್ ಋಷಿಗಳು. ಆಮೇಲೆ ಗರುಡ, ಯಾವುದಕ್ಕೆ? ವೇದಗಳಿಗೆ. ಪಂಚರಾತ್ರಸ್ಯ ನಾಗರಾಟ್, ಪಂಚರಾತ್ರ ಶೇಷದೇವರು. ದ್ವಿತೀಯ ಪ್ರತಿಪತ್ರುತ್ವಾತ್ ಮುನಿತ್ವೇ ಸಂಪ್ರಕೀರ್ತಿತವು. ಇವರು ಯಾರು ಅಂದರೆ ಸೆಕೆಂಡ್ ಕೇಳಿದವರು. ಇವರು ಫಸ್ಟ್ ಕೇಳಿದ ಫಸ್ಟ್ ಕಾಪಿ ರಿಲೀಸ್ ಆದ ಫಸ್ಟ್ ಕಾಪಿ ಇಸ್ಕೋತಾರೆ, ಸೆಕೆಂಡ್ ಕಾಪಿ ಅಂತ ಹೇಳೋದಿಲ್ಲ. ಫಸ್ಟ್ ಬ್ರಹ್ಮದೇವ ರಿಸೀವ್ ಮಾಡಿದರು, ಆಮೇಲೆ ಇವರು ರಿಸೀವ್ ಮಾಡಿದರು. ಅದಕ್ಕೆ ಅನಂತರದ ಋಷಿಗಳು ಇವರು. ಯಹ್ ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿ ತಸ್ಯ ಕೀರ್ತಿತ. ಆಮೇಲೆ ಒಂದು ಲಿಮಿಟೇಷನ್ ಬಂದೋಯಿತು. ಯಾವ ವಾಕ್ಯವನ್ನೇ ಅವ್ರು ಋಷಿ ನೋಡ್ತಾರೋ ಅದಕ್ಕೆ ಅವ್ರ ಋಷಿ ಅಂತ ಆಯಿತು. ಡಿಸ್ಕವರರ್ಸ್ ಇವರು. ಗರುಡ ವೇದಗಳಿಗೆ, ಅದಕ್ಕೆ ಛಂದೋಮಯ ಗರುಡ ಏನಂತ ಹೇಳ್ತಾರೋ, ಛಂದೋಮಯೇನ ಗರುಡೇನ ಅಂತ ಹೇಳ್ತಾರೆ. ಛಂದೋ ಪಂಚರಾತ್ರ ಶೇಷದೇವರು. ಏನಾಯ್ತು? ಏನು ವ್ಯತ್ಯಾಸ ಆಗಿ, ಎಲ್ಲಿ ವ್ಯತ್ಯಾಸ ಇದೆ? ಅಲ್ಲಿ ವ್ಯತ್ಯಾಸ ಆಗಿದೆ, ಅದು ತಿದ್ಕೋಬೇಕು. ಹಾಂ, ಯಪ್ಪ ಫಸ್ಟ್ ಬರ್ತಿದ್ದಾರೆ. ಸುಪರ್ಣ ಅಖಿಲ ವೇದಾನಾಂ ಪಂಚರಾತ್ರಶ ನಾಗರಾಟ್ ಅಷ್ಟೆ. ಹಾಂ, ಸೇನ್ ಮಾಡ್ಕೋಬೇಕು. ದ್ವಿತೀಯ ಪ್ರತಿಪತ್ರುತ್ವಾತ್ ಮುನಿತ್ವೇ ಸಂಪ್ರಕೀರ್ತಿತವು, ಸೆಕೆಂಡ್ ಮುನಿಗಳವರು. ಆಮೇಲೆ ಜನರಲ್ ಮುನಿಗಳು ಒಬ್ಬರಿದ್ದಾರೆ. ಯಾರಂದರೆ ಒಂದು ವಾಕ್ಯನ ಹೊಸ್ತ ಕಂಡ್ರು ಅಂದರೆ ಅದಕ್ಕೆ ಅವ್ರ ಋಷಿ ಅಂತ ಅರ್ಥ. ಒಂದೇ ವಾಕ್ಯ ಕಾಣಬಹುದು, ಆ ಮಟ್ಟಿಗೆ ಯಾರು ಋಷಿ ಅವರು, ಅವರೇ ಋಷಿ. ಕಾಣೋದಂದ್ರೆ ಯಾವ ರೀತಿ? ಆ ಬಂದರೆ ಪ್ರಚಾರದಲ್ಲಿಲ್ಲ, ಎಂದೋ ಕೇಳಿದ ಜ್ಞಾಪಕ ಬರುತ್ತೆ. ಅದಕ್ಕೆ ಕಂಡವರು ಅಂತ ಹೆಸರು ಅವರಿಗೆ. ಡಿಸ್ಕವರರ್ಸ್. ಯಾರು ಇನ್ವೆಂಟೆಡ್ ಕ್ವಶನ್ ಇಲ್ಲ. ಫಿಕ್ಷನ್ ಬೇರೆ, ಹಿಸ್ಟರಿ ಬೇರೆ, ಹೇಗೋ ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ. ಹಾಗೆ ಇರೋ ಮಂತ್ರಗಳನ್ನು ಕಾಣ್ತಾ ಇರೋದ್ರಿಂದ ಋಷಿಗಳವರು. ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವ ಸಹ. ಇನ್ನೊಂದು ಸ್ವಾರಸ್ಯ, ಹನ್ನೆರಡು ಸತ್ತು ಓದಿದ್ರೆ ಅವ್ರು ಋಷಿಗಳಿದ್ದಾರೆ ಅಂತ. ಹನ್ನೆರಡು ಸತ್ತು ಓದಿಬಿಟ್ರೆ ಹನ್ನೆರಡು ಸತ್ತು ಅಧ್ಯಯನ ಮಾಡಬೇಕು ಅಂದನ್ನು. ಅವಾಗ ಏನಾಗ್ತಾರೆ ಅವರು? ಯಾಜಿ ಋಷಿ ಇದ್ದಾಗ ಲೆಕ್ಕ. ಅಷ್ಟೊಂದು ಮಾಸ್ಟ್ರಿ ಬರೋದ್ರಿಂದ ಋಷಿತ್ವ ಬಂತವರಿಗೆ. ನೆಕ್ಸ್ಟ್, ಯತ್ಸ್ವಯಂ ಪ್ರತಿಭಾತಸ್ಯ ನಿಶ್ಚಯಾರ್ಥಂ ಗುರೋರ್ವಚ ಸುಪರ್ಣಾದೇರ್ ವಿನಿಂಚಸ್ಯ ಕೇವಲಂ ಧರ್ಮ ಕಾರಣಂ. ಯತ್ಸ್ವಯಂ ಪ್ರತಿಭಾತಸ್ಯ ನಿಶ್ಚಯಾರ್ಥಂ ಗುರೋರ್ವಚ ಸುಪರ್ಣಾದೇರ್ ವಿನಿಂಚಸ್ಯ ಕೇವಲಂ ಧರ್ಮ ಕಾರಣಂ. ಗೊತ್ತಿದ್ದನ್ನು ಬ್ರಹ್ಮದೇವರು ಮತ್ತೆ ಮತ್ತೆ ಕೇಳ್ತಾರೆ ಅಂದರೆ ಪುಣ್ಯ ಬರಲಿಕ್ಕೆ ಹೊರತು ಬೇರೆ ಅಲ್ಲ. ವೇದವ್ಯಾಸದೇವರ ಮುಂದೆ ಆಚಾರ್ಯ ಇವತ್ತು ಕೇಳ್ತಾ ಕೂತಿದ್ದಾರೆ. ಎಲ್ಲ ಗೊತ್ತಿದ್ದೇ ಕೇಳ್ತಿದ್ದಾರೆ. ವಿಶೇಷ ಶೇಷ ಶಯನಃ ಪುನರ್ಧೀಯಂ. ಸುಧಾ ಒಂದ್ಸತಿ ಪಾರಾಯಣ ಮಾಡಿದ್ರು, ಮತ್ತೊಮ್ಮೆ ಪಾರಾಯಣ ಮಾಡಿದ್ರು. ಏನು ಬಂತಾಗ? ಪುಣ್ಯ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಅವರಿಗೆ ಅಂಥ ಮಹತ್ವ ಇದೆ. ಋಚಾಂ ಋಷಿ ತತಶ್ಚಕ್ರೋ ಯಜುಷಾಂ ಸೂರ್ಯ ಏ ವಚ. ನೆಕ್ಸ್ಟ್ ಡೇಜಲ್ಲಿ ಋಗ್ವೇದಕ್ಕೆ ಋಷಿ ಯಾರು? ಎಲ್ಲ ವೇದಕ್ಕೂ ಗರುಡರಾದರೆ ಋಗ್ವೇದಕ್ಕೆ ಮಾತ್ರ ಯಾರಾದರೂ? ಚಕ್ರಃ, ಇಂದ್ರದೇವರು. ಯಜುಷಾಂ ಸೂರ್ಯ ಏ ವಚ. ಯಜುರ್ವೇದಕ್ಕೆ ಯಾರು? ಸೂರ್ಯ. ಸೋಮಃ ಸಾಮ್ನಾಂ. ಸಾಮವೇದಕ್ಕೆ ಯಾರು? ಸೋಮ. ತೃತೀಯಾಸ್ತಿ ಪ್ರತಿಪತ್ತಾರ ಈ ರೀತ. ಥರ್ಡ್ ಲಿಸ್ಟ್ ಇವರು, ಫಸ್ಟ್ ಸೆಕೆಂಡ್ ಥರ್ಡ್. ಆ ಬರ್ತಾ ಬರ್ತಾ ಎರಡಾಗುತ್ತೆ. ಅದಕ್ಕೂ ಥರ್ಡ್ ಫೋರ್ತ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಅದು ಡಿವೈಡ್ ಆಗ್ತಾ ಬರುತ್ತೆ. ಮತ್ತೆ ಎಲ್ಲ ವೇದಕ್ಕೂ ಆಗಲಿಲ್ಲ, ಆಗಲೇ ವೇದಕ್ಕೆ ಲಿಮಿಟ್ ಆದರು ಇಂದ್ರದೇವರು. ಋಗ್ವೇದಕ್ಕೆ ಮಾತ್ರ ಲಿಮಿಟ್ ಆದರು. ಅದು ಮತ್ತೆ ಸಬ್ ಡಿವಿಷನ್ ಶುರುವಾಯಿತು. ಅಥರ್ವಾಂಗಿ ರಸಾಂ ಅಗ್ನಿಹಿ. ಅಥರ್ವಾಂಗಿ ರಸಕ್ಕೆಲ್ಲ ಅಗ್ನಿದೇವರು. ಏಕರ್ಷಿ ಚಾಪ್ಯಥರ್ವಾಡಾಂ. ಏಕರ್ಷಿ ಅಂತ ಇನ್ನೊಬ್ಬರು ಇದ್ದಾರೆ, ಅವರು ಅಥರ್ವಣಕ್ಕಾದರು. ಇತ್ಯುಕ್ತ ಸಮುದಾಯಸ್ಯ ಸಂತೆನ್ನೇ ಚ ಪೃಥಕ್ ಪೃಥಕ್. ಇನ್ನು ಕೆಲವು ಗುಂಪುಗಳಿಗೆಲ್ಲ ಬೇರೆ ಬೇರೆ ವಿಷಯ ಆಗ್ತಾ ಬಂದುಬಿಟ್ರೆ ಆಮೇಲೆ. ಏತಜ್ಞಾನಾದ ಅದೃಷ್ಟಸ್ಯ ಫಲಶಾಪ್ತಿ ಸ್ಫುಟಂ ಭವೇತ್. ದೃಷ್ಟೂಣಾಂಚ ಚತುರ್ಥಾನಾಂ ಜ್ಞಾನಾದೆ ಪೈಹಿಕಂ ಭವೇತ್. ಇದನ್ನು ಹೇಳಿಬಿಟ್ಟು ಇದೆಲ್ಲ ಯಾಕೆ ತಿಳ್ಕೋಬೇಕು ನಾವು ಅಂದರೆ ಎಷ್ಟು ಪುಣ್ಯ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಏತತ್ ಜ್ಞಾನಾದ ಅದೃಷ್ಟಸ್ಯ ಫಲಶಾಪ್ತಿ ಸ್ಫುಟಂ ಭವೇತ್. ಋಷಿಗಳ ಪರಿಜ್ಞಾನ ಈ ರೀತಿ ಮಾಡಿಕೊಂಡ್ರೆ ಅದೃಷ್ಟ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನೋನ್ ಫಲಕ್ಕಿಂತ ಮೀರಿದ್ದು ಯಾವುದು? ಅನ್ನೋನ್ ಫಲ. ಅದು ಸಿಕ್ಕ ಅನ್ಕೊಂಡೆ ಇದೆಲ್ಲ ಬಂತು ಅಂತಾರಲ್ಲ ಆಟ, ಅಂಥ ಫಲ ತುಂಬ ಬರೋದು ಇದಕ್ಕೇನೆ. ಈಗ ಹೊಸ ಅರ್ಥ ಬಂದಾಗಾಯ್ತು. ಯಾವುದಕ್ಕೆ? ಯಾರು ಋಷಿ ಛಂದಸ್ಸು ದೇವತೆಯ ಪರಿಜ್ಞಾನ ಇಲ್ಲದೆ ವೇದಾಧ್ಯಯನ ಮಾಡ್ತಾರೋ ಅವ್ರು ಹಾಳಾಗಿ ಹೋಗ್ತಾರೆ ಅಂತ ಹೇಳಿದರು. ಬರೀ ಬೈದಾಗಿತ್ತು ಅಷ್ಟೇ, ತಿಳ್ಕೊಂಡ್ರೆ ಏನಾಗುತ್ತೆ ಹೇಳಿದ್ದಿಲ್ಲ. ಈಗ ತಿಳ್ಕೊಂಡ್ರೆ ಏನಾಗುತ್ತೆ ಹೇಳ್ತಾರೆ. ಈಗ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದೃಷ್ಟ ಫಲ ಬರುತ್ತೆ. ಒಂದು ಅಲ್ಲಿ ಹೇಳಿರೋ ಫಲಕ್ಕಿಂತ ಜಾಸ್ತಿ ಹೊಸ ಫಲ ಬರೋದ್ರಿಂದ ಋಷಿ ಪರಿಜ್ಞಾನ ಅನ್ನೋದು ಅತ್ಯಂತ ಮುಖ್ಯ. ಅದಕ್ಕೆ ಹೇಳಿದ್ದು ಸಂಧ್ಯಾವಂದಿ ಮಂತ್ರಗಳು ತುಂಬ ದಿನ ಬಿಟ್ಟು ಸಂಧ್ಯಾವನ್ನೇ ಬಿಟ್ಟಿರ್ತಾರೆ. ಕೆಲವು ಮಂತ್ರಗಳೆಲ್ಲ ಕಟ್ಶಾಟ್ ಮಾಡ್ತಾ ಬಂದುಬಿಡ್ತಾರೆ, ಗೊತ್ತಾಯ್ತಾ? ಯಾಕೆ ಟೈಮ್ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಆ ಋಷಿ ಮಾಡ್ತೇವೆ. ಕೊನೆಗೆ ಯಾರು ಋಷಿ ಗೊತ್ತೇ ಆಗೋದಿಲ್ಲ, ಹಾಗಾಗಿಬಿಡೋದು. ಹಾಗೆ ಮಾಡ್ಕೋಬಾರ್ದು. ಯಾವಾಗ ಏನಿರಬೇಕು ಬಂದು ಅದು ಹೇಳಿದ್ರೆ ಪುಣ್ಯ ಇದೆ. ಅದಕ್ಕೆ ಪುಣ್ಯ ಇದೆ, ಮತ್ತೆ ಋಷಿ ಹೆಸರಿಡೋದಕ್ಕೆ ಪುಣ್ಯ ಇರೋದ್ರಿಂದ ಪಾಪ ಬರಲಿಲ್ಲ ಒಂದು, ಪುಣ್ಯ ಬಂತು ಒಂದು. ಸೊ ಕಂಪಲ್ಸರಿ ಅಂತ ಅರ್ಥ. ಗೊತ್ತಾಗೋದ್ರೆ ಅಂತರ್ಯಾಮಿ ಋಷಿ ಮೂದವಿತಾಲಿಗೆ ಅದು ಹೇಳ್ತಿರೋದೇನೀಗ ಅದನ್ನ ಹೇಳಿದ್ರು. ಎಲ್ಲೆಲ್ಲಿ ಗೊತ್ತಾಗೋದಿಲ್ಲೋ ಕಂಡು ಮುಚ್ಕೊಂಡು ನಾರಾಯಣ ಅಂತ ಹೇಳಿಬಿಡಿ ಮೂದವಿತ. ಇಲ್ಲದಿದ್ರೆ ಹೇಳೋದ್ರೆ ಪ್ರಾಬ್ಲಮ್ ಆಗುತ್ತೆ. ದೇವತೆ ಯಾರು ಗೊತ್ತಿಲ್ಲೋದ್ರೆ ಮತ್ತೆ ನಾರಾಯಣನೇ, ವಿಷ್ಣುನಾರಾಯಣ ದೇವತೆಗಳ ಸಿಂಪ್ಲೆಸ್ಟ್ ಆನ್ಸರ್ ಅದು. ಆದ್ರಿಂದ ಆಚಾರ್ಯ ಏನು ಸೇಫ್ ಗಾರ್ಡ್ ಮಾಡಿದಾರೆ ನಮಗೆ ಅಂದರೆ ಎಂದೆಂದೂ ಅಧೋಗತಿ ಆಗಬಾರ್ದು, ಆ ರೀತಿ ಮಾಡಿಬಿಟ್ಟಿದ್ದ. ಒಂದು ಮುಖ್ಯ ಗುರಿ ನಮಗಿದೆ ಅಲ್ಲ, ಈಗ ಯಾವ ಲ್ಯಾಂಡ್ ಗೊತ್ತಿಲ್ಲ, ಗೌರ್ಮೆಂಟ್ ಲ್ಯಾಂಡ್ ಅಷ್ಟೇನೆ ಹೋಗ್ತಾರೆ. ನಮ್ಮ ಲ್ಯಾಂಡ್ ಕ್ಲೇಮ್ ಆಗಿಲ್ಲ, ಅನ್ಕ್ಲೇಮ್ಡ್ ಲ್ಯಾಂಡ್ ಅಂದರೆ ಗೌರ್ಮೆಂಟ್ ಲ್ಯಾಂಡ್ ಹಾಗೂ ಹಾಗೆ. ಅದು ಕ್ಲೇಮ್ಡ್ ಲ್ಯಾಂಡ್ಗಳು ಮತ್ತು ಗೌರ್ಮೆಂಟ್ ಅಧೀನೇ, ಇವತ್ತು ಗೌರ್ಮೆಂಟ್ ರೈಟ್ ಇದೆ ತೊಗೊಳೋದಕ್ಕೆ ಬೇಕಾದ್ರೆ. ಆದ್ದರಿಂದ ಇಷ್ಟೇ ಸುಲಭ ಇದು, ನಮ್ಗೆ ಇಷ್ಟು ಅರ್ಥ ಆಗುತ್ತೆ. ಗೌರ್ಮೆಂಟ್ ದೇವ್ರದ್ದು ಮತ್ತೆ ಯಾಕೆ ಅರ್ಥ ಆಗಲ್ಲ ಹೋಗ್ತಾನೆ, ಯಾವುದೇ ಹೊಸ ವಾಕ್ಯ ಸಿಗ್ತದೆ ಅವ್ರದ್ದು ಅಷ್ಟೇ ಬೋದಾಗುತ್ತೆ, ಏನು ಯೋಚನೆ ಮಾಡೋಂಗೇ ಇಲ್ಲ. ಅದನ್ನೇ ಫಾಲೋ ಮಾಡ್ತಿರೋದು. ಆ್ಯಕ್ಚುಲಿ ಇನ್ನೂ ತಮಾಷೆ ಹೇಳಬೇಕು ಅಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬಂದಿರೋ ನಾವು. ಯಾವುದು ಗೊತ್ತಾಗದೆ ಹೋದರೆ ದೇವ್ರದ್ದು ಹೇಳುತ್ತೆ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ. ಋಷಾಮೃಷಿ ತತಶ್ಚಕ್ರ ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಋಷಿಗಳನ್ನ ತಿಳ್ಕೊಂಡೇ ಹೇಳಬೇಕು. ಮೊದಲನೇ ಋಷಿ, ನಾಲ್ಕು ಋಷಿ ತಿಳ್ಕೊಂಡ್ರೆ ಭಾರಿ ಪುಣ್ಯ ಅಂತೆ. ಎಲ್ಲ ತಿಳ್ಕೊಂಬಂದಿರ್ಬೇಕು ಇವ್ರು ಯಾರು ಅಂತೇಳಿ, ಭಾರಿ ಶ್ರೇಷ್ಠ ಅದು. ಒಂದೊಂದೇ ತಿಳ್ಕೊಂಡ್ರೂ ಕೂಡ ಫಲ ಇದೆ. ಕೊನೆಗೆ ಹೇಳ್ತಾರೆ, ದ್ರಷ್ಟೂಣಾಂಚಿ ಚತುರ್ಥಾನಾಂ ಜ್ಞಾನಾದ ಪೈಕಂ ಭವೇತ್. ನಾಲ್ಕನೇ ಹಂತದ ಋಷಿಗಳಿದ್ದಾರಲ್ಲ, ಫೋರ್ತ್ ಸ್ಟೇಜ್, ಅವ್ರು ತಿಳ್ಕೊಳ್ಳೋದ್ರಿಂದ ಐಹಿಕ ಫಲ. ಎಲ್ಲ ತಿಳ್ಕೊಂಡ್ರೆ ಅದೃಷ್ಟ ಫಲ, ಇದು ತಿಳ್ಕೊಂಡ್ರೆ ಐಹಿಕ ಫಲ, ಎರಡೂ ಇದೆ. ತೇಜ ಏಕಶಾಪಿ ಬಹವ ಸ್ಯುಹು ಸುಪ್ತಶ್ಚರ್ಚೆಯೇ ವವ. ಮುಂದೆ ಒಂದೇ ಶುಕ್ ತುಂಬ ಜನ ಇರ್ಬೋದು, ಒಂದೊಂದಕ್ಕೇನೆ. ಒಂದು ಕಾಲಕ್ಕೆ ಮುಚ್ಚೋಗಿತ್ತು ಹೇಳಿದರು, ಮತ್ತೆ ಮುಚ್ಚಿನೊಬ್ರು ಕಂಡ್ರು. ಸೊ ಒಂದೇ ಮಂತ್ರಕ್ಕೆ ಋಷಿಗಳು ತುಂಬ ಜನ ಇರ್ಬೋದು, ಏನೂ ತಪ್ಪಲ್ಲ, ಅದು ಸರಿಯೇ ಅಂತ ಹೇಳ್ತಾರೆ. ಎಲ್ಲ ವಿರೋಧ ಪರಿಹಾರ ಎಲ್ಲ ಮಾಡಿಬಿಡ್ತಾರೆ ಈಗ. ಎಲ್ಲರೂ ಬೇರೆ ಎರಡು ಋಷಿ ಅಂತ ಬಂದಿದ್ದರೆ ಯೋಚನೆ ಮಾಡಬೇಡಿ, ಅದು ಕರೆಕ್ಟು ಇದು ಕರೆಕ್ಟೇ. ತೇಜ ಏಕಶ್ಯ, ಇದಕ್ಕೆ ಸಮನ್ವಯ ಅಂದರೆ ಸಮನ್ವಯ. ತೇಜ ಏಕಶ್ಯಾಪಿ ಬಹವ ಸ್ಯುಹು ಸೂಕ್ತಶ್ಚರ್ಚೆಯೇ ವಚ ತಸ್ಯಾಂ. ಅದು ಸೂಕ್ತಕ್ಕೂ ಇರ್ಬೋದು, ಋಕ್ಕುಗಳು ಪ್ರತ್ಯೇಕ ಪ್ರತ್ಯೇಕ ಇರ್ಬೋದು. ಬೇಕಾದರೆ ಈ ವೇದ ಮಂತ್ರದ ಮುಂದೆ ಸೂಕ್ತ ಓದೋಗಬೇಕಾದ್ರೆ ಒಂದು ಸೂಕ್ತ ಇರುತ್ತೆ, ಒಂದೊಂದು ಮಂತ್ರಕ್ಕೆ ಬೇರೆ ಋಷಿಗಳಿರ್ತಾರೆ. ಇವತ್ತೆ ಒಟ್ಟು ಋಷಿ ಒಬ್ಬರು ಇರ್ತಾರೆ, ಒಂದೊಂದಕ್ಕೆ ಎಷ್ಟು ಪವಮಾನ ಕೇಳ್ತೇವೆ, ಬೇಕಾದ ಸೂಕ್ತಕ್ಕೆ ಬರುತ್ತೆ ಆ ಥರ. ಅದು ವಿಶೇಷ ಏನು ತಪ್ಪಲ್ಲ ಅಂತ ಹೇಳ್ತಾರೆ. ತಸ್ಯಾಂ ತಸ್ಯಾಂ ಅವಸ್ಥಾಯಾಂ ತತ್ತತ್ ಪ್ರಾಪ್ತಿ ವಿಶೇಷತಃ ತೇಷಾಂ ವಾಕ್ಯ ಸ್ವರೂಪೇಣ ಪ್ರಾರ್ಥನಾದಿಷು ಪಶ್ಯತಿ ವಿಷ್ಣುರ್ಬ್ರಹ್ಮ ಸುಪರ್ಣೋವ ತತ್ತದ್ಯೋಗ್ಯ ಅರ್ಥಭೇದತಃ. ಆದರೆ ಒಂದು ಸ್ವಾರಸ್ಯ ಇದೆ, ಯಾವ್ಯಾವ ಋಷಿಗಳು ಕಾಣುತ್ತಾರೋ ಅರ್ಥ ಜಾಸ್ತಿ ಕಾಣುತ್ತವ್ರಿ. ಬ್ರಹ್ಮದೇವ್ರ ವೇದಗಳನ್ನು ನೋಡಬೇಕಾದ್ರೆ ಬರೀ ನಾರಾಯಣ ಪರ ಕಾಣುತ್ತೆ, ಲಕ್ಷ್ಮೀನಾರಾಯಣ ಪರ, ಗೊತ್ತಾಯ್ತಾ. ಇವ್ರಿಗೆ ಕಾಣಬೇಕಾದ್ರೆ ಅವರು ಸೇರಿ ಕಾಣುತ್ತಾರೆ, ಕೆಲವರು ಇಷ್ಟಕ್ಕೆ ಲಿಮಿಟ್ ಆಗಿಬಿಡ್ಬೋದು. ಬ್ರಹ್ಮದೇವರಿಗೆ ಕಂಡಷ್ಟು ಕ್ಲಾರಿಟಿ ಇವರಿಗೆ ಇರೋದಿಲ್ಲ, ಬರ್ತಾ ಬರ್ತಾ ಕ್ಲಾರಿಟಿ ಏನಾಗ್ತಾ ಬರುತ್ತೆ, ಡೌನ್ ಆಗ್ತಾ ಬರ್ತಾ. ತಿಳ್ಕೊಂಡಿರ್ಬೇಕಾಗ ಕ್ವಾಂಟಿಟಿನೂ ಡೌನ್ ಆಯಿತು, ಎಲ್ಲ ತಿಳಿಯೋದಿಲ್ಲ. ಕ್ವಾಲಿಟಿ ಡೌನ್ ಆಯಿತು, ಪೂರ್ತಿ ಅರ್ಥ ಗೊತ್ತಾಗೋದಿಲ್ಲ. ಒಂದು ಪಾರ್ಷಿಯಲ್ ಜ್ಞಾನ ಶುರುವಾಗುತ್ತೆ. ಪಾರ್ಷಿಯಲ್ ಬೇರೆ, ರಾಂಗ್ ಬೇರೆ. ಪಾರ್ಷಿಯಲ್ ನಾಲೆಡ್ಜ್ ಓಕೆ, ರಾಂಗ್ ನಾಲೆಡ್ಜ್ ಸರಿಯಲ್ಲ. ಆ ರೀತಿ ತಿಳ್ಕೊಂಡಿರ್ಬೇಕು. ವಿಷ್ಣುರ್ಬ್ರಹ್ಮ ಸುಪರ್ಣೋವಾ ತತ್ತದ್ಯೋಗ್ಯ ಅರ್ಥಭೇದತಃ ಸರ್ವವೇದಾಭಿಮಾನಿತ್ವಾತ್ ಶ್ರೀಹಿ ಬ್ರಹ್ಮಾಣೀ ಚ ಭಾರತಿ ದ್ರಷ್ಟಶ್ಚ ಸರ್ವವಿದ್ಯಾನಾಂ ವ್ಯಾಖ್ಯಾತೋ ಬ್ರಹ್ಮಣಾಮೃತ್. ಸರ್ವವೇದಾಭಿಮಾನಿತ್ವ ಚತುರವದರ ರಾಣಿ ಅತಿರೋಹಿತ ವಿಮಾನ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ಸರಸ್ವತಿ ಭಾರತಿಯವರು ಎಲ್ಲ ವೇದಗಳು ಏನಾಗಿದ್ದಾರೋ ಅಭಿಮಾನಿ ದೇವತೆ. ಮೊದಲು ಮಹಾಲಕ್ಷ್ಮಿನೇ, ಆಮೇಲೆ ಯಾರು? ಇವರು. ಆದ್ದರಿಂದಾಗೇನೆ ಅವ್ರನ್ನ ಸ್ಮರಣೆನೂ ಮಾಡಬೇಕು. ಬ್ರಹ್ಮಾಣಿ ಚ ಭಾರತಿ, ಈ ಬ್ರಹ್ಮಾಣಿ ಪದನ ಅಲ್ಲಿ ಉಪಯೋಗಿಸಿದ್ದಾರೆ. ಹಾಗೆಯೇ ನಿಗಮ ಪ್ರತಿಗಳ ಅಭಿಮಾನಿ ಬ್ರಹ್ಮಾಣಿ ಅಂತ ಹೇಳಿರೋದ್ರಿಂದ ಎರಡು ಇಲ್ಲಿದೆ ಉಪಯೋಗಿಸಿದ್ದಾರೆ. ದ್ರಷ್ಟಶ್ಚ, ಇವರು ದ್ರಷ್ಟೃ ದ್ರಷ್ಟ್ರಿ ಸ್ತ್ರೀಲಿಂಗ. ಎಲ್ಲ ವೇದಗಳು ಬ್ರಹ್ಮದೇವರು ವಾಯುದೇವರು ಹೇಗೆ ಪುರುಷರಾಗಿ ದ್ರಷ್ಟುಗಳಾಗಿದ್ದಾರೋ ಇವರು ದ್ರಷ್ಟ್ರಿಯರಾಗಿದ್ದಾರೆ ಅಂತ ಹೇಳಿದರು. ವ್ಯಾಖ್ಯಾತೋ ಬ್ರಹ್ಮಣಾ ಮರುತ್ ಸ್ವಭರ್ತೃಣಂತರಂ ದ್ರಷ್ಟ್ಯ ತೇಭ್ಯಸ್ತನ್ನೋದಿತಾ ಹಿರುಕ್ ತಾಸ್ತುವಂತಿ ಹರಿಂ ನಿತ್ಯಂ ವಿದ್ಯಾಭಿಸ್ತೇಚ ಸರ್ವಶಃ. ಅವರು ತಮ್ಮ ಪತಿಗಳಾದ ಮೇಲೆ ದ್ರಷ್ಟೃತ್ವ ಹೊಂದಿರತಕ್ಕಂಥವರು ಸರಸ್ವತಿ ಭಾರತೀಯರು. ಛಂದಸ್ತೇನ ಮುನಿತ್ವೇನ ತಾಂಸಾಂಸ್ಮೃತಿ ಉದೀರಿತ ಸ್ಮರ್ತವ್ಯಾಸ್ತೇ ಚ ಸರ್ವೇಪಿ ಮುನಿತ್ವೇನ ಪೃಥಕ್ ಪೃಥಕ್. ಇಲ್ಲೊಂದು ಮತ್ತೊಂದು ಸ್ವಾರಸ್ಯ ಹೇಳ್ತಾರೆ. ಈ ಬರೀ ಋಷಿಗಳಷ್ಟೇ ಅಲ್ಲ ಸರಸ್ವತಿ ಭಾರತೀಯರು, ಅವರು ಏನಾಗಿದ್ದಾರೆ ಅಂದರೆ ಅವರು ಛಂದೋಭಿಮಾನಿ ದೇವತೆಗಳು ಆಗಿದ್ದಾರೆ. ಛಂದಸ್ಸು ಅಂದ್ರೇನು? ಮೀಟರ್, ಅನುಷ್ಠುಪ್ ಛಂದಸ್ಸು, ಸಜ್ಧಾರ, ಎಲ್ಲ ಸಿಷ್ಟುಪ್ಪು ಜಗತಿ ಅಂತ ಹೇಳ್ತೇವಲ್ಲ. ಛಂದಸ್ಸು ಉಳಿದವರೆಲ್ಲ ಯಾರ್ಯಾರು ಯೋಚನೆ ಮಾಡಿಲ್ಲ, ಬರೀ ಛಂದಸ್ಸು ಹೆಸರು ಹೇಳಿಬಿಡ್ತಾರೆ ಅಷ್ಟೇ. ಆಚಾರಲ್ಲ, ದೇವತೆಗಳಿದ್ದಾರೆ ನೆನ್ಪಿಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಅನುಷ್ಠುಪ್ಪಿ ದೇವತೆ ಇದ್ದಾರೆ, ಗಾಯತ್ರಿ, ಎಲ್ಲರೂ ದೇವತೆಗಳಿದ್ದಾರೆ. ಈ ಕಾನ್ಸೆಪ್ಟ್ ಯಾರು ಯೋಚನೆ ಮಾಡೇ ಇದ್ದಿಲ್ಲ. ಇದೆಲ್ಲ ಆಮೇಲೆ ಏನು ಮಾಡಿದರು ಇದೆಲ್ಲ ಕೂಡ ಸಾಯಣ ಭಾಷೆಯಲ್ಲಿ ಒಂದ್ಸತ್ತು ನೀವು ಮಾತು ಬರೋದಿಲ್ಲ. ಸಾಯಣ ಭಾಷೆಯಲ್ಲಿ ಅಭಿಮಾನಿ ಪೇಸ ಹೆಸರು ಕೂಡ ಇಲ್ಲ. ಆಚಾರ ಒಬ್ಬರೇ ಇದನ್ನು ಹೇಳಿತ್ತು. ಆ ತಿಥಿತಿ ಏನು ಮಾಡಿದ್ರು? ಅರವಿಂದಾಶ್ರಮದವರೆಲ್ಲ ಮಧ್ವಾಚಾರ್ಯದಿಂದ ತೊಗೊಂಡ್ಬಿಟ್ಟು ಅವ್ರ ಹೆಸರು ಕಾಪಿ ಆಯ್ತು, ಹೇಳ್ತಾರೆ ಮಧ್ವಾಚಾರ್ಯ ಹೆಸರು ಹೇಳ್ತಾರೆ. ಮಧ್ವಾಚಾರ್ಯ ಹೇಳಿದ್ರಿಂದ ವೇದಕ್ಕೆ ಮೂರರ್ಥ ಅಂತ ಗೊತ್ತಾಯಿತು. ಆಧ್ಯಾತ್ಮಿಕ ಅರ್ಥವನ್ನು ಹೇಳಿದವರೇ ಮಧ್ವಾಚಾರ್ಯರು ಅಂತೇಳಿ ಭಾರ ಇದರಿಂದ ಹೇಳ್ತಾರೆ ಅವರು. ಅವ್ರು ಯಾರು ಹೇಳಿರಲಿಲ್ಲ. ಅನಂತರ ಅದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಅವ್ರು ಮುಂದುವರಿಸಿದ್ರು ಅಂತ ಅವ್ರ ಹೆಸರು ತರ್ತಾರೆ ಹೆಸರನ್ನು. ಕಪಾಲಿ ಶಾಸ್ತ್ರಿಗಳು ಎಡಿಟ್ ಮಾಡಿದವರು ಹೇಳ್ತಾರೆ. ಅದು ಎಡಿಟ್ ಮಾಡಿದವರೆಲ್ಲ ಕಪಾಲಿ ಶಾಸ್ತ್ರಿ ಅಂತ ಒಬ್ಬರು. ಇದ್ರ ಭಾರಿ ಕೊಂಡಾಡ್ತಾರೆ ನಮ್ಮ ಮಧ್ವ ಭಾಷ್ಯನ. ಸರ್ವವೇದಾಭಿಮಾನಿತ್ವಾ ನೋಡಿ, ಗಾಯತ್ರಿ ಬೃಹತಿ ಚೈವ ತಾ ಸರ್ವಾ ಗರುಡ ತಥಾ. ಗಾಯತ್ರಿ ಛಂದಸ್ಸು ಮೃತಿ ಛಂದಸ್ಸು ಇವಕ್ಕೆಲ್ಲ ಗರುಡ. ಮೊದಲೆಲ್ಲ ಸರಸ್ವತಿ ಭಾರತೀಯರೇ, ಆಮೇಲೆ ಗರುಡ. பிரம்மாணி அருஷ்டுப் இந்திராணி மற்ற சப் கிளாசிபிகேஷன் பண்ணாக அருஷ்டுப்பி பிரம்மாணி இந்திராணி திருஷ்டுப் சாயேதி சோச்சதே சஹனோ ஹவுது காயத்ரி ஜெகதி செய்வ வாருணி ரோஹிணி ததா காயத்ரி சந்தஸ்ஸு மத்து ஜெகதி சந்தஸ்ஸிகே வாருணி மத்து ரோஹிணி சேஷபத்னி சந்திரபத்னி அனுஷ்டு புரஹதி செய்வ தாராபந்தி சச்சி ததா அனுஷ்டு புரஹதிகளிக தாரா மத்து பந்தி சத்து சச்சி தாரா பந்தி அந்த சந்தஸ்ஸிகே சச்சி உஷ்ணிக் சௌரி உஷ்ணிக் சந்தஸ்ஸிகே சௌரி அந்தேனோ சூரியபத்னி சஞ்ஞா சூரியன் ஹெண்டதி சௌரி ஜகத்யச்ச சர்வதேவ ஸ்திரீயோ மதா ஜகதி சந்தஸ்ஸிகே எல்லா தேவதா ஸ்திரீயர்களும் விராண் மித்ரா விராண் மித்ரா வருணையோர் பாரியே இதிச்ச கீர்த்தித்தே பிளஸ் விராட் மித்ரா வருணைய பத்னியரு அவரு கூட அபிமானி தேவத்தைகளு அதிச்சந்தாம்சி சர்வாணி சர்வதேவிய பிரகீர்த்திதாக அதிச்சந்தாம்சி அந்திதே அதிச்சந்தஸ்ஸி எல்லாரும் கூட எல்லா தேவத்தை தேவஸ்திரீயர்களு கூட அபிமானி மேல்னவரு கிளைனவரல்ல விராடிதித்த நாமாசாம் தாஸ்தா ஊநாதிகேஷ்வபி நிச்சுத் புருகிருக் விராட் சஞ்ஞாக பிரஸ்தாரித்யாதி நாமச்சா சந்தஸ்ஸுகள் எல்ல டீக்கார அர்த்தம் பரிபேக்காதரே இல்லி பதகளிக நிச்சுத் அந்த பந்து புரிக் அந்த பந்து விராட் அந்த பந்து ஹெழுத்தாரு ஏகேர் அக்ஷரேட நியூனா நிச்சுத் திருஷ்டுப் சந்தஸ்ஸுகளிதே ஒன்று அக்ஷர கடிமை ஆகிவிடுது திருஷ்டுப் சந்தஸ் ஒன்று அக்ஷர கடிமை இது அதுக்கேனந்த கரிபேக்கு நிச்சுத் அந்த கரிபேக்கு இவ்வொந்து அக்ஷர ஹெச்சிதே ஏகேனாதிக புரிக் அந்த ஹெசர் அதுக்கு துவாபியாம் நியூனா விராட் எரடு அக்ஷர கடிமை விராட் அந்த கரிபேக்கு ದ್ವಾಭ್ಯಾಮಧಿಕ ಎರಡು ಜಾಸ್ತಿ ಇದ್ದರೆ ಸ್ವರಾಟ್ ಏವಂ ನ್ಯೂನ ನ್ಯೂನತ್ವಾದಿನ ಗಾಯತ್ರಿ ನಿಚಿತ್ರ ಅದೇ ಅದು ಎಲ್ಲದಕ್ಕೂ ಯಾವುದೇ ಛಂದಸ್ ಇರುತ್ತೆ ಏನು ಕಡಿಮೆ ಆಗ ಹೆಸರು ಇಟ್ಬಿಡ್ಬೇಕು ಆಮೇಲೆ ನಿಚಿತ್ ಗಾಯತ್ರಿ ಅಂದರೆ ಏನು ಒಂದು ಅಕ್ಷರ ಕಡಿಮೆ ಇರೋ ಗಾಯತ್ರಿ ಛಂದಸ್ಸು ಅಂತ ಈ ರೀತಿ ಆಯಾ ಛಂದಸ್ಸು ಪ್ಲಸ್ ಹೆಚ್ಚು ಕಡಿಮೆ ಮಾಡಿಕೊಳ್ಳು ಈ ರೀತಿ ಛಂದಸ್ಸುಗಳಲ್ಲಿ ಅದು ಒಂದೊಂದು ಪದ್ಧತಿ ಇದೆ ನಮ್ಮಲ್ಲಿ ನವ ಏಕೇನ ಅಕ್ಷರೇಣ ಛಂದಾಂ ಸಿವಿ ಅಂತಿ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ಛಂದಸ್ ಕೆಡೋದಿಲ್ಲ ಆದರೆ ಕ್ಲಾಸಿಕಲ್ನಲ್ಲಿ ಹಾಗಲ್ಲ ಸರಿ ಇರಲೇಬೇಕದು ವೇದ ಮಂತ್ರಗಳು ಹಾಗಲ್ಲ ಅದು ಒಂದು ಹೆಚ್ಚಿರ್ಬೋದು ಕಡಿಮೆ ಇರ್ಬೋದು ಅವಾಗ ಏನು ಮಾಡಿ ವರೇಣ್ಯಂ ಅಂತಿದೆ ಆ್ಯಕ್ಚುಲಿ ವರೇಣ್ಯಂ ಮತ್ತು 24 ಅಕ್ಷರ ಅಲ್ಲ ಗಾಯತ್ರಿ ಮತ್ತು ಸರಿಯಾಗಿ ಯೋಚನೆ ಮಾಡಿ ಎಷ್ಟಾಗುತ್ತದು 23 ಆಗೋದು ಬಟ್ ವರೇಣ್ಯಂ ಇದೆಯಲ್ಲ ಎರಡು ಮಾಡಿ ವರೇಣ್ಯಂ ಮಾಡಿದಾಗ ಅದೇನಾಗುತ್ತದು ಅವಾಗ 24 ಆಗುತ್ತೆ ಇವೆಲ್ಲ ವೈಶಿಷ್ಟ್ಯ ಸುಮ್ಮನೆ ಲೆಕ್ಕ ಹಾಕೋರಿಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಇದೆಲ್ಲ ತಿಳ್ಕೊಂಡು ಅನುಸಂಧಾನ ಮಾಡಿಕೊಂಡು ದೇವತೆ ಮೊದಲನೇದಾಗಿ ಋಷಿಗಳು ಆಮೇಲೆ ಛಂದಸ್ಸು ಈ ಹೊಸ ಅರ್ಥ ಹೇಳಿದರು ಎಲ್ಲೆಲ್ಲಿ ಛಂದಸ್ಸಿನ ಜ್ಞಾನ ಇಲ್ಲದೆ ವೇದಶಾಸ್ತ್ರ ವೇದಾಧ್ಯಯನ ಮಾಡಿದರೆ ಹಾಳಾಗ್ತಾರೆ ಅಂತ ಹೇಳಿದ್ರಲ್ಲ ಬರೀ ಛಂದಸ್ಸಿಗೆ ಈ ಛಂದಸ್ಸಲ್ಲ ಅಭಿಮಾನ ದೇವತಾ ಜ್ಞಾನ ಇರಬೇಕು ಅಂತ ಅರ್ಥ ದೇವರು ಉಳಿದವರೆಲ್ಲ ವೇದಾಧ್ಯಯನ ಮಾಡಿ ಏನಾಯ್ತು ಈಗ ಪ್ರತಿಪಾದ್ಯ ದೇವತೆ ಗೊತ್ತಿಲ್ಲ ಋಷಿ ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಲ್ಲ ಅಪ್ಪ ಅದು ಅನರ್ಥ ಆಗುತ್ತೋ ಇಲ್ಲ ಅದಕ್ಕೆ ಅನರ್ಥ ಆಗಲೇಬೇಕು ಆದ್ದರಿಂದ ಇನ್ನೊಂದು ವಿಶೇಷ ಬರೀ ಯಾವುದೋ ಋಷಿ ಗೊತ್ತಿದ್ದರೆ ಸಾಲದು ಇನ್ನೊಂದು ಅರ್ಥ ಅದಕ್ಕೆ ಯಾವ ರೀತಿ ಅರ್ಥ ಅಂದರೆ ವಿಶ್ವಾಮಿತ್ರ ಋಷಿ ಗೊತ್ತಿದೆ ಕರೆಕ್ಟೇ ಬಟ್ ಮೂಲತಃ ನಾರಾಯಣ ಋಷಿ ಗೊತ್ತಿರಬೇಕದು ಬರೀ ವಿಶ್ವಾಮಿತ್ರ ಎಂಡ್ ಮಾಡಿಬಿಟ್ರೆ ಅಲ್ಲ ಅದು ತಿಳಿತಿಲ್ಲ ಇವತ್ತೇ ಸೇಡ್ ಹಿಡ್ ತೋರಿಸಿದ್ರೆ ಸಾಧು ಲಿಂಕ್ ಹಿಡ್ಕೊಳ್ಬೇಕಲ್ಲ ಲಿಂಕ್ ಹಿಡ್ ತೋರಿಸ್ತಾ ಹೋದ್ರೆ ಇವೇ ವ್ಯಾಲಿಡಿಟಿ ಇಲ್ಲ ಎಲ್ಲಿಂದ ಶುರುವಾಗಬೇಕದು ಬೇಸಿಕ್ ಇದ ತರ್ತಾ ಹೋಗಬೇಕು ಅವನು ಇದೊಂದೇ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡಿದೆ ವ್ಯಾಲಿಡಿಟಿ ಸಿಗೋದಿಲ್ಲ ಅದಕ್ಕೆ ಅಲ್ಲಿಂದ ಬರಬೇಕು ನಾರಾಯಣದಿಂದ ಬರಬೇಕದು ಯಾವುದೇ ರೂಟ್ ಕಾಸ್ ಯಾರಿಲ್ಲದಕ್ಕೂ ನಾರಾಯಣ ಅದು ಬರದೆ ಬರೀ ಛಂದಸ್ ತಿಳ್ಕೊಂಡ್ಬಿಟ್ರೆ ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಋಷಿಗಳಿದ್ದಾರೆ ಗಾಯತ್ರಿ ಮಂತ್ರ ಇದೆ ಛಂದಸ್ ಹೇಳಿಬಿಟ್ರು ಮುಖ್ಯ ಫಲ ಬರೋದಿಲ್ಲ ಇದಕ್ಕೆ ಗಾಯತ್ರಿ ಮುಖ್ಯ ಪ್ರತಿಪಾದ್ಯ ನಾರಾಯಣ ಮುಖ್ಯ ಋಷಿ ನಾರಾಯಣ ಇದಕ್ಕೆ ಸಾಕ್ಷಾತ್ ಸರಸ್ವತಿ ದೇವಿ ಇವರು ಅದೆಲ್ಲ ತಿಳ್ಕೊಂಡಾಗ ಏನಾಗುತ್ತದೆ ಆ ಪೂರ್ಣ ಫಲ ಬರುತ್ತೆ ಸೊ ಗಾಯತ್ರಿ ಮಂತ್ರಕ್ಕೆ ಎಷ್ಟು ತಪ್ಪು ತಿಳ್ಕೊಂಡಾಗ ಜನ ಇವತ್ತಿನ ದಿವಸ ಮತ್ತು ಸೂರ್ಯ ಅಂತ ತಿಳ್ಕೊಂಡು ಶುರುವಾಯಿತು ಸೂರ್ಯ ದೇವತೆ ಅಂತ ಕೆಲವರು ಹೆಣ್ಣು ದೇವತೆ ಅಂತ ಕೆಲವರು ಮೂರು ತಲೆ ಆರು ಕೈ ಕೆಲವರು ಆಮೇಲೆ ಇದನ್ನು ಮಾಡಿದ ಕೆಲವರು ಬರೀ ವಿಶ್ವಾಮಿತ್ರ ಅಷ್ಟೇ ತಿಳ್ಕೊಂಡಿದ್ದ ಕೆಲವರು ಏನೇನು ಆಭಾಸಮಯ ಅದೆಲ್ಲ ಆಚಾರ್ಯರಿಂದ ಎಷ್ಟು ಸರಿ ಹೋಯ್ತು ಯೋಚನೆ ಮಾಡಬೇಕಾಗಿ ಬರಬೇಕದು ಯಾವ ಗೈರಿ ಬಾಯಿ ಗಾಯತ್ರಿ ಅಲ್ಲ ಯಾವ ಮಂತ್ರ ಹೇಳಬೇಕೋ ಸೊರಣೆ ಬರಬೇಕದು ಇದು ಬಂದಿಲ್ಲ ಅಂತ ದುಃಖ ಪಡಬೇಕು ಕೊನೆ ಪಕ್ಷ ಹೌದಲ್ಲ ಅಯ್ಯೋ ಬರಲಿಲ್ವಲ್ಲ ಅಂತ ತರ್ಕೋಬೇಕು ಅವ ನಾವು ಕಡಿಮೆ ತಿಳ್ಕೊಂಡಿದ್ರು ಗೊತ್ತಾಗುತ್ತಾನೆ ಆಗ ವಿನಯ ಯಾತಕ್ಕೆ ಬರುತ್ತೆ ಅಂತ ಜ್ಞಾನಿಗಳಿಗೆ ಎಷ್ಟಿವರು ಕಡಿಮೆ ತಿಳ್ಕೊಂಡು ಜ್ಞಾನ ಇರುತ್ತಾರೆ ಇನ್ನು ತಿಳ್ಕೊಂಡಿದ್ದು ಸಾವು ತಿಳ್ಕೊಂಡು ಸಾವು ಅನಿಸ್ತಾನೆ ಇರುತ್ತೆ ಉಳಿದವ್ರು ಭಾರಿ ಹೊಳಿತಿರ್ತಾರೆ ಏನು ಉಪಯೋಗ ಇಲ್ಲ ಆ ತಿಳ್ಕೊಂಡಿದ್ದು ಭಾರಿ ಕಡಿಮೆನೆ ಅದಕ್ಕೆ ತಿಕಾರ ಹೇಳ್ಬಿಡ್ತಾರೆ ಏನೂ ಗೊತ್ತಿಲ್ಲ ಆ ಮಾತು ಸುಳ್ಳೇ ಹೇಳಿದ್ದಲ್ಲ ಆಚಾರ್ಯ ಕಂಪೇರ್ ಮಾಡಿ ಏನು ಗೊತ್ತಿಲ್ಲ ಅಂತಲೇ ಅರ್ಥ ಆಚಾರ್ಯ ಬಂದ ಏನೇನೂ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಸತ್ಯವಾದ ಮಾತು ಆ ಎಲ್ಲ ತಿಳ್ಕೊತಾ ಹೋದ್ರೆ ವೇದದ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದೆ ಎಲ್ಲ ಕೂಡ ಮೇಲ್ನೋಟಕ್ಕೆ ಏನು ಬರೀ 33 ಅಧ್ಯಾಯಕ್ಕೆ ಬರೋದು ಅಂತೇಳಿ ಎಷ್ಟು ವಿಷಯ ಬರೀತಾರೆ ಅದನ್ನು ಯೋಚನೆ ಮಾಡಿದರೆ ಎಲ್ಲದಕ್ಕೆ ಹಿಡಿದಾಗ ಲೆಕ್ಕ ದೋಷ ಜಾತ ಎಲ್ಲ ಇರ್ತದ ಸರ್ವವೇದಾಭಿಮಾನಿತ್ವ ಮುನಿಸ್ತು ಸರ್ವವಿದ್ಯಾರಾಮಾಯಿತು ಏತಜ್ಞಾನಾದನಂತಶ್ಚ ಸರ್ವವೇದಾಭಿಮಾನಿತ್ವ ಶ್ರೀಹಿ ಬ್ರಹ್ಮಾಣಿ ಚ ಭಾರತೀ ಎಷ್ಟೇಷಾಂ ವಾಕ್ಯಸ್ವರೂಪೇಣ ಪ್ರಾರ್ಥನಾದಿಷು ಪಶ್ಯತಿ ವಿಷ್ಣುರ್ಬ್ರಹ್ಮ ಸುಪರ್ಣೋ ವಾ ತತ್ತದ್ಯೋಗ್ಯಾರ್ಥ ಭೇದತಃ ಅಲ್ರಿ ಕೆಲವು ಸ್ತೋತ್ರ ಮಾಡಬೇಕಾದ್ರೆ ವಿಶ್ವಾಮಿತ್ರ ಸ್ತೋತ್ರ ಮಾಡ್ತಾ ತಮ್ಮ ಲೆವೆಲಲ್ಲೇ ಸ್ತೋತ್ರ ಮಾಡ್ತಾರಲ್ಲ ಅದು ಹೇಗಾಗುತ್ತೆ ಅಂತ ಕೇಳಿದರೆ ವಿಷ್ಣು ಹೇಗೆ ನೋಡ್ತಾನೆ ಅದನ್ನು, ಬ್ರಹ್ಮದೇವ್ರು ಹೇಗೆ ನೋಡ್ತಾರೆ ಅಂದರೆ, ಅವ್ರು ನೋಡಬೇಕಾದ್ರೆ ಇವ್ರಿಗೆ ಸ್ತೋತ್ರ ಮಾಡ್ತಾರೆ ಅಂತ ನೋಡ್ತಾರೆ, ಅದರಿಂದ ಏನಲ್ಲ ದೋಷ ಅಲ್ಲ. ಪ್ರಿನ್ಸಿಪಾಲ್ ಹೆಸರು ಬರ್ಕೊಡ್ತಾನೆ, ಕ್ಷಮಾಪಣೆ ಪತ್ರ ಕೊಡು ಅಂತಾನೆ, ಅವನು ಬರೋದಿಲ್ಲ ವಿದ್ಯಾರ್ಥಿ ಕೊಡಲಿಕ್ಕೆ, ತಾನೇ ಬರ್ಕೊಟ್ಟು ಸೈನ್ ಮಾಡು ಅಂತಾನೆ. ನೀವೇ ಸೈನ್ ಮಾಡಿ ಸರ್ ಬೈದಿಕ್ಕೆ ಆಗುತ್ತೆ, ಹೋಗ್ತಾನೆ ಬರ್ಕೊಟ್ಟವ್ರು ಸೈನ್ ಮಾಡಬಾರದು, ಇವನು ಸೈನ್ ಮಾಡಬೇಕು. ಅದಕ್ಕೆ ದೇವತೆಗಳು ನೋಡ್ಬೇಕು, ಹೀಗೆ ವಿಶ್ವಾಮಿತ್ರ ಹೀಗೆ ಹೇಳ್ತಾರೆ ಅಂತಲೇ ನೋಡ್ತಾರೆ. ನೋಡಿ ಸರ್ವ ಸ್ವಭರ್ತರಂತ ಸರ್ವವೇದಾಭಿಮಾನಿತ್ವ ವಿಷ್ಣುರ್ಬ್ರಹ್ಮ ಸುಪರ್ಣೋವ ತತ್ತದ್ಯೋಗ್ಯಾರ್ಥ ಭೇದತಃ ಪ್ರಾರ್ಥನಾದಿಷು ಪಶ್ಯತಿ. ಪ್ರಾರ್ಥನಾದಿಗಳನ್ನು ವಿಷ್ಣು ವೇದ ಕಂಡ, ಉದಾಹರಣೆಗೆ ಗಾಯತ್ರಿ ಮಂತ್ರ ಮೊದಲು ಕಂಡಿದ್ದು ಕೂಡ ಯಾರು, ವಿಷ್ಣುವೇ. ಧಿಯೋ ಯೋನ ಪ್ರಚೋದಯ ತೋಡ್ಬೇಕು ವಿಷ್ಣು ತಾನೀಗ, ಹೊತ್ತಾನೆ ಉಳಿದೋ ಹಾಗೆ ಹೇಳಬೇಕು ಅಂತ ಪರಮಾತ್ಮ ನೋಡ್ತಾನೆ ಹೊರತು ತನಗೆ ದೇವನ ಪ್ರಚೋದ ತಾನೇ ಪರಮಾತ್ಮ. ಆ ರೀತಿ ಅರ್ಥ ಮಾಡ್ಕೋಬೇಕು. ಸರ್ವ ವೇದಾಭಿಮಾನಿತ್ವಾತ್ ಶ್ರೀಹಿ ಬ್ರಹ್ಮಾಣಿ ಚ ಭಾರತಿ ದ್ರಷ್ಟಶ್ಚ ಸರ್ವ ವಿದ್ಯಾನಾಂ ವ್ಯಾಖ್ಯಾತೋ ಬ್ರಹ್ಮಣ ಮರುತ. ಆಮೇಲೆ ವಿಷ್ಣು ಹತ್ತ ದಾಟಿದ ಮೇಲೆ ಬಹ್ವೀನಾಂ ಏಕಮಾನೇನ ತ್ವೇಕಂ ನಾಮಚ ಯುಜ್ಯತೆ ಸರ್ವಾಭಿಮಾನಿತಾ ಚೈವ ತಿಸೃಣಾಂಚ ಯಥಾಕ್ರಮಂ. ಬಹ್ವೀನಾಂ ಏಕಮಾನೇನ, ಒಂದೇ ಒಂದು ಕೆಲವರಿಗೆ ಒಂದೇ ಹೆಸರು ಬರಬಹುದುಂಟು, ಅನೇಕ ಛಂದಸ್ಸುಗಳಿಗೆ ಒಬ್ಬರೇ ಬೇಕಾದ್ರೂ ಆಗಬಹುದು, ಅಥವಾ ಒಂದೊಂದಕ್ಕೆ ಬೇರೆ ಬೇರೆ ಬೇಕಾದ್ರೂ ಆಗ್ಬೋದು. ಅವ್ರ ಕೆಪಾಸಿಟಿ ನೋಡ್ಕೊಂಡು ತೀರ್ಮಾನ ಮಾಡಬೇಕು. ಸರ್ವಾಭಿಮಾನಿತಾ ಚೈವ ತಿಸೃಣಾಂಚ ಯಥಾಕ್ರಮಂ. ಎಲ್ಲದಕ್ಕೆ ಅಭಿಮಾನಿ ದೇವತೆಗಳು ಅಂತ ಹೇಳ್ಬೇಕಾದ್ರೆ ಮೂರು ಜನಕ್ಕೆ ಹೇಳಲೇಬೇಕು, ಮಹಾಲಕ್ಷ್ಮಿ ಸರಸ್ವತಿ ಭಾರತೀಯರು, ಅವರೆಲ್ಲ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು. ಉಳಿದವರಿಗೆ ಅಷ್ಟು ಹೇಳೋದಕ್ಕೆ ಬರೋದಿಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕು ಅವರಿಗೆಲ್ಲ. ದೇವತಾ ಸರ್ವವಿದ್ಯಾನಾಂ ಸ್ವಯಂ ನಾರಾಯಣ ಪ್ರಭು. ಋಷಿಗಳ ವಿಷಯ ಮುಗೀತೀಗ. ಪ್ರತಿಪಾದ್ಯ ದೇವತೆ ಯಾರು ಎಲ್ಲದಕ್ಕೆ ಅಂತ ಕೇಳಿದರೆ ಯೋಚನೆ ಮಾಡಿ, ಎಲ್ಲದಕ್ಕೂ ನಾರಾಯಣ ಪ್ರತಿಪಾದ್ಯ ದೇವತೆ. ಅರ್ಥ ಆಯ್ತಾ? ಆ ರೀತಿ ಯೋಚನೆ ಮಾಡಿದರೆ ಮುಗಿಯಿತು. ಋತೇ ತತ್ರ ಪ್ರಸಿದ್ಧಾಶ್ಚ ದೇವತಾ ಶ್ರೀಸ್ತಥಾ ತತ್ರ ಚ. ಆಮೇಲೆ ಮಹಾಲಕ್ಷ್ಮೀ ಅದಕ್ಕೂ ದೇವತೆಯೇ, ಒಂದು ವ್ಯತ್ಯಾಸ. ಋತೇ ತತ್ರ ಪ್ರಸಿದ್ಧ, ದೇವರನ್ನೇ ಹೇಳ್ತಕ್ಕಂಥ ಮಾತಿದೆ, ಅದನ್ನು ಬಿಟ್ಟುಬಿಟ್ಟು ಹೋದ್ರೆ ಮಹಾಲಕ್ಷ್ಮಿಗೆ ಅರ್ಥ ಮಾಡಬೇಕು. ಸ್ವಲ್ಪ ಕಡಿಮೆ ಆಯ್ತು ಅವ್ರದೀಗ. ಸಾಮಾನ್ಯ ಜನರಲ್ ಸೆನ್ಸಲ್ಲಿ ಎಲ್ಲ ವೇದ ಪ್ರತಿಪಾದ್ಯತ್ವ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ. ನಾರಾಯಣಿಗಂತ ಇದ್ದೇ ಇದೆ, ಮಹಾಲಕ್ಷ್ಮಿಗಿದೆ. ಆದರೆ ಸ್ವಲ್ಪ ಕಡಿಮೆ ಆಯಿತು. ಎಕ್ಸ್ಕ್ಲೂಸಿವ್ಲಿ ದೇವರಿಗೆ ಅಂತ ಏನಿದೆಯಲ್ಲ ಅದನ್ನು ಬಿಟ್ಟು ಮಾಡಬೇಕು, ಹೊರತು ಅದನ್ನು ಅರ್ಥ ಮಾಡಬಾರ್ದು. ನಾರಾಯಣ ಶಬ್ದ ಇದೆ, ಅದನ್ನು ದೇವರಿಗೆ ಮಾಡಬೇಕು. ಪುರುಷಾರ್ಥ ಶಬ್ದ ಇದೆ, ದೇವರಿಗೆ ಮಾಡಬೇಕು. ಆ ರೀತಿಯಲ್ಲಿ ಪುರುಷಸೂಕ್ತದಲ್ಲಿ ಪುರುಷಸೂಕ್ತಾರ್ಥ ಯಾರಿಗೆ ಹೇಳಬೇಕು? ಅದನ್ನು ನಾರಾಯಣಗೆ ಹೇಳಬೇಕು. ಹೇಳಿ ಬೇರೆ ರಷ್ಯುಪರ ಅರ್ಥ ಮಾಡಿಬಿಟ್ರೆ, ನಾರಾಯಣ ರಷ್ಯುಪರ ಅರ್ಥನೂ ಮಾಡಿಬೇಕಾದ್ರೆ ಪರಮಮುಖ್ಯ ವೃತ್ತಿ ಅಂತ ಮಾಡಬಾರ್ದಾಗ ಅಲ್ಲಿ ಸೇರಿಸ್ಬೇಕು, ಚೇಂಜ್ ಮಾಡಲೇಬೇಕು ಒಂದು ಕಡೆಗೆ. ಆ ಚೇಂಜ್ ಮಾಡದೆ ಹೋಗಿಬಿಟ್ರೆ ಅವರಿಬ್ಬರಿಗೆ ಏನು ಹೇಳಿದಾಗತ್ತಾಗ? ಸಾಮ್ಯ ಹೇಳಿದಾಗತ್ತೆ, ಅರ್ಥ ಹೇಳಬಾರ್ದು. ಋತೇ ತತ್ರ ಪ್ರಸಿದ್ಧಾಚ ದೇವತಾ ಶ್ರೀಸ್ತಾತ್ರ ತಥಾ ಅತ್ರ ಚ ಋತೇ ಪ್ರಸಿದ್ಧ ಬ್ರಹ್ಮ ಇವ ತತಸ್ತೇನ ಕ್ರಮೇಣ ಚ. ಆಮೇಲೆ ಲಕ್ಷ್ಮೀ ನಾರಾಯಣನಲ್ಲಿ ಪ್ರಸಿದ್ಧ, ಲಕ್ಷ್ಮಿಗೆ ಮಾತ್ರ ಎಕ್ಸ್ಕ್ಲೂಸಿವ್. ಅವರು ಬಿಟ್ಟು ಉಳಿದ ಸರ್ವೇದ ಪ್ರತಿಪಾದ್ಯ ಬ್ರಹ್ಮದೇವರಿಗಿದೆ, ವಾಯುದೇವರಿಗಿದೆ. ಗೊತ್ತಾಯ್ತಾ? ನೆಕ್ಸ್ಟ್ ಸ್ಟೇಜಲ್ಲಿ ಅವರಿಬ್ಬರು ಬಿಟ್ಬಿಟ್ರೆ ಇವರಿಗೆ ಬರುತ್ತೆ ಚಕ್ರಾಂತ. ಈ ರೀತಿ ಏನು ಮಾಡಬೇಕಾಗ? ಪೂರ್ವ ಪ್ರಸಿದ್ಧ ವರ್ಜಂತು ಚಕ್ರಾಂತ ದೇವತಾ ಮತಾಹ. ಈ ರೀತಿ ಎಲ್ಲಿವರೆಗೆ ಇಳ್ಕೊಂಬರ್ಬೇಕು ನಾವೀಗ? ಇಂದ್ರದೇವರವರಿಗೂ ಬರಬಹುದು. ಆದರೆ ಒಂದು ಎಚ್ಚರಿಕೆ, ಮೇಲಿನವರಿಗೆ ಮಾತ್ರ ಅಪ್ಲೈ ಆಗೋದನ್ನು ಬಿಟ್ಟು ಕೆಳಗಿನವರಿಗೆ ಯಾರು ವಿಶ್ವಾಮಿತ್ರ ಏನೋ ಅಪ್ಲೈ ಆಗುತ್ತೆ, ಯಾವುದೋ ಒಂದು ಅಗ್ನಿಗೆ ಅಪ್ಲೈ ಆಗುತ್ತೆ. ಇಂದ್ರಪರ ಮಾಡ್ಬೋದು ಅದನ್ನು. ಗೊತ್ತಾಯ್ತಾ? ಅಗ್ನಿಪರ ಇದು ಇಂದ್ರಪರ ಮಾಡಲಿಕ್ಕೆ ಬರುತ್ತೆ, ಅಗ್ನಿಪರ ಇಂದ್ರಪರ ಮಾಡಲಿಕ್ಕೆ ಬರೋದಿಲ್ಲ. ಅಗ್ನಿ ಇಂದ್ರಪರ ಮಾಡ್ಬೋದು, ಆದರೆ ಇಂದ್ರಪರ ಇದ್ದಿದ್ದರೆ ಅಗ್ನಿಗೆ ಎಂದೂ ಮಾಡಕ್ಕೆ ಹೋಗಬಾರ್ದು. ಅರ್ಥ ಆಯ್ತು? ಇದು ನಿಯಮ ಇದು. ಆದರೆ ಈ ರೀತಿ ಕಡಿಮೆ ಮಾಡಿ ಎಲ್ಲಿವರಿಗೆ ಮಾಡಬೇಕು ಅಂದರೆ ಇಂದ್ರದೇವರು ಎಂಡ್ ಅಷ್ಟೇ, ಇನ್ನೂ ಕೆಳಗೆ ತರಬಾರ್ದು. ಅಲ್ಲಿ ಬೋದೋಯ್ತು, ಯಾರ್ಯಾರು ಹೇಳ್ತಾರೋ ಅಲ್ಲಲ್ಲಿ ಸ್ಟಾಪ್ ಮಾಡಿಬಿಡ್ಬೇಕು. ಇವರಿಗೆ ಮಾತ್ರ ಇಂದ್ರದೇವರವರಿಗೂ ಕೂಡ ಮೇಲಿನವರಿಗೆ ಯಾವುದು ಸ್ಪೆಸಿಫಿಕ್ಕಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನು ಬಿಟ್ಟು ಉಳಿದು ಅಪ್ಲೈ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ. ಪೂರ್ವ ಪ್ರಸಿದ್ಧ ವರ್ಜಂತು ಚಕ್ರಾಂತ ದೇವತಾ ಮತಾಹ. ಎಲ್ಲ ಅರ್ಥ ಮಾಡಬಾರ್ದು, ಕೆಲವು ಎಷ್ಟೆಷ್ಟು ಬಿಟ್ಟು ಅಷ್ಟೇನೆ. ಎಲ್ಲ ಅಂಬ ಅರ್ಥ ಬರೋದು ಇವರಿಗೆ ಮಾತ್ರ. ಆ ರೀತಿ ತಾರತಮ್ಯ ಇದ್ದೇ ಇದೆ. ಬ್ರಹ್ಮವಾಯು ಇದರಿಂದ ಕೂಡ ಏನು ಗೊತ್ತಾಗುತ್ತೆ, ಪ್ರತಿಪಾದ್ಯತ್ವದ ತಾರತಮ್ಯದಿಂದಾಗಿನೇ ಈ ದೇವತಾ ತಾರತಮ್ಯ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆಗಿಬಿಡುತ್ತೆ. ಪೂರ್ವ ಬ್ರಹ್ಮವಾಯು, ಇವತ್ತು ಆಫೀಸಲ್ಲಿ ಲೆಟರ್ ಬಂದಿರುತ್ತೆ, ಪ್ರಿನ್ಸಿಪಲ್ ಯಾವ ಹೆಡ್ ಎಲ್ಲದ್ದು ಯಾವ್ದು ಬೇಕಾದ್ರೆ ನೋಡ್ಬೋದು, ವೆರಿ ರೈಟ್ ಅವ್ರು. ಆದರೆ ಮೇಲಿನವ್ರ ನೆಟ್ ಕ್ಯಾಲೆಂಡರ್ ನೋಡೋದು ನನಗಾಗಿಲ್ಲ. ಅವ್ರ ಮುಂದೆ ಇವ್ರು ಎಲ್ಲ ತಂದು ಮೊದಲು ಇಡಿ, ಫಸ್ಟ್ ಅಲ್ಲಿಗೆ ಹೋಗ್ಬೇಕದು, ಆಮೇಲೆ ಕಳಿಸ್ತಾರೆ. ಫಸ್ಟ್ ಮುಟ್ಟು ನೋಡಿ, ಇವ್ರು ಕಳಿಸಾಗಿಲ್ಲ, ಇವ್ರು ಮಾತ್ರ ಗಿಟ್ಟದಂತ ಹೋಗ್ಬೇಕಷ್ಟೆ. ಉಳಿದು ನೋಡಿ, ಯಾರು ಬಂದು ಕೇಳೋ ರೆಕ್ ಕೂಡ ಅವರಿಗಿಲ್ಲ, ತಿಳೀತಾ? ಅದೆಲ್ಲ ಫಾಲೋ ಮಾಡ್ತಿರೋ ಸ್ವಂತ ಸಿದ್ಧಾಂತನೇ. ಬ್ರಹ್ಮವಾಯು ಗಿರೋವೀಂದ್ರ ಶೇಷ ರುದ್ರಾಶ್ಚ ತತ್ ಸ್ತ್ರೀಯ ಚಕ್ರ ಕಾಮೋ ಕಾಮಪುತ್ರ ಮನುದಕ್ಷಾಂಗಿರಸ್ಸುತಾಹ ತದ್ವಚ್ಛತಿ ರತಿ ಸೂರ್ಯ ಸೋಮ ಧರ್ಮಾದಿ ತತ್ತ್ರಿಯ ಪ್ರಧಾನ ಮರುತೋ ವಾರಿಪತಿ ರಗ್ನಿಶ್ಚ ಮಾರುತಾಹ ನಿರುತಿ ಸ್ತ್ರೀಯಶ್ಚೈವ ಸೂರ್ಯಾದೇ ರಶ್ವಿನಾ ಅಶ್ವಿನೋ ವಿತರೇ ತಥಾ ಅನಂತಕೋಟಿ ಶತಕ ದಶಾರ್ಧ ದ್ವಂಶತಃ ಕ್ರಮಾತ್ ಜ್ಞಾನಭಕ್ತಿ ಪರೈಶ್ವರ್ಯ ಪೂರ್ವಾಖಿಲ ಗುಣೈರಪಿ ಮುಕ್ತಾವತಿ ಕ್ರಮೋ ಶೇಷ ದೇವತಾ ಉದಿತಾ ಇಮಾಹ. ತಾರತಮ್ಯ ಹೇಳ್ತಾರೆ, ಎಷ್ಟರ ತಾರತಮ್ಯ ಹೇಳ್ತಾರೆ ಲೆಕ್ಕನೇ ಇಲ್ಲ. ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ ತಾರತಮ್ಯ ಹೇಳಿದರು. ಮತ್ತೆ ಈ ತಾರತಮ್ಯ ಮರೆಯದೇ ವೇದಾರ್ಥ ಮಾಡಬೇಕು. ಹೇಳಿದ್ದು ಯಾಕೆ ಹೇಳ್ತಾರೆ ಅಂದರೆ ವೇದಾರ್ಥಕ್ಕೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೀಗ. ಬೇರೆ ಕಡೆ ತಾರತಮ್ಯದ ಪರ್ಪಸ್ ಬೇರೆ, ಇಲ್ಲಿ ತಾರತಮ್ಯದ ಪ್ರಸಸ್ ಬೇರೆ. ಚಕ್ರ ಅಂತ ದೇವತಾ ಮತ ಅಂತ ಹೇಳಿಬಿಟ್ರಲ್ಲ, ಕ್ಲಾರಿಫಿಕೇಶನ್ ಕೊಡಬೇಕೀಗ. ಮೇಲಿನವ್ರು ಯಾರು ಕೆಳಗಿನಾರ ಅಂತ ಹೇಳೋದಕ್ಕೋಸ್ಕರ ಈ ತಾರತಮ್ಯವನ್ನು ಮತ್ತೆ ತಿಳಿಸಿ. ಈ ಮುಕ್ತಿಯಲ್ಲೂ ತಾರತಮ್ಯ ಇರುತ್ತೆ, ಬರೀ ಸಂಸಾರದಲ್ಲಲ್ಲ. ಮುಕ್ತಾವಪಿ ಕ್ರಮೋ ಶೇಷ ದೇವತಾ ಉದಿತಾ ಇಮಾಹ ಇಂದ್ರಾವರ ವಿಶೇಷೇಣ ಲಿಂಗೇನೈವ ಪೃಥಕ್ ಪೃಥಕ್ ದೇವತಾ ಸತ್ರ ತತ್ರ ಸ್ಯುಃ ಏಷಯೇ ವಪರೋ ವಿಧಿ ವೇದಾದಿ ವರ್ಣ ಪರ್ಯಂತೈ ಮೂರ್ತಯ ಕೇಶವಶ್ಯತ ಸಮಾಸ ವ್ಯಾಸಯೋಗೇನ ವಾಚ್ಯಾಸ್ತಾತ್ಪರ್ಯತಃ ಪೃಥಕ್ ಯಥಾ ಯೋಗಂ ಯಥಾ ನ್ಯಾಯಂ ಅನ್ಯಾಸಾಮಪಿ ಮೂರ್ತಯಃ. ಇದಿಷ್ಟು ಕೂಡ ಅರ್ಥ ಮಾಡುವ ಒಂದು ಎರಡು ಕ್ರಮ ಐತೀಗ. ಋಕ್ಸಂಹಿತಾಯಾಂ ಸ್ವಾಧ್ಯಾಯೇ ನಿರುಕ್ತೇ ವ್ಯಾಸ ನಿರ್ಮಿತೆ, ಇವೆಲ್ಲ ನಾವು ಹೇಳಿದ್ದಲ್ಲ, ಸ್ವತಃ ಋಕ್ಸಂಹಿತ ಗ್ರಂಥ, ಅದರಲ್ಲಿ ಸ್ವಾಧ್ಯಾಯ ಅಂತ ಒಂದು ಭಾಗ, ಅದರಲ್ಲಿ ಅದರಲ್ಲಿ ಪ್ಲಸ್ ವ್ಯಾಸ ನಿರ್ಮಿತ ನಿರುಕ್ತದಲ್ಲಿ ಇವೆಲ್ಲ ವಿಷಯ ಬಂದಿದೆ ಅಂತ ಹೇಳ್ತಾರೆ. ಎಲ್ಲದ ಆಧಾರ ಕೊಡಬೇಕಲ್ಲ, ಈಗ ಆಧಾರ ಕೊಟ್ಟು ಪ್ರವೃತ್ತೇ ಚ ಏತದಖಿಲಂ. ಒಂದು ಕಡೆಗೆ ನಿರುಕ್ತ, ಇನ್ನೊಂದು ಕಡೆಗೆ ಸ್ವಾಧ್ಯಾಯ ಮತ್ತು ಪ್ರವೃತ್ತ, ಇದಿಷ್ಟರಲ್ಲಿ ಎಲ್ಲ ವಿಷಯ ಹೇಳಿದ್ದಾರೆ. ಹೇಳಿದವರು ಯಾರು ಅಂದರೆ ಪ್ರಭುಣಾ ಸ್ವಯಂ, ಸ್ವತಃ ವೇದವ್ಯಾಸದೇವರೇ ಹೇಳಿದ್ದಾರೆ. ಮತ್ತು ಇದಕ್ಕೆ ಆಧಾರ ಬೇಕು ಅಂದರೆ ಸರ್ವೇ ವೇದಾಶ್ಚ ರಾಮಾನಿ ತಾವಾ ಏತಾರುಚಸ್ತಥ ಸರ್ವೇ ವೇದಾಹ. ಒಂದು ಬೇರೆ ಕೊಟೇಶನ್ನು, ನಾಮಾನಿ ಸರ್ವಾಣಿ ಇನ್ನೊಂದು ಕೊಟೇಶನ್ನು, ಸರ್ವಾರುಚ ಮತ್ತೊಂದು ಕೊಟೆ, ಮೂರು ಕ್ಲಬ್ ಮಾಡಿಬಿಡ್ತಾರೆ ಆಚಾರ್ಯರು. ಈ ರೀತಿ ಕೋಟ್ ಮಾಡೋದು ಅವರದೇ ಶೈಲಿ, ಇನ್ಯಾರು ಅಡಾಪ್ಟ್ ಮಾಡಲಿಲ್ಲ ಇದನ್ನು. ಇಂದ್ರಂ ಮಿತ್ರಂಚ ವರುಣಂ ಇತ್ಯಾದ್ಯತ್ರ ಚ ಪ್ರಮಾವರ ಇಂದ್ರಂ ಮಿತ್ರಂ ಮಾತರಿ ಶ್ವಾನಮಾಹು ಅದೆಲ್ಲ ಬಂತು. ದೇವತಾ ತಾರತಮ್ಯಂಚ, ಈ ರೀತಿಯಾಗಿ ವಿಷ್ಣುವಿಗೆ ಸರ್ವ ವೇದ ಪ್ರತಿಪಾದ್ಯತ್ವ ಇದೆ, ವಿಷ್ಣುವಿಗೆ ಸರ್ವನಾಮವಾಚ್ಯತ್ವ ಇದೆ, ವಿಷ್ಣುವಿಗೆ ಸರ್ವದೇವನಾಮವಾಚ್ಯತ್ವ ಇದೆ ಅಂತ ಮಾತು ಹೇಗಿದೆಯೋ ಇಳು ದೇವತೆಗಳು ಹಾಗಿಲ್ಲ. ಅರ್ಥ ಆಯ್ತಾ? ಸರ್ವವೇದ ಪ್ರತಿಪಾದ್ಯತ್ವ ಇಲ್ಲ, ಅನ್ಯನಾಮವಾಚ್ಯತ್ವ ಇಲ್ಲ. ಅವ್ರ ಹೆಸರೇ ಅವ್ರಿಗೆ ಅಪ್ಲೈ ಆಗಲ್ಲ ಫಸ್ಟ್ ಆಫ್ ಆಲ್, ಮೊದಲು ಅವ್ರಿಗೆ ಅಪ್ಲೈ ಆಗ ದೇವರಿಗೆ ಅಪ್ಲೈ ಆಗುತ್ತೆ, ಆಮೇಲೆ ಇವರಿಗೆ ಸಿಗುತ್ತಾ. ಅದರಿಂದಾಗಿನೇ ಎಷ್ಟು ಸುಲಭ ತಾರತಮ್ಯ ಆಗೋದನ್ನು ತಿಳಿಸಿದರು. ಆ ಪ್ರಮಾಣಗಳು ಒಂದೂ ಇಲ್ಲ. ಅವ್ರು ಈ ರೀತಿ ಹೇಳ್ಬೋದು ನೋಡಿ, ಎಲ್ಲ ಶಬ್ದಗಳು ವಿಷ್ಣುಪರ ಮಾಡ್ತಿರೋದಲ್ಲ, ಎಲ್ಲ ಶಬ್ದ ಶಿವಪರ ಮಾಡ್ತೀವಿ ಅಂತ ಹೇಳಿದರೆ ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ ಅಪ್ಪಯ್ದಿಷ್ಟ ಅದೇ ಹಠ, ಏನು ಹೇಳಿದರೂ ಕೂಡ ಇದು ಚೇಂಜ್ ಮಾಡ್ತೀವಿ ಅಂತ. ಆಧಾರ ಬರೀ ಮಾಡೋದಲ್ಲ, ಆಧಾರ ತೋರಿಸ್ಬೇಕು. ಅದಕ್ಕೀಗ ಆಧಾರ ತೋರಿಸ್ತಾ ಹೋದರೆ ಅದಕ್ಕೆ ಅರ್ಥ ಬರೋದಿಲ್ಲ. ಈ ಪ್ರಮಾಣ ಇದೆ, ಆಧಾರ ಇದೆ, ನಿರ್ವಚನ ಒಪ್ಪುತ್ತೆ ಅದನ್ನು. ಇವ್ರದ್ದು ರೋದನ ದುರುದ್ರ ಏನು ಮಾಡ್ತೀರಿ ಈಗ? ನಿರ್ವಚನೆ ಮಾಡೋಕ್ಕೆ ಹೋದರೆ ಅವರೇ ಮಾಡಿ ತೋರಿಸಿದ್ದಾರೆ. ರೋದನ ದುರುದ್ರ ಅಂತ ಹೇಳಿದ ಮೇಲೆ ನೀವು ಕಡಿಮೆ ಅರ್ಥ ಮಾಡಲೇಬೇಕು, ಈಗ ಬೇರೆ ಅರ್ಥ ಮಾಡೋಂಗಿಲ್ಲ. ವಿಷ್ಣುವಿಗೆ ರುದ್ರ ಅಂತ ಮಾಡಿದಾಗ ರುಜಂ ದ್ರಾವೈತೆ ಅಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ಅತ್ತವರು ಅವರು ಅಳುವನ್ನು ಹೋಗಲಾಡಿಸೋನು ವಿಷ್ಣು. ಸೊ ಚೇಂಜ್ ಆಗುತ್ತೆ ನಿರ್ವಚನ. ಸೇಮ್ ಒರಡೆ, ರುದ್ರದೇವರಿಗೆ ಅಪ್ಲೈ ಆದಾಗ ಅರ್ಥ ಬೇರೆ, ವಿಷ್ಣುವಿಗೆ ಅಪ್ಲೈ ಆದ ಅರ್ಥ ಬೇರೆ, ಅರ್ಥ ಚೇಂಜ್ ಆಗಿಬಿಡುತ್ತೆ. ಹೆಸರು ಒಂದೇ ಇದ್ದರೂ ಕೂಡ ಅರ್ಥ ಬೇರೆ. ಇವತ್ತು ದೃಷ್ಟಾಂತ ತಗೊಳ್ಳೋದಾದರೆ ಇಬ್ಬರು ಕುಂಟ್ರು ಬರ್ತಾರೆ, ಇಬ್ಬರು ಕುಂಟ್ರು, ಒಬ್ಬರು ಕುಂಟ್ರು ನಗುತ್ತಾರೆ, ಯಾಕೆ ಇಲ್ಲ ಸಿನಿಮಾ ಟಿಕೆಟ್ಗೆ ಹೋಗಿ ಕಾಲು ಮುರ್ಕೊಂಡು ಅವನೊಂದು ಬೈತಾರೆ, ಇನ್ನೊಂದು ವಾರ್ಗೆ ಹೋಗಿ ಕಾಲು ಮುರ್ಕೊಂಬಂದಿದ್ದಾನೆ ಅವನು ನೋಡಿ ಏನು ಮಾಡ್ತಾರೆ? ಕುಂಟ ಅಂದರೆ ಬೈತಾರೆ, ಕುಂಟ ಅನ್ನಬಾರ್ದು ಅವನನ್ನು ಏನಂತೇಳಿ ಗೌರವ ಕೊಡಬೇಕು ಅವ್ರಿಗೆ. ಯಾತಕ್ಕೆ ಪ್ರವೃತ್ತಿ ನಿಮಿತ್ತ ಬೇರೆ, ಪದ ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಬೇರೆ. ಇವ್ರು ಕುಂಟ ಅಂತ ಕರೆದು ಕುಂಟನಾಗಿದ್ರು ಕುಂಟ ಅಂತ ಕರಿಬಾರ್ದು ಅವ್ರನ್ನ. ಅರ್ಥ ಆಯ್ತಾ? ಇವನ್ನ ಸರಿ ಸ್ವಲ್ಪ ನೋಡಿದ್ರೆ ಗೊತ್ತಿರ್ತಾರೆ ನಿಮ್ಗೆ, ಅವ್ರು ಬಿದ್ದು ಬಂದಿದ್ದು ಗೊತ್ತಾ ಕತ್ತೆ ಅಂತ ಶುರು ಮಾಡ್ತಾರೆ, ಅವ್ರ ಕತ್ತೆ ಹೇಳಿದಾಗ ಹೇಳಿ ಶುರು ಮಾಡಿಬಿಡ್ತಾರೆ. ಅದು ದೋಷಗ್ರಾಹಿ. ಆದ್ದರಿಂದ ರುದ್ರ ಶಬ್ದ ಯಾವುದೇ ಶಬ್ದ ತಗೊಂಡಾಗಲೂ ಕೂಡ ಆ ಶಬ್ದಕ್ಕೆ ಮುಖ್ಯ ಅರ್ಥದಲ್ಲಿ ಅಪ್ಲೈ ಆಗೋದು ಯಾರಿಗೆ? ದೇವರಿಗೆ ಒಂದೇನೆ. ಅದು ಗುಣಪೂರ್ಣವಾಗೇ ಬರುತ್ತೆ. ದೋಷವಾಚಿ ಶಬ್ದವು ಕೂಡ ಏನಾಗಬೇಕು? ಅದು ಗುಣವಾಚಕವಾಗಿ ಬರಬೇಕು. ಅನುವ್ಯಾಖ್ಯ ಅಂದ್ರೆ ಬರುತ್ತೆ, ಅಲ್ಲಿ ನೋಡೋಣ ಅದನ್ನು ಹೇಗೆ ಅಂತ ತೋರಿಸ್ತಾರೆ. ಆ ಹೌದು, ಅದೆಲ್ಲ ಗುಣವಾಚ್ಯ ತೋರಿಸ್ತಾರೆ. ಮುಂದೆ ನಾಳೆ ಅನುವ್ಯಾಖ್ಯ ಅಂದ್ರೆ ನೋಡೋಣಂತೆ. ಸರ್ವೇ ವೇದಾಶ್ಚ ಇತಿ ಪೈಂಗಿ ಶ್ರುತಿಶ್ಚಾಹ ದೇವತಾ ತಾರತಮ್ಯಂಚ ಸರ್ವೋತ್ಕೃಷ್ಟಂಚ ಕೇಶವಂ ಜ್ಞಾತವ್ಯ ಮುಚ್ಚತೆ ಹ್ಯಸ್ಮಾತ್ ನಾಣ್ಯಥಾ ಸುಖ ಸಂಚನ. ದೇವತಾ ತಾರತಮ್ಯ ಇಷ್ಟು ಸರ್ವೋತ್ತಮತ್ವ ಇವೆಲ್ಲ ತಿಳ್ಕೊಂಡ್ರೇ ಮುಕ್ತಿ. ಆದ್ದರಿಂದ ನಾವು ಇಗ್ನೋರ್ ಮಾಡೋಕ್ಕೆ ಬರೋದಿಲ್ಲ. ಇತಿ ಪೈಂಗಿ ಶ್ರುತಿಶ್ಚಾತ್ತಾಹ ದೃಶ್ಯತೇತ್ರ ಚ ಸರ್ವಶಃ ಪೈಂಗಿ ಶ್ರುತಿ ಮಾತನ್ನು ಹೇಳ್ತಾ ಇದೆ. ತತೇ ಮಹಿತ್ವಮಿತ್ಯಾದಿನ ಈಶ್ವರಾನೇವ ಕೇವಲಾನ್ ಐಶ್ವರಾನೇವ ಕೇವಲಾನ್ ಗುಣಾನ್ ವಿಷ್ಣೋ ಶ್ರುತಿಹ್ಯಾಹ ನೈವ ದೋಷಾನ್ ಕಥಂಚನ. ವಿಷ್ಣುವಿಗೆ ಯಾವ ಸ್ತೂತ್ರ ಅರ್ಥ ಮಾಡಿದ್ರೆ ಗುಣಗಳನ್ನೇ ಹೇಳಬೇಕೇ ಹೊರತು ದೋಷಗಳ ಅರ್ಥ ಹೇಳೋದು ಬರೋದಿಲ್ಲ. ಜಾತಾ ಪರಿಬಭೂವೇತಿ ಮರ್ಯಾದಾ ಬ್ರಹ್ಮಣೋಪಿಹಿ ನೈವ ರೇಮೇ ಅಭಿಮೇದ್ ಬ್ರಹ್ಮ ನಾಸೀದಿತ್ಯಾದಿ ಕಾನಪಿ. ಬ್ರಹ್ಮದೇವರಿಗೂ ದೋಷ ಹೇಳಿದ್ದಾರೆ, ಅವರ ಅಸ್ವತಂತ್ರರು ಮೊದಲ ದೋಷಗಳು ಅವರಿಗಿದೆ. ದೋಷಾನ್ ರುದ್ರೇಚ ತಾನೇವ ನಾ ವಿನಂತೀತಿ ಪೂರ್ವಕಾನ್. ರುದ್ರದೇವರಿಗೂ ದೋಷ ಹೇಳಿದ್ದಾರೆ. ಯಂ ಕಾಮಯೇ ತಂ ತಮುಗ್ರಂ ರುದ್ರಾಯ ಧನುರಿತ್ಯಪಿ ಅಸ್ಯ ದೇವಸ್ಯ ಮಾ ಶಿಷ್ಯದೇವಾಹ ಅಪಿಗುರಿತ್ಯಪಿ ನನ್ ಶಿಷ್ಯದೇವಾನ್ ಇತ್ಯಾದ್ಯ ದೋಷ ಬಹವ ಈರಿತಾಹ. ರುದ್ರಾದಿ ದೇವತೆಗಳಲ್ಲಿ ದೋಷಗಳು ಭಾರಿ ಇದೆ, ಆದ್ದರಿಂದ ಅವರನ್ನು ಅವ್ರ ಮುಖ್ಯ ಪ್ರತಿಪಾದರು ಅಂತ ಕರೆಯಲಿಕ್ಕೆ ಬರೋದಿಲ್ಲ. ತಥೋ ವಿತಿಷ್ಠೇ ಯೋನಿಸ್ಸಹ ಏತಾವತ್ಯಹಮಿತ್ಯಪಿ ಎಲ್ಲ ಅಮರಣಿ ಸೂಕ್ತಗಳು. ಅನ್ಯಾಶ್ರಯತ್ವಂ ದೇವ್ಯಾಶ್ಚ ಕಥಿತಂ ಬಹುಶೋಪಿ ಮಹಾಲಕ್ಷ್ಮಿಗೊಂದು ದೋಷ ಇದೆ. ಮಮ ಯೋನಿ ರಪ್ಸು ಅಂತಃ ಸಮುದ್ರೆ ನಾನು ಏನೇನೋ ಮಾಡಿ ಹಾಕ್ಬಿಡ್ತೇನೆ, ಅದು ನನ್ನ ಸ್ವಾಮಿ ಮಾತ್ರ ನಾರಾಯಣ ಅಂತ ಹೇಳಿಬಿಡ್ತಾರೆ. ಅವ್ರಿಗೇನು ದೋಷ ಬಂತೀಗ? ಅಸ್ವಾತಂತ್ರ್ಯ ದೋಷ ಬಂತು. ಆದ್ದರಿಂದ ಅವರು ಸರ್ವೋತ್ತಮರಾಗಲಿಲ್ಲ. ಬ್ರಹ್ಮೈ ವಾಗ್ರೆ ಇತಿ ಹ್ಯುಕ್ತ ರುದ್ರಾದೀನಾಂ ತಥೋ ಜನಿಹಿ ಉಕ್ತ ಜಾತಾನಿ ವಿಶ್ವಾನಿ ಸಪರ್ಯಭವದಿತ್ಯಪಿ ಯಶ್ಯ ಛಾಯಾ ಅಮೃತ ಮೃತ್ಯು ಇತಿ ಚಾದರತೋ ಬ್ರವೀತ್ ಅನಂತಾದವರೇಶಾನ ತಸ್ಯಾ ಪ್ರಾಣಸ್ಥ ತಸ್ಯಾ ವಾಕ್ ತಸ್ಯಾ ರುದ್ರ ಉಮಾ ತಸ್ಮಾತ್ ಇಂದ್ರಸ್ತಸ್ಯಾ ತಥೋಪರೆ ಸೌಪರ್ಣ ಶ್ರುತಿರಿತ್ಯಾಹ ಸಪ್ತಾಕ್ಷಿತಯೈತ್ಯಪಿ ವಾಯುರಸ್ಮಾ ಉಪಾಮಂಥತ್ ವಿಶ್ವದೇವಾಯ ವಾಯವೇ. ಯಾಕೆ ಕೊಟ್ಬಿಟ್ಟು ಕಾರ ಪೂರ್ತಿ ಕೊಟ್ಬಾಡಿ ಅರ್ಥ ಬರೀತಾರೆ. ವಾಯುರಸ್ವ ಕಾಲಕೋಟ ವಿಷವನ್ನು ಕುಡಿದಿದ್ದು ವಾಯುದೇವರ ಹೊರತು ರುದ್ರದೇವರಲ್ಲ ಅನ್ನೋದಕ್ಕೆ ವೇದವಾಕ್ಯ ಇದೆ. ವಾಯುರಸ್ಮಾ ಉಪಾಮಂಥತ್ ವಿನಷ್ಟಿ ಸ್ಮಾ ಪುನನ್ನಮ ಕೇಸಿ ವಿಷಸ್ಯ ಪಾತ್ರೇಣ ರುದ್ರೇಣ ಅಭಿಮತ್ಸಹ. ಅದು ರುದ್ರದೇವರಲ್ಲಿ ದೋಷ ಹೇಳ್ತಕ್ಕಂಥದ್ದು, ವಾಯುದೇವರು ಗುಣ ಹೇಳ್ತಕ್ಕಂಥದ್ದು. ವಿಶ್ವದೇವಾಯ ವಾಯವೇ ವಿಶ್ವೇರ್ದೇವೈ ಸ ಇತ್ಯಾದ್ಯಾಹ ಪ್ರಭಾ ಅತ್ರಾಪರಾ ಅಪಿ ನಾರಾಯಣೋ ಅತಿಥಿರ್ವಾಯು ವಾಣಿ ರುದ್ರ ಉಮಾಭಿಹು ಇತರೇ ಚ ಕ್ರಮಾಧೀನಾ ಶತಾಂಶಾತ್ ವಾಯುತೋ ಅವರಾಹ ಇತಿ ಬರ್ಕು ಶ್ರುತಿ ಸ್ಯಾಹ. ಹೊಸ ಬರ್ಕು ಶ್ರುತಿಯ ಶ್ರುತಿ ಅಂತ ಒಂದು ಚಕ್ರಾತ್ ಸಪ್ತಾಕ್ಷಿತಿ ಶ್ರುತಿ ಅಯಂತ ಏಮಿ ತನ್ವೇತಿ ಪೂರ್ವಾ ಅನ್ಯಾ ಅಪಿ ಸ್ಫುಟಂ ವಾಯೋರಾಧಿಕ್ಯಮಪ್ಯಾಹು ಇಂದ್ರಂ ಸೋಮಂ ಹುತಾಚನಂ ಸೂರ್ಯಂ ರುದ್ರಮಿಮಾನ್ ಪಂಚ ದೇವಾನೇಕೋ ಮಹಾತ್ಮನಃ ಸೃಜತಿ ಅತಿ ಮಹಾನ್ ಪ್ರಾಣ ಇತಿ ಚಾಹ ತುರಶ್ರುತಿ ಇತಿ ಚಾಹ ತುರಶ್ರುತಿ. ಬೇರೆ ಕಡೆ ಚತುರಶ್ರುತಿಯದ್ದು ಓದ್ಕೊಂಡು ಪದ್ಯ ತೆಗೆಸ್ಕೊಂಡಿದ್ರು ಅವರು. ಅಪ್ಪದಿ ಚತುರ ಆಚಾರ ಗ್ರಂಥಗಳು ಸಿಗೋದಿಲ್ಲ ಅಂತ ಹೇಳಬೇಕಾದ್ರೆ ಚತುರಶ್ರುತಿ ಅಂತ ಆಚಾರ್ಯ ಕೋಟ್ ಮಾಡ್ತಾರೆ. ಎಲ್ಲಿದೆ ಚತುರಶ್ರುತಿ ಅಂತ ಕೇಳಿದ್ದು ವಿಜಯ ಸ್ವಾಮಿ ದಡ್ಡ ಓದಕ್ಕೆ ಬರೋದಿಲ್ಲ ನನಗೆ. ಚತುರಶ್ರುತಿ ಅಲ್ಲ ಅದು, ಇತಿಚ್ಚ ತುರಶ್ರುತಿ ಅಂತಿರೋದು ಅಂತ ಹೇಳಿ ಅದು ತಮಾಷೆ ಮಾಡ್ತಾರೆ. ಎಷ್ಟು ದಡ್ಡರಿದ್ದೀರಿ ಇಂಥವ್ರು ಕಮೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಿಡಿಸೋಕ್ಕೆ ಬಂದಿಲ್ಲ ಅವರಿಗೆ. ಇತಿ ಚತು ಅದು ಹೇಳ್ದ ಗೊತ್ತಾ ದಸರಾ ಮಶರ ದಶರಾ ಮಶರ ಓದಿದ್ದು ಓದಿದ್ದೇನೆ. ಗುರುವಿಗೆ ಅರ್ಥ ಆಗೋದು ಏನು ದಸರಾ ಮಶರ ಬಂತಪ್ಪ ಅಂತೇಳಿ. ದಶರಾಮಶರಾಹ ದಶರಾ ಬಶರ ಬಿಡಿಸಿದ್ದಲ್ಲ ದಶರಾಮಶರಾಹ ಆ ರೀತಿ ಆಯ್ತು. ಚತುರಶ್ರುತಿ ಈ ರೀತಿ ಬಿಡಿಸ್ತಾರೆ ಯಾರು ಕೂಡ. ಇಲ್ಲಿ ಆಚಾರ್ಯ ಏನು ಮಾಡಿದ್ದಾರೆ ಈಗ, ಇದು ಕೋಟ್ ಮಾಡ್ತಾರೆ. ಯಾಕಾಗಬಾರ್ದು ಅಂದರೆ ಇತ್ಯಾಹ ಚ ಇತ್ಯಾಹ ತುರಶ್ರುತಿ ಅಂತಿರೋದ್ರಿಂದ ಚ ಇಲ್ಲ ಇಲ್ಲಿ, ತುರಶ್ರುತಿ ಅಂತ ಆಚಾರ ಹೇಳಿ. ವಿಹಿ ಸೋತಾರ ಸೋತೋರ ಅಸೃಕ್ಷತ ನೇಂದ್ರಂ ದೇವಂ ಅಮಂ ಸತ ಯತ್ರಾಮದತ್ ವೃಷಾ ಕಪಿ ಅರಿಯಃ ಪುಷ್ಟೇಶು ಮತ್ಸಖ ನಯಸೇಂದ್ರ ಇತಿ ಹ್ಯಾಹ ವಿಷ್ಣೋರಿಂದ್ರಸ್ಯ ಹೀನತಾಂ. ಇಂದ್ರಸೂಕ್ತವನ್ನು ಇಂದ್ರಸೂಕ್ತವಾಗಿ ಯಾಕೆ ಮಾಡಬಾರ್ದು ಅಂದರೆ, ಮುಖ್ಯವಾಗಿ ಇಂದ್ರ ಎಷ್ಟು ದೋಷ ಹೇಳ್ತಿದ್ದಾರೆ ಇಂದ್ರದೇವರಿಗೆ. ಆದ್ದರಿಂದನೇ ಎಷ್ಟೋ ಕಡೆಗೆ ಏನು ಹೇಳ್ತಾರೆ ವೇದಗಳಲ್ಲಿ, ಇಂದ್ರದೇವರು ಭಾರಿ ದೊಡ್ಡವರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ ದೋಷ ಇದೆ ಇವರಲ್ಲಿ. ಇದರ ಈ ಇಂದ್ರ ಅಲ್ಲ ಅಂತ ಅರ್ಥ. ಮುಖ್ಯ ಇಂದ್ರ ನಾರಾಯಣನೇ. ವೇದ ಅಜಿನ್ವದಿತ್ಯಾದಿ ವಚನಂ ವಿಷ್ಣು ನಾಮತಃ ಆನಂದ ಶ್ರುತಿರಪ್ಯಸ್ಯ ಜೀವತಾಮೇವ ದರ್ಶಯೇತ್ ಆಹ ಶ್ರುತ್ಯಾದಪೀಂದ್ರಸ್ಯ ವಾಯೋರ್ ವಿಷ್ಣೋರಪಿ ಶತಾಂ ಯಸ್ ಸೂರ್ಯಂ ಯಭುಷಸಂ ಪ್ರಿಯಂತೆ ಪಂಚದೇವತಾಹ. ಇಷ್ಟೆಲ್ಲ ಹೇಳ್ತಾ ಅವರೆಲ್ಲ ದೋಷ ಇರೋದ್ರಿಂದ ಇವರು ಯಾರೂ ಕೂಡ ಮುಖ್ಯ ಪ್ರತಿಪಾದ್ಯರಲ್ಲ. ಅಥೋ ದೋಷವಚೋ ಯತ್ರ ತದ್ವಾಕ್ಯ ಅವರಂ ವದೇ. ಒಂದು ನುರುಳು ಎಲ್ಲಾದರೂ ಒಂದು ವಾಕ್ಯದೊಳಗೆ ಒಂದು ದೋಷ ಹೇಳ್ತಕ್ಕಂಥ ವಿಷಯ ಬಂತು ಅಂದರೆ ಅದು ನಾಟ್ ಅಪ್ಲಿಕಬಲ್ ಟು ವಿಷ್ಣು. ಯಾರಿಗೆ ಅಪ್ಲೈ ಆಗುತ್ತದ? ಬೇರೆ ದೇವತೆಗಳಿಗೆ, ಆ ಸಂಬಂಧಪಟ್ಟ ದೇವತೆಗಳಿಗೆ. ಒಟ್ಟಿನ ಮೇಲೆ ದೋಷ ಪದ ದೋಷ ಅರ್ಥ ಬರ ಹಾಗೆ ಯಾವ ವಾಕ್ಯರೂ ದೇವ್ರ ಪರ ಅರ್ಥ ಮಾಡಬಾರ್ದು. ಗುಣವಾಕ್ಯ ಹೆಚ್ಚಾದಾಗ ದೇವ್ರ ಪರನೇ ಅರ್ಥ ಮಾಡೋದು, ಬೇರೆ ದಾರಿ ಇಲ್ಲ. ಅಥೋ ದೋಷವಚೋ ಯತ್ರ ತದ್ವಾಕ್ಯ ಭವರಂ ವ್ರಜೆ ನಿರ್ದೋಷತೈವ ವಿಷ್ಣೋಸ್ತು ಕ್ರಮಾನ್ ಮಧ್ಯಗತೇಶ್ವಪಿ. ಅಲ್ಲರಿ ಎಲ್ಲ ಹೇಳ್ತಿರಲ್ಲ ನೀವು, ಏನೇನೋ ಅರ್ಥ ಹೇಳ್ತಿದ್ದೀರಿ. ಆಧಾರ ಬೇಕು ಅಂದರೆ ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಆಚಾರ್ಯ ಮಧ್ವೇದರು ಬಂದ ಕಥೆ ಇದು ಒಂದು. ವೇದಕ್ಕೆ ಕನಿಷ್ಠ ಮೂರರ್ಥ, ಮಹಾಭಾರತಕ್ಕೆ ಕನಿಷ್ಠ ಹತ್ತರ್ಥ, ವಿಷ್ಣು ಸಹಸ್ರನಾಮಕ್ಕೆ ಪ್ರತಿಯೊಂದು ನಾಮಕ್ಕೂ ಕನಿಷ್ಠ ನೂರರ್ಥ. ಇದು ನಾವು ಹೇಳಿದ್ದಲ್ಲ, ಸ್ಕಂದವಚೋ ಯಸ್ಮಾತ್ ಸ್ಕಂದ ಪುರಾಣ ಹೇಳಿದೆ ಅಂತ ಹೇಳಿದರು. ಪುರಾಣ ಹೇಳ್ಬೋದು ಸ್ವಾಮಿ, ಅರ್ಥ ಹೇಳ್ತೀರ ಅಂದರೆ ತಕ್ಷಣ ಹೇಳಿ ತೋರಿಸಿದ್ರು ಆಚಾರ್ಯರು. ನಿರಂತರ ಶತಾರ್ಥಕ ವಿಚಿ ಸ್ಕಂದವಚೋ ಯಸ್ಮಾತ್ ಅರ್ಥಭೇದ ವ್ಯಪೇಕ್ಷೆಯ. ಈ ರೀತಿ ಹೇಳಿದ್ರಿಂದನೇ ಯಾವ ಅರ್ಥಕ್ಕೆ ಯಾರು ಸೇರಿಸಬೇಕು ಅಂತ ಗೊತ್ತಾಗುತ್ತೆ. ನಿರ್ದೋಷತ್ವ ಹರೇರ್ವಕ್ತಿ ದೋಷ ಮನ್ನೇಶ್ವಪಿ ಕ್ರಮಾತ್ ತಾರತಮ್ಯಸ್ಯ ವಿಜ್ಞಪ್ತೈ ವಚೋ ದೋಷಸ್ಯ ಚಾರ್ಥವತ್. ಅಲ್ರಿ, ಬೇರೆ ದೇವತೆಗಳು ದೋಷ ಹೇಳುತ್ತಲ್ಲ ಶ್ರುತಿ, ಇದು ಬೈದಾಗಲಿಲ್ವೇ ಅಂದರೆ ಬೈಯೋದಕ್ಕೆ ಹೇಳಲಿಲ್ಲ, ತಾರತಮ್ಯ ಹೇಳೋದಕ್ಕೆ ಹೇಳಿದ್ದಷ್ಟೇ. ತಾರತಮ್ಯ ಹೇಳೋದಕ್ಕೆ ಹೇಳಿದ್ದೆ ಹೊರತು ಬೈಯೋದಕ್ಕೆ ಹೇಳಿದ್ದಲ್ಲ. ತುಂಬ ಜನ ಮಾತಲ್ಲಿ ಆಕ್ಷೇಪ ಮಾಡ್ತಾರೆ, ಇವ್ರು ಬೇರೆ ಎಷ್ಟು ಬೈತಾರೆ ರೀ ಬೇರೆ ದೇವತೆಗಳನ್ನು. ಇವರು ಅವ್ರು ಆಡ್ತಾರೆ, ಇವ್ರು ಇದು ಮಾಡ್ತಾರೆ, ಹೇಳ್ತಾನೆ ಹೋಗ್ತಾರೆ. ನಿಂದೆ ಮಾಡಿದಾಗಲಿಲ್ವೇ ಅಂತ ಕೇಳಿದರೆ ಒಂದು ನ್ಯಾಯ ಇದೆ, ನಹಿ ನಿಂದಾ ನ್ಯಾಯ ಅಂತ ಕರೀತಾರೆ. ನಹಿ ನಿಂದಾ ನ್ಯಾಯ ಅಂದ್ರೇನು? ನಹಿ ನಿಂದಾ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಅಪಿಚ ಸ್ತುತ್ಯಂ ಸ್ತೋತುಮಪಿ. ಒಂದು ನಿಂದಾವಾಕ್ಯದ ಉದ್ದೇಶ ಬೈಯೋದಲ್ಲ, ಅದಕ್ಕೆ ದೊಡ್ಡವ್ರು ಹೊಗಳೋದಾಗಿರೋದ್ರಿಂದ ಅದು ನಿಂದಾವಾಕ್ಯ ಅಂತ ತಿಳಿಬಾರ್ದು. ವಾದ್ರಾಸ ಅವಳು ಬರೀತಾರೆ, ಕೊನೆಗೆ ಇಷ್ಟೆಲ್ಲ ರುದ್ರದೇವರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ದೇವೆ ನಾವು, ಬೈದೇ ಅಂತ ತಿಳ್ಕೊಂಡ್ಬಿಡಬೇಡಿ. ನಾವು ಅವರನ್ನ ಕೊಂಡಾಡಿದ್ದೇವೆ, ಅವ್ರ ಸ್ಥಾನ ಅಂತ ಕರೆಕ್ಟಾಗಿ ಹೇಳಿದ್ದೇವೆ. ಆದ್ರಿಂದ ಅವ್ರು ನಮ್ಮ ಅನುಗ್ರಹ ಜಾಸ್ತಿ ಮಾಡ್ತಾರೆ ಹೊರತು ನೀವು ಹೊಗಳುತ್ತೀರಿ ನಿಮ್ಮೇನು ಮಾಡ್ತಾರಲ್ಲ, ನಾವು ಬೈದ್ರು ನಮ್ಮೇಲೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೈದಿದ್ದಲ್ಲಿ ವಿಷ್ಣು ಸರ್ವತ್ವ ಅಂತ ಹೇಳಕ್ಕಷ್ಟೇ, ಬೇರೆ ಅಲ್ಲ. ನೀವು ಹೊಗಳಿದ್ದಲ್ಲಿ ವಿಷ್ಣು ಬೈಲಕ್ಕೆ ಆದ್ರೆ ನಿಮಗೆ ಜಾಸ್ತಿ ಇದಾಗತ್ತೆ. ಬೇರೆಯವರು ಶಿವನ ಹೊಗಳೋದ್ರೆ ವಿಷ್ಣುನ ಬೈಬೇಕು ಅವರಷ್ಟೇ, ನಮ್ಮ ಉದ್ದೇಶ ಅದಲ್ಲ. ವಿಷ್ಣು ಸರ್ವತ್ವದ ಸ್ಥಾಪನೆ ಹೇಳ್ತೇವೆ ಹೊರತು ತಾರತಮ್ಯಸ್ಯ ವಿಜ್ಞಪ್ತೈ ವಚೋ ದೋಷಶ್ಚಾರ್ಥವತ್ ತಾರತ ಪರಿಜ್ಞಾನವೂ ಅಷ್ಟೇನೆ. ಗುಣಾಶ್ರಿತಾಃ ಇತಿ ಹ್ಯಾಃ ಗುಣೈಕ ರೇತಿಂ ಹರವು. ಪರಮಾತ್ಮನಲ್ಲಿ ಗುಣಾಶ್ರಿತ ಸುವಿರುದ್ಧಾಶ್ಚ ದೇವೆ. ಆಚಾರ್ಯ ಕೆಲವು ವಾಕ್ಯ ಪೂರ್ತಿಯಾಗಿ ಕೋಟ್ ಮಾಡೋದಿಲ್ಲ, ಆದರೆ ಬೇರೆ ಕಡೆ ಕೋಟ್ ಮಾಡಿದ್ದಾರೆ ಅವನ ಸೂತ್ರ ಭಾಷ್ಯಾದಿಗಳಲ್ಲಿ, ಅದು ಕೋಟ್ ಮಾಡಲಿಲ್ಲ. ನಿರ್ದೋಷ ಗುಣಪೂರ್ಣಶ್ಚ ವಿಷ್ಣುರೇಕೋ ನ ಚಾಪರಃ ಅಪೂರ್ಣ ದೋಷರಹಿತಾಃ ಮಾಯೈಕ ತದ್ವಶೈವ ಚ ಅದೋಷ ಪ್ರಾಯಶೋ ಬ್ರಹ್ಮ ದೋಷವಂತ ಕ್ರಮಾತ್ಪರೇ. ಅಬ್ಸಲ್ಯೂಟ್ ದೋಷರಹಿತ ವಿಷ್ಣು, ಒಂದೇ ದೋಷ ಇರೋದು ಮಹಾಲಕ್ಷ್ಮಿ, ಸ್ವಲ್ಪ ಜಾಸ್ತಿ ಇರೋರು ದೊಡ್ಡ ಬ್ರಹ್ಮದೇವರು, ಉಳಿದವರೆಲ್ಲ ಪಾಸಿಟಿವ್ ದೋಷ ಹೇಳ್ತಾರೆ, ಇವರೆಲ್ಲ ನೆಗೆಟಿವ್ ದೋಷಗಳು, ಇವರು ವಿಷ್ಣುವಿರಿ ಮಾತ್ರ ಪಾಸಿಟಿವ್ ದೋಷ ಉಳಿದವರಿಗೆ ತಿಳಿಸಿದರು. ಅಷ್ಟೆಲ್ಲ ಹೇಳಿ ಅನೇಕ ವಾಕ್ಯಗಳು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಅದು ವಿಷ್ಣುವನ್ನೇ ಹೇಳಬೇಕು, ಸರ್ವೋತ್ತಮತ್ವನೇ ಹೇಳಬೇಕು, ಹೊರತು ಬೇರೆಯಲ್ಲ. ಋಷಿ ಛಂದೋ ದೈವತಾ ನೀ ಜ್ಞಾತ್ವಾರ್ಥಂ ಚೈವ ಭಕ್ತಿತಃ ಸ್ವಾಧ್ಯಾಯೇನೈವ ಮೋಕ್ಷ ಸ್ಯಾತ್ ವಿರಕ್ತಸ್ಯ ಹರಿಸ್ಮೃತೇಹೇ. ಇವೆಲ್ಲ ಹೇಳ್ತೀರಿ ನಮಗೆ, ಇವೆಲ್ಲ ಬೇಡ ಬೇಡ ಬಿಟ್ಟು ಪೋಸ್ಟ್ಕ್ಕೆ ಹೋಗ್ಬೋದಾ ಅಂದರೆ ಸಾಧ್ಯ ಇಲ್ಲ. ಸ್ವಾಧ್ಯಾಯ ತತ್ವ ವಿಜ್ಞಾನಂ ವಿಷ್ಣುಭಕ್ತಿ ವಿರಾಗತ ನಿಷಿದ್ಧ ಕರ್ಮ ಸಂತ್ಯಾಗೋ ವಿಹಿತಸ್ಯ ಸದಾ ಕ್ರಿಯಾ ಸದಾ ವಿಷ್ಣು ಸ್ಮೃತಿಶ್ಚೈವ ಕೇವಲಂ ಮೋಕ್ಷ ಸಾಧನಂ. ಮೋಕ್ಷ ಸಾಧನ ಲಿಸ್ಟ್ ಕೊಡ್ತಾರೆ ಆಚಾರ್ಯರು. ಸ್ವಾಧ್ಯಾಯ ತತ್ವ ವಿಜ್ಞಾನಂ ವಿಷ್ಣುಭಕ್ತಿ ವಿರಾಗತ ನಿಷಿದ್ಧ ಕರ್ಮ ಸಂತ್ಯಾಗ ವಿಹಿತಸ್ಯ ಸದಾ ಕ್ರಿಯಾ ಸದಾ ವಿಷ್ಣು ಸ್ಮೃತಿಶ್ಚ ಏವ ಕೇವಲಂ ಮೋಕ್ಷ ಸಾಧನ. ವಿಷ್ಣು ಯಾವಾಗಲೂ ಮೃತಿರ್ಬೇಕು ನಮ್ಮಲ್ಲಿ, ಸ್ವಾಧ್ಯಾಯದಿಂದ ಪ್ರಾರಂಭ, ಅದೇ ಬಿಸಿಗೆ ನಮ್ಮಲ್ಲಿ ಅಲ್ಲಿಂದ ಶುರುವಾಯಿತು. ಮೊದಲನೇದೇ ಇಲ್ಲ, ಸ್ವಾಧ್ಯಾಯ ತತ್ವವಿಜ್ಞಾನ ವಿಷ್ಣು ಭಕ್ತಿ ವೈರಾಗ್ಯ ನಿಷಿದ್ಧ ಕರ್ಮ ಬಿಡೋದು ವಿಹಿತ ಕರ್ಮ ಮಾಡೋದು ಸದಾ ವಿಷ್ಣು ಸ್ಮೃತಿ ಇದು ಮೋಕ್ಷ ಸಾಧನ. ಏತೈರ್ವಿನ ನಮೋಕ್ಷ ಸ್ಯಾತ್ ಭವೇದೇತೈರಪಿ ಧ್ರುವಂ. ಇದನ್ನು ಬಿಟ್ಟರೆ ಮೋಕ್ಷ ಇಲ್ಲೇ ಇಲ್ಲ, ಮಾಡಿದರೆ ಮೋಕ್ಷ ಬಂದೇ ಬರುತ್ತೆ. ಎರಡೆರಡು ಮಾಡಿದರೆ ಮೋಕ್ಷ ಗ್ಯಾರಂಟಿ, ಬಿಟ್ಟರೆ ಮೋಕ್ಷ ಸಿಗದೇ ಇರೋದೇ ಗ್ಯಾರಂಟಿ. ಎರಡು ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಅದರಿಂದ ಯೋಚನೆ ಇಲ್ಲ. ಋಷಿ ಛಂದೋ ದೈವತಾನಿ ಜ್ಞಾತ್ವಾರ್ಥಂಚೈವ ಭಕ್ತಿತಃ ಸ್ವಾಧ್ಯಾಯೇನೈವ ಮೋಕ್ಷ ಸ್ಯಾತ್ ವಿರಕ್ತಸ್ಯ ಹರಿ ಸ್ಮೃತೇ. ಸ್ವರಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅಂತ ಹೇಳಿದ್ರಲ್ಲ, ಹೊಸ ಅರ್ಥ ಹೇಳ್ತಾರೆ ಅದಕ್ಕೆ. ಎಲ್ಲೆಲ್ಲಿ ಸ್ವಾಧ್ಯಾಯ ಮಾಡಿ ಅಂತ ಹೇಳ್ತಾರೋ ಈ ರೀತಿ ಸ್ವಾಧ್ಯಾಯ ಮಾಡಿ ಅಂತ ಅರ್ಥ. ಇಲ್ಲಿ ಹೇಳಿದ ಋಷಿ ಛಂದೋ ದೈವತಾ ಜ್ಞಾನ ಇದ್ದರೆ ಮಾತ್ರ ಮೋಕ್ಷನೇ ಹೊರತು ಮೆಕ್ಯಾನಿಕಲ್ ವೇದ ಪಾರಾಯಣೆ ಮಾಡಿದರೆ ಮೋಕ್ಷ ಇಲ್ಲ. ಅದಕ್ಕೆ ವೇದದಲ್ಲೇ ಹೇಳಿಬಿಟ್ಟಿದ್ದಾರೆ. ಯಾರು ಅರ್ಥ ತಿಳ್ಕೊಡದೆ ಬರೀ ವೇದ ಪಾರಾಯಣೆ ಮಾಡ್ತಾರೋ ಅವನೇನಂತ ಕರೆದಿದ್ದಾರೆ, ಬ್ರಾಹ್ಮಣ ಗಾರ್ಧವ ಅಂತ ಕರೆದಿದ್ದಾರೆ. ಆದ್ದರಿಂದ ವಯಸ್ಸುಗಳ ಪದ ಆಯ್ತು, ಅವ್ರದ್ದು ಮೋಕ್ಷಕ್ಕೆ ಹೋಗೋದಿಲ್ಲ, ಇಲ್ಲೇ ಬ್ರಾಹ್ಮಣ ಕತ್ತಿ ಆಗ್ತಾನೆ ಅದನ್ನು ಅರ್ಥ ತಿಳ್ಕೋಬೇಕು ಅಂತ ಹೇಳಿದರು. ಜಪ್ಪೇರೆಯೋತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ತಸ್ಮಾನ್. ಏ ಅರ್ಥ ಸ್ಫುಟ ಎಷ್ಟು ಸ್ಫುಟ ಒಂದು ಸ್ಫುಟ ತಿಳ್ಕೊಂಬಿಡಿ ಏನಂತ ಏನಂತ ಒಂದು ಸ್ಫುಟ ಹೇಳ್ತಾರೆ, ಕುತ್ಕೊಂಡು ಹೇಳ್ತಾರೆ. ಇನ್ನೇನು ಬೇಕು ನಿಮ್ಗೆ, ನಿಮ್ಮ ಭಗವಾಸ್ ಹತ್ತಿರ ಮಾಡ್ಕೊಂಡ್ಬಿಡ್ತೇನೆ ಅಷ್ಟೇ. ಮತ್ತೆ ಎಲ್ಲಿ ಸರ್ ನಿಮಗೇನು ಯೋಚನೆ, ನಮ್ಮ ಗುರಿ ಹೋದಾರು ಕಣ್ಣು ಮುಚ್ಚ ಕಣ್ಣು ತೆಗೆದಿದ್ರೆ ಆಗೋಯ್ತು ಅಷ್ಟೇ. ಮತ್ತೆ ಕೆಲವರು ಹೇಳ್ತಾರೆ ನಾನು ಇಲ್ಲಿಂದ ಬಾಂಬೆಗೆ ಹೋದೆ, ಮತ್ತೆ ಯಾವೂರು ಅಂತ ಮರ್ಕೊಂಡ್ಬಿಟ್ಟಿದ್ರಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಬಾಂಬೆಗೆ ಹೋಗಿದ್ದೆ ಅಷ್ಟೇ ಗೊತ್ತು, ಬರ್ತಾನೋ ಗೊತ್ತಾಗಲಿಲ್ಲ. ಅದು ಡಿಫೆಕ್ಟ್ ಅಲ್ಲ, ಅದು ಕೆಲವು ಬೇಕಾದ್ರೆ ಗೊತ್ತಿದ್ದವ್ರು ಕೇಳಿ, ನನಗಂತೂ ಗೊತ್ತಿಲ್ಲ ಅವೆಲ್ಲ. ಬಟ್ ನನಗೆ ಬಾಂಬೆಗೆ ಹೋಗ್ಬೇಕು ಹೋಗಿಬಿಟ್ಟೆ ಅಷ್ಟೇ, ಮುಗಿದೋಯ್ತು. ಇನ್ನೊಬ್ರು ಕಂಡಕ್ಟರ್ ಹೇಳಬಾರ್ದು, ಮತ್ತೆ ಕಂಡಕ್ಟರ್ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾಗಿ ಕಂಡಕ್ಟರ್ ಎಲ್ಲ ಗೊತ್ತಿರಬೇಕು, ಪ್ರೈಸ್ ಟಿಕೆಟ್ ಚಾರ್ಜ್ ಗೊತ್ತಿರಬೇಕು. ಪ್ಯಾಸೆಂಜರ್ ನಮ್ಗೆ ಯಾವ ಲೆಕ್ಕ ಇಲ್ಲ, ನಾವು ಏನಾದರೂ ಹರಿ ಸರ್ವೋತ್ತಮ ಹರಿ ಹೇಳುತ್ತಪ್ಪ ಅಷ್ಟೇ. ಹರಿ ಹೇಳ್ತಾ ಹರಿ ಹೇಳುತ್ತೆ, ಇದು ತಿಳ್ಕೊಳಕ್ಕೆ ಏನು ಬಾಧಕ ಇದೆ ನಿಮಗೀಗ? ಏನು ಅರ್ಥ ಗೊತ್ತಾಗ ಅಗ್ನಿ ಮೇಳೆ ಹರಿ, ಅಗ್ನಿ ಹರಿ ಮೇಳೆ ಹರಿ ಎಲ್ಲ ಹರಿ ಇದೆ, ಯೋಚನೆ ಇಲ್ವಲ್ಲ. ಸಿಂಪಲ್ ಅದು, ನಾವು ಬದುಕ್ತಿರೋದೇ ಹಾಗೆ. ಜೀವನದೊಳಗೆ ತಿನ್ನ ಜೀರ್ಣ ಆಗೋ ಕ್ರಮ ನಮಗೆ ಗೊತ್ತಾ? ರುಚಿ ಗೊತ್ತಷ್ಟು ಜೀರ್ಣ ಕ್ರಮ ಗೊತ್ತಿಲ್ಲ. ತಿಂದ್ಬಿಡ್ತೀವಿ, ನೀರು ಕೂಡ ಹೋಗ್ಬಿಡ್ತೀವಿ, ಆಗೋದು ಅಷ್ಟೇ ಅಷ್ಟೇ. ಆ ರೀತಿ ಮಾಡಿದ್ರೆ ಹೋಗೋದು ಸಿಂಪಲ್. ಅದಕ್ಕೆ ಯೋಗ್ಯತಾ ತಾರತ ಅಂತಂದ್ರೆ ಅದೇ, ಎಲ್ಲ ತಿಳ್ಕೊಳಕ್ಕಾಗಲ್ಲ ತಿಳ್ಕೊ. ಅದಕ್ಕೆ ಇಷ್ಟೇ ಆಚಾರ ಹೇಳ್ತಾರೆ, ಅದಕ್ಕೇನೆ ನಿಮಗೆ ಇಷ್ಟೆಲ್ಲ ತಿಳ್ಕೋಬೇಕು. ಎಷ್ಟು ಗೊತ್ತಾಯ್ತಾ ನಿಮಗೀಗ? ಅದು ಯೋಚನೆ ಮಾಡಬೇಡಿ, ಇಷ್ಟು ತಿಳ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಎಷ್ಟು ಸುಲಭ ಅದು, ಸಿಲೆಬಸ್ ದೊಡ್ಡದು ಕೊಟ್ಟುಬಿಟ್ಟು ಪಾತಕ ಮಾರ್ಗಗಳು ಹೇಳ್ಕೊಡ್ತಾರೆ. ಅದು ಅವರು ಸಿಂಪ್ಲೆಸ್ಟ್ ಪಾಸಿಬಲ್. ಅದಕ್ಕೆ ಆನಂದ ತೀರ್ಥರು ಅಂತ ಹೆಸರು ಅವರಿಗೆ. ಬಾಲಸಂಗಮಪಿ ಬೋಧ ಯದೃಶ್ಯಂ, ನಿಮಗೆ ಕಡಿಮೆ ಗೊತ್ತಿದ್ರು ಮೋಕ್ಷಕ್ಕೆ ಹೋಗ್ಬೋದು, ಯೋಚನೆ ಮಾಡಬೇಡಿ. ತಪ್ಪು ಗೊತ್ತಿರಬಾರ್ದು, ಕಡಿಮೆ ಗೊತ್ತಿದ್ರು ಪರವಾಗಿಲ್ಲ. ಅದೇ ರೀತಿ ಎಲ್ಲ ತಿಳ್ಕೊತಿರೋ ಭಾರಿ ಗೊತ್ತು, ಮೋಕ್ಷ ಆನಂದ ಸಿಗುತ್ತೆ, ನಿಮಗೆ ಇನ್ನೂ ಹೆಚ್ಚು ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಹೇಳಿದ್ದು ಸ್ವಾಧ್ಯಾಯಸ್ತು ಪ್ರವಚನೆ ಸಹಸ್ರ ಗುಡಿ ತಮ್ಮ ಫಲಂ ತಾರತಮ್ಯ ಹೇಳ್ತಾರೆ. ಹಾಗಿದ್ರೆ ನಾವು ಸ್ವಾಧ್ಯಾಯ ಮಾಡ್ಕೊಂಡು ಇದ್ದು ಬಿಡ್ತೇವೆ ಸಾಕು, ಮುಂದೆ ಪಾಠ ಮಾಡಬೇಕು ಅಂದರೆ ಫಲ ಜಾಸ್ತಿ ಅಂತ ಹೇಳ್ತಾರೆ. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರಗುಣಿತಂ ಫಲಂ, ಸಾವಿರ ಪಟ್ಟು ಫಲ ಜಾಸ್ತಿ ಇತ್ತು ಅರ್ಥ ತಿಳ್ಕೊಂಡ್ರು. ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಅರ್ಥದೃಷ್ಟು ಕೋಟಿ ಗುಣಂ, ಅರ್ಥ ಕಣ್ಣಿಗೆ ಕಾಣ ನೋಡಿಬಿಟ್ರೆ ಕೋಟಿ ಪಟ್ಟು ಪುಣ್ಯ ಜಾಸ್ತಿ ಅಂತೆ. ತತೋ ಅನಂತಂ ನಿಯಾಮಕೆ, ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇನ್ನೂ ಅರ್ಥ ಭಾರಿ ಜಾಸ್ತಿ ಆಗುತ್ತೆ. ಈಗ ವೇದದಲ್ಲಿ ಹೇಳೋ ಕ್ರಮ ಇದೆ, ಒಬ್ಬನು ಪಾಠ ಮಾಡ್ತಾನೆ, ಒಬ್ಬನು ಪಾಠ ಪ್ರವೃತ್ತಿ ಎರಡೂ ಮಾಡ್ತಾನೆ, ಇನ್ನೊಬ್ಬರು ಪೇಪರ್ ಸೆಟ್ಟರ್ ಎಕ್ಸಾಮ್ ಎದುರು ಹಾಕ್ತಾನೆ, ಒಂದು ಟೆಕ್ಸ್ಟ್ ಬುಕ್ಕೇ ಬರೀತಾನೆ ಇನ್ನೊಬ್ಬನು. ಗೊತ್ತಾಯ್ತಾ? ನಾಲೆಡ್ಜ್ ಜಾಸ್ತಿ ಇರು, ಟೆಕ್ಸ್ಟ್ ಬುಕ್ ಬರೆಯೋದು ಏನಾಗಬೇಕಾಗ, ಭಾರಿ ಜಾಸ್ತಿ ಇರಬೇಕು. ಅದು ನಿಯಾಮಕ ಅಂದ್ರೆ ಅವರು ತರ್ಕಾಗವಾಭ್ಯಾಂ ನಿಯತಿಂ ಯಕರೋತ್ಯಧಿಕಂ ತತಃ ಪೂರ್ಣಂ ವೇದಾಖಿಲಂ ದ್ರಷ್ಟು ಪೂರ್ಣಂ ಬ್ರಹ್ಮಣ ಫಲ ಮುಚ್ಚತೆ. ಇನ್ನೂ ಕೆಲವರಿದ್ದಾರೆ ಶ್ಲೋಕ ಹೇಳಿ ಅರ್ಥ ಹೇಳಿ ಅದನ್ನು ಪ್ರೂವ್ ಮಾಡಿಬಿಟ್ರೆ ಇನ್ನೂ ಪುಣ್ಯ ಜಾಸ್ತಿ. ನೋಡಪ್ಪ ಶ್ಲೋಕಕ್ಕೆ ಅರ್ಥ ಇಷ್ಟೇ, ಉಳಿದು ನಾನು ಕೇಳಬೇಡ ಅಂದ್ಬಿಡ್ತಾನೆ, ಮುಗಿದೋಯ್ತು ಅಷ್ಟೇ. ಏನು ಬೇರೆ ಇದ್ರೆ ಗೊತ್ತಿಲ್ಲ ಅಂತಾನೆ, ಪ್ರೂವ್ ಮಾಡ್ತಾರೆ. ಅಲ್ಲ ಅಂದರೆ ಖಂಡನೆ ಮಾಡ್ತಾನೆ, ತಪ್ಪರ್ತಾರ ಅವ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ್ಯಾವ ರೀತಿ ಆದರೂ ಪ್ರೂವ್ ಮಾಡ್ತಾ ಹೋಗ್ತಾರೋ ಪುಣ್ಯ ಭಾರಿ ಜಾಸ್ತಿ. ಆದ್ದರಿಂದ ನಾವು ಮೆಕ್ಯಾನಿಕಲಿ ಓದೋದಕ್ಕಿಂತ ಯಾವುದಕ್ಕೆ ಗಮನ ಕೊಡಬೇಕಾಗ, ಹೆಚ್ಚೆಚ್ಚು ತಿಳಿಯೋದಕ್ಕೆ ಗಮನ ಕೊಡಬೇಕು. ಯಥಾಶಕ್ತಿ ದಾಢ್ಯವೇ ವಾಣುದಾತ್ತಾರ್ಥ ಉದಾತ್ತ ಶೋಚ್ಯತಾರ್ಥತ ನೀಚತಾ ಸ್ವರಿತಸ್ಯಾರ್ಥ ಪ್ರತ್ಯಯಸ್ಯ ಯಥಾಸ್ಥಿತಿ ಸಮಾಹಾರೇ ಅಖಿರಾ ಅರ್ಥ ಸ್ವರಾರ್ಥಾರಾಮಿಯಂ ಸ್ಥಿತಿ. ವೇದದ ಸ್ವರಗಳಿಗೆ ಅರ್ಥ ಇದೆ ಅಂತ ಹೇಳ್ತಾರೆ. ವೇದಗಳ ಸ್ವರಗಳಿಗೆ ಅರ್ಥ ಇದೆ. ಇದರಲ್ಲಿ ಸಾಯಣ ಭಾಷೆಯಲ್ಲಿ ಬರೀಬೇಕಾದ್ರೆ ಸ್ವರಕ್ಕೆ ಅರ್ಥ ಬರೀತಾ, ಇದು ಅಪಾರ್ಥ, ಅರ್ಥ ಇಲ್ಲವಿಕೆಲ್ಲ ಸುಮ್ಮನೆ ಬರೆದಿದ್ದಾರೆ ಅಂತ ಹೇಳಿಬಿಡ್ತಾರೆ. ಅಂಬರೀಷ್ ಸೂತ್ರಕ್ಕೆ ಅರ್ಥ ಬರೀಬೇಕಾದ್ರೆ ಕಂಪ ಬಂದರೆ ಇದು ಅವರರ್ಥ, ಈ ಅರ್ಥ ಬರೀತಾರೆ ಆಚಾರ್ಯ ಹೇಳ್ತಾರೆ. ಪ್ರತಿಯೊಂದು ಸ್ವರಕ್ಕೆ ಅರ್ಥ ಇದೆ. ನಮ್ಮಲ್ಲಿ ಸ್ವರಕ್ಕೆ ಅರ್ಥ ಇಲ್ವಾ? ಎಷ್ಟು ಬಾರೋ ಅಂತ ಕರೀತಾನೆ, ಬಾ ಅಂತಾನೆ, ಬಾರೋ ಅಂತ ಹೇಳ್ತಾನೆ, ಎಲ್ಲೋದೇವು ಅಂತ ಕೂಗ್ತಾನೆ. ಗೊತ್ತಾಯ್ತಾ? ಪಾಪಿ ಅಂತಾನೆ, ಬೇಡದಾಗ ಒಂದು ಅರ್ಥ ಇರುತ್ತೆ. ಬಂದುಬಿಟ್ಟೇ ಅಂತ ಕೂಗ್ತಾರೆ ಅಡುಗೆ ಮನೆಯಿಂದ, ಒಂದು ಬೈಬ್ಯಾಟ್ರಿ ಬರ್ತೀನಿ ಅಂತ ಅರ್ಥ. ಬಂದುಬಿಟ್ಟೇ ಅಲ್ಲ, ಬಂದುಬಿಟ್ಟೇ ಅಂತ ಕೂಗಿದಾಗ ಅರ್ಥ ಬೇರೆ. ಈ ಒಂದು ಸ್ವಲ್ಪ ಸೌಂಡ್ ಚೇಂಜ್ ಮಾಡಿದ ತಕ್ಷಣ ಏನಾಗ್ತದಾಗ, ಬಾ ಬುದ್ಧಿವಂತ, ಆ ಬಾ ಬುದ್ಧಿವಂತ ಅಂದ ತಕ್ಷಣ ಅರ್ಥ ಗೊತ್ತಾಗುತ್ತೆ. ಸ್ವರದಲ್ಲಿ ವ್ಯತ್ಯಾಸ ಇದೆ. ಈಗ ಹೇಳ್ತಾರೆ ಅವ್ರು ಕರೆದ್ರು ಆ ಸ್ವರ ಸರಿ ಇಲ್ಲ, ಸ್ವರ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕರೆದು ದಾಟಿ ನೋಡಿದ್ರೆ ಬೈದಾಗಿತ್ತು, ಅದು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಸ್ವರ ಗುಟ್ಟು ಗೊತ್ತು ಮಾಡೋದು ಮಕ್ಕಳಿಗೆ ಗೊತ್ತಾಗುತ್ತೆ, ಸ್ವರ ನೀವು ಸರಿಯಾಗಿ ಹೇಳಿಲ್ಲ ಬೇಡೋಗಂತ ಹೇಳುತ್ತೆ. ಇದನ್ನೆಲ್ಲ ನಮ್ಮ ಲೌಕಿಕ ಅರ್ಥಕ್ಕೆ ಸ್ವರ ಅರ್ಥ ಇರಬೇಕಾದ್ರೆ ವೇದಾರ್ಥಕ್ಕೆ ಸ್ವಾರ್ಥ ಇಲ್ವಾ? ಹಾಂ, ಏನು ಅದು ಬೇಡ, ಅದೇನಂತಾರೆ, ಅದಕ್ಕೇನು ಹೇಳ್ತಾರೆ ಅಂದರೆ ಅದು ಭಿನ್ನ ಭಿನ್ನ ಪರಂಪರೆಯ ಕ್ರಮ. ಆದರೆ ಇನ್ನೊಂದು ಯೋಚನೆ ಮಾಡಿ, ಯಾವಾಗ ವೇದಾಚರಣೆಯಲ್ಲಿ ಎರಡು ಕ್ರಮ, ವೈಷ್ಣವರ ವೇದಾಚರಣೆ ಫೈನಲ್ ಯಾವಾಗಲೂ ಕೂಡ. ಅಲ್ಲಿ ಇಲ್ಲಿ ಸ್ವರ ವ್ಯತ್ಯಾಸ ಬಂದರೆ ಪರಂಪರಾ ವ್ಯತ್ಯಾಸ, ದೋಷ ಅಲ್ಲ ಅದಕ್ಕೆ, ಗೊತ್ತೆ, ದೋಷ ಅಲ್ಲ. ಆದರೆ ಅವೈಷ್ಣವರಿಗೂ ಇದಕ್ಕೆ ಏನಾದ್ರು ಕ್ಲಾಶ್ ಬಂದುಬಿಟ್ರೆ ಆಗ ವೈಷ್ಣವರದೇ ಹಿಡ್ಕೋಬೇಕು, ಬೇರೆ ಹಿಡ್ಕೊಳ್ಳೋಕೆ ಹೋಗ್ಬಾರ್ದು, ಅದು ನಿಯಮ. ವೈಷ್ಣವ ವಿರೋಧ ಬಂದಾಗ ಮಾತ್ರ ತತ್ವ ಸಮನ್ವಯ ಅಂತ ಮಾಡಬೇಕು. ಬೇರೆ ಬೇರೆ ಋಷಿಗಳು ಕಂಡಾಗ ಬೇರೆ ಸ್ವರದಲ್ಲಿ ಕಾಣ್ತಾರೆ, ತಪ್ಪೇನಲ್ಲ, ಅದು ದೋಷ ಕಾರಣ ಆಗೋದಿಲ್ಲ. ಹೇಗೆ ಋಗ್ವೇದ ಪುರುಷ ಸೂಕ್ತ ಬೇರೆ, ಎದುರೇ ಸ್ವಲ್ಪ ವ್ಯತ್ಯಾಸ ಇದೆ ಸ್ವಲ್ಪ, ಅದೇ ಪುರುಷ ಸೂಕ್ತಕ್ಕೆ ವೇದ ಕ್ರಮೇಣ ವ್ಯತ್ಯಾಸ ಇಲ್ಲ, ಅರ್ಥ ವ್ಯತ್ಯಾಸ ಬರೋದಿಲ್ಲ, ಆ ಥರ ತಿಳ್ಕೊಬೇಕು, ದೋಷ ಅಲ್ಲ. ಸ್ತುತ್ಯ ಧರ್ಮಸ್ಯ ಭೇದೇನ ಪದ್ಯ ಪದಾದ್ಯಾದಿ ಸ್ವರೇ ಭಿದ, ಅದಕ್ಕೆ ಪ್ರತಿಯೊಂದು ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಎಲ್ಲದಕ್ಕೂ ಅರ್ಥವನ್ನು ಹೇಳ್ತಾ ಭಾರಿ ಅಪೂರ್ವವಾದಂಥ ಪ್ರವಚನ ವಿಷಯ ತಿಳಿಸಿಬಿಟ್ಟು ಪ್ರತಿಯೊಬ್ಬರು ಕೂಡ ಯಾದೃಶೋ ಯೋಗ್ಯತಾ ನ್ಯಾಯ ತಜ್ಞೆಯೋ ಅರ್ಥಸ್ಥಯ ಸ್ಫುಟಂ, ಒಂದೊಂದು ವಾಕ್ಯಕ್ಕೆ ಎಷ್ಟೆಷ್ಟು ಅರ್ಥ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಿ ತಿಳ್ಕೋಬೇಕು ಅಂತ ಇದ್ದವ್ರಿಗೆ ಸಾಧ್ಯ ಇಲ್ಲ. ಯಾವತ್ ಪ್ರಯೋಜಕೋ ಜ್ಞಾನೇ ತಾವತ್ ತಾವತ್ ಶುಭಾಧಿಕ, ಎಷ್ಟೆಷ್ಟು ನಾವು ಜ್ಞಾನದಲ್ಲಿ ವೃದ್ಧಿ ಮಾಡ್ಕೋತೇವೆ ಪುಣ್ಯ ತುಂಬ ಜಾಸ್ತಿ ಬರುತ್ತಾ, ಆದ್ದರಿಂದ ಜ್ಞಾನದಲ್ಲಿ ಭಾರಿ ಮಹತ್ವ ಕೊಡಿ ಅಂತ ಹೇಳ್ತಾರೆ. ಋಕ್ಸಂಹಿತಾಗತಂ ವಾಕ್ಯಂ ಇತಿ ಚ ಅನ್ಯನ್ಯಾಮಕಂ ತಸ್ಮಾತ್ ವಂದ್ಯಾಶ್ಚ ಪೂಜ್ಯಾಶ್ಚ ಬ್ರಹ್ಮಾದ್ಯ ಜ್ಞಾನಯೋಜಕಾಹ. ಈಗ ಗೊತ್ತಾಯ್ತು ದೊಡ್ಡವ್ರ ವಿಷಯ ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳನ್ನ ಯಾತಕ್ಕೆ ಸ್ತೋತ್ರ ಮಾಡಬೇಕು ನಾವು ಅಂದರೆ, ವೇದ ನಮ್ಮವರಿಗೆ ತಂದುಕೊಡ್ತಾರೆ ಅವರೆಲ್ಲ ಕೂಡ, ನಮ್ಮ ವೇದದ ಲಿಖ್ಯ ಸಿಗ್ತಿರಲಿಲ್ಲ ಅಷ್ಟೆಲ್ಲ ಮಾಡಿದ್ದಾರೆ ಅವರು. ಪೂಜ್ಯಾಶ್ಚ ಬ್ರಹ್ಮಾದ್ಯ ಜ್ಞಾನಯೋಜಕಾಹ, ಜ್ಞಾನಯೋಜಕರವರು. ಗುರುತ್ವೇನ ಕ್ರಮೇಣ ಇವ ವಿಶೇಷೇಣ ಇವ ಕೇಶವ, ಎಲ್ಲ ದೇವರು ಗುರುವೇ, ಉಳಿದವರು ಗುರುಗಳೇ. ಆರಭ್ಯ ಸುಗುರುಂ ಯಾವತ್, ನಮ್ಮ ಗುರುಗಳನ್ನು ಪ್ರಾರಂಭ ಮಾಡಿ ವಿಷ್ಣುರೇ ಓತ್ತರೋತ್ತರ ವಿಷ್ಣುವಿನಡಿ ಎಲ್ಲ ಶ್ರೀ ಗುರುಭ್ಯೋ ನಮಃ, ಅಲ್ಲಿವರೆಗೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಕ್ರಮಾನ್ ನಿಷ್ಫಲತ ಅನ್ಯತ್ರ, ಗುರುತತ್ತೇ ಸಮೀರಿತ, ಒಬ್ಬ ಗುರುನ ಮಿಸ್ ಮಾಡಿಕೊಂಡ್ರು ಕೂಡ ಸ್ವಲ್ಪ ಫಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಗುರು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಬೇಕಾದ್ರೆ ಹೊಸ ಅರ್ಥ ಅದು. ನಮ್ಮ ಗುರುಗಳೆಂದರೆ ಬ್ರಹ್ಮದೇವರವರು ಗುರುಗಳಿದ್ದಾರೆ, ಆ ರೀತಿ ಒಂದರ್ಥ. ಇದು ನಮ್ಮಲ್ಲಿ ಅನೇಕ ಗುರುಗಳಿದ್ದಾರೆ ಅವ್ರಿಗೊಂದು ಅರ್ಥ. ಈ ರೀತಿ ಗುರುಭ್ಯ ಎಂಬ ಗುರುಭ್ಯೋ ನಮಃ ಅಂತ ಹೇಳ್ಬೇಕು, ಇಷ್ಟು ಅನುಸಂಧಾನ ಇರಲಿ. ಒಬ್ಬ ಗುರುಗಳನ್ನು ಬಿಟ್ಟರೂ ಕೂಡ ಅಲ್ಲಿ ಪುಣ್ಯ ಕಡಿಮೆ ಆಗುತ್ತೆ, ಕೆಲವರು ಬೈದರಂತೂ ಪಾಪನೇ ಬಂದ್ಬಿಡುತ್ತೆ. ಏವಂ ಸ್ಥಿತಿ ಅಗ್ನಿಗಂ ವಿಷ್ಣು ಅಗ್ನಿ ನಾಮಾನಮೇ ವಚ ಮಧು ಚಂದ ರುಕ್ಷತೇನ ವಾಯುವಾದಿಗತಮೇ ವಚ ಸಾಜ್ಞಾದಿಂ ಸ್ತೌತಿ ತದ್ಭಕ್ತ್ಯ ತತ್ತನ್ನಾಮಾನಮೇ ವಚ. ಈ ಚಿಟ್ಕೊಂಡ ಮೇಲೆ ಅರ್ಥ ಬರೆದವೆಲ್ಲ ಅರ್ಥ ಆಗುತ್ತೆ ನಿಮಗೆ ಅಂಥೇಳಿ ಉಳಿದೆಲ್ಲ ಬರಿತಾ ಹೋಗ್ತಾರೆ. 40 ಸೂಕ್ತಕ್ಕೆ ಮಾತ್ರ ಬರೆದು, 3 ಅಧ್ಯಾಯ 40 ಸೂಕ್ತಕ್ಕೆ ಮಾತ್ರ ಬರೆಯುತ್ತಾರೆ, ಮುಂದೆ ಬರೆಯೋದಿಲ್ಲ. ಈಗ ಯಾಕೆ ಬರಲಿಲ್ಲ ಅಂದರೆ ಟೀಕಾರ ಬರೀತಾರೆ. ಯಾಕೆ ಬರಲಿಲ್ಲ ಅಂದರೆ ಇಷ್ಟು ಹೇಳಿದ್ರಿಂದ ಉಳಿದ ವೇದ ಅರ್ಥ ಮಾಡ್ಕೊಳ್ಳೋದು ಬರುತ್ತೆ ಶಿಷ್ಯರಿಗೆ ಅಂತ ಆಚಾರ್ಯ ಬರೀಲಿಲ್ಲ. ಆದ್ದರಿಂದ ಆಚಾರ್ಯ ಇನ್ಕಂಪ್ಲೀಟ್ ಮಾಡಲಿಲ್ಲ. ಅವರೆಲ್ಲ ಬರೋದಾಗ ಕೂತಿದ್ರೆ ಹೇಗೂ ಎಲ್ಲ ಬರ್ತಿದ್ದಾರೆ ಅಂತ ಬಿಡೋ ಜನ ಇರ್ತಾರೆ, ಹೇಗೂ ಸ್ವಲ್ಪ ಹೊತ್ತಿದ್ದರೆ ಬಿಡೋ ಜನ ಇರ್ತಾರೆ. ಮಾರ್ಗದರ್ಶನ ಮಾಡೋದು ಆಚಾರ ಉದ್ದೇಶ ಏನಿದೆ ಈಗ ಮಾರ್ಗದರ್ಶನ ಮಾಡಬೇಕು. ಆದ್ದರಿಂದ ಪೂರ್ತಿ ಬರೆದಾಗ ಲೆಕ್ಕ ಬರುತ್ತೊ, ಅದು ಪೂರ್ತಿ ಬರಿಲ್ಲ ಅಂತ ತಿಳ್ಕೊಳ್ಬೇಕು ಹೋಗಬೇಡಿ ಅಂತ ಹೇಳ್ಬಿಟ್ಟ. ಅಲ್ಲಿಗೆ ಟೀಕಾರ ಸಂಬಂಧ ದೀಪಿಕಾ ಅಂತ ಟೀಕಾ ಬರೆದಿದ್ದಾರೆ. ಋಗ್ವೇದ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೂಲಭೂತವಾದ ಗೈಡ್ಲೈನ್ಸ್ ಕೊಟ್ಟಿರೋದ್ರಿಂದ ಋಗ್ಭಾಷ್ಯ ಋಗ್ಭಾಷ್ಯನೇ. ಇನ್ನು ಮುಂದೆ ನಾಳೆ ದಿವಸ ಗೀತಾಭಾಷ್ಯ, ನಾಳೆ ಗೀತಾಭಾಷ್ಯ, ನಾಳೆ ಗೀತಾ ತಾತ್ಪರ್ಯ, ಗೀತಾ ಪ್ರಸ್ಥಾನ ಎರಡು ದಿವಸ ಮುಗಿಸ್ಬಿಡ್ಬೇಕು, ಅದನ್ನು ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಇದ್ರ ಕೊನೆ ಶ್ಲೋಕ, ವರ್ತಾಭಿಗಂತ ತರುತ ಜೇತಾಚರಹಿ ಕ್ವಚಿತ್ ಯುದ್ಧಂ ಮಹಾಧನಂ ತ್ವರ್ಭಂ ಪ್ರಸಿದ್ಧಂ ಧನಮೇವ ಹಿ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ಮೊದಲು ಧರ್ಮಗಾಯಿತು, ಆಮೇಲೆ ವಿಶ್ವಾಮಿತ್ರಗಾಯಿತು. ಹೌದು, ಅದು ವ್ಯಾಹೃತಿ ಸಮೇತವಾಗಿತ್ತು, ವ್ಯಾಹೃತಿ ಬಿಲ್ಲದೆ ಬಂದಿತ್ತು.